ശൈലശക്തിധരസ്വതാംനാഹസ്തചരണശ്രവണപ്രദീൻ പ്രാണാന് നമോ ഭഗവതേ പുരുഷായ തുഭ്യം യസ്മാത് ബ്രഹ്മേന്ദ്ര രുദ്രാദിദേവതാനാം പ്രയോഗിച്ച ജ്ഞാനസ്ഫൂർത്തി സദാ തസ്മൈ ഹരയേ ഗുരവേ നമഃ. വ്യാസായ ഭവനാശായ ശ്രീശായ ഗുണരാശയേ ഹൃദ്യായ ശുദ്ധവിദ്യായ മധ്വായ ച നമോ നമഃ. ലസതു ശ്രീമദാനന്ദതീർത്ഥേന്ദ്രന്നോ ഹൃദം വരേ യദ്വചശ്ചന്ദ്രികാ സ്വാന്തസന്താപം വിനിഗ്രന്ഥതി വാണിതേ കരവാണ്യംബ ചരണോ ഹൃദി സർവദാ മധ്വാക്യസരണിർഭൂയാ ശ്രീമദാചാര്യഭാവക. ഹരായ ഭജകാനിഷ്ടഹരായ പുരവൈരിണേ ഭവായ ഭവതേ ഭൂയാത് ശിവായ ശിരസാ നമഃ. ഉമേശാദ്യാസ്രാവോഹം ഗിരേ ചേതോഭിമാനിനഃ യൂയം സർവേ പ്രകുരുത മനോമേ മധ്വഭാവകം. ശ്രീമധ്വഃ കൽപവൃക്ഷസ്തോ ജയാര്യഃ കാമധുക്സ്മൃതഃ ചിന്താമണിസ്തു വ്യാസാര്യഃ മുനിത്രയമുദാഹൃതം. വാദിരാജഗുരൂൻ വന്ദേ രഘോത്തമഗുരൂൻ തഥാ രാഘവേന്ദ്രാൻ തഥാ സർവാൻ സദ്ഗുരൂൻ പ്രണതോസ്മ്യഹം. പൃഥ്വീമണ്ഡലമധ്യസ്ഥാഃ പൂർണബോധമതാനുഗാഃ വൈഷ്ണവാ വിഷ്ണുഹൃദയാഃ താൻ നമസ്തേ ഗുരൂൻ മമ. ശ്രീഗുരുഭ്യോ നമഃ. ഹരി ഓം. ശ്രീമദ് വിഷ്ണുങ്കിനിഷ്ഠാ തിഗുണഗുരുതമ ശ്രീമദാനന്ദതീർത്ഥ ത്രൈലോക്യാചാര്യപാദോജ്വലജലജല സത്പാംസവോ അസ്മാന് പുനന്തു വാചാം യത്ര പ്രണേത്രീ ത്രിഭുവനമഹിതാ ശാരദാ ശാരദേന്ദുജ്യോത്സ്നാ ഭദ്രസ്മിതശ്രീ ധവലിതകുഭാ പ്രേമഭാരം ബഭാര. ಶ್ರೀ ಹರಿವಾಯು ಸ್ತುತಿಯಲ್ಲಿ ತ್ರಿಕೃಪ ಪಂಡಿತಾಚಾರ್ಯರು ಶ್ರೀ ಭೀಮಾವತಾರವನ್ನು ವರ್ಣನೆ ಮಾಡ್ತಾ, ಭೀಮಸೇನ ದೇವರು ಹೇಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಅತ್ಯಂತ ಹೆಚ್ಚಿನ ಪಾತ್ರವನ್ನು ವಹಿಸಿದರು, ಅವರು ಅತ್ಯಂತ ಹೆಚ್ಚಿನ ಅಕ್ಷೋಹಿಣಿಯನ್ನು ಸಂಹಾರ ಮಾಡಿದ್ದು ಭೀಮಸೇನ, ಮತ್ತು ಕೌರವಾದಿ ಮಹಾದುಷ್ಟರಗಳ ಕೂಟವನ್ನು ಸಂಹಾರ ಮಾಡಿದ್ದು ಭೀಮಸೇನ. ಅದನ್ನು ಉಳಿದವರು ಮಾಡೋದಕ್ಕಿರಲಿ, ವರ್ಣನೆ ಮಾಡೋದಕ್ಕೂ ಬರೋದಿಲ್ಲ. ವೇದವ್ಯಾಸರ ಮತ್ತು ಭೀಮಸೇನನ ಹೊರತು ಇತರ ಯಾರಿಗೂ ಸಹ ಅದು ವರ್ಣನೆಗೂ ನಿಲ್ಕದಂಥ ಯುದ್ಧ ಅಂತ ಹೇಳಿದ್ರಿಂದ ಭೀಮಸೇನನ ಯುದ್ಧ ಅತ್ಯಂತ ಅಸಾಧಾರಣವಾದದ್ದು, ಇತರರು ಯೋಚನೆ ಮಾಡಲಿಕ್ಕೂ ಅಸಾಧ್ಯವಾದದ್ದು ಅಂತ ವರ್ಣನೆ ಮಾಡಿ, ಮುಂದೆ ದ್ರೌಪದಿ ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾರೆ. ನೇರವಾಗಿ ಪ್ರಾರ್ಥನೆ ಮಾಡದೆ ವಾಯುದೇವರನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಆಜ್ಞೆಯಿಂದ ಸಾಕ್ಷಾತ್ ಭಾರತೀ ದೇವಿ ದ್ರೌಪದಿ ದೇವಿ ನಮ್ಮ ವಿದ್ಯಾ ನಿದ್ರಾಂ ವಿದ್ರಾವ್ಯ, ಅವಿದ್ಯೆಯ ನಿದ್ರೆಯನ್ನು ದೂರಗೊಳಿಸಬೇಕು. ವಿದ್ಯಾಭಿಮಾನಿ ದೇವತೆಯವರು ಅವಿದ್ಯೆಯನ್ನು ಓಡಿಸ್ತಾರೆ, ಮ್ಯಾಚಿಂಗ್ ಅದು, ಯಾರನ್ನೋ ಯಾರನ್ನ ಕೇಳೋಕ್ಕಾಗೋದಿಲ್ಲ, ಸಂಬಂಧಪಟ್ಟ ವಿಭಾಗದವರನ್ನು ಅದಕ್ಕೋಸ್ಕರ ಕೇಳಬೇಕು. ವಿದ್ಯಾಧಿ ದೇವತೆ ಆಚಾರ್ಯ ತಂತ್ರಸಾರದಲ್ಲಿ ಹೇಳಬೇಕಾದ್ರೆ ವಿದ್ಯಾದೇವಿಯು ಪ್ರಕೀರ್ತಿತೆ ಅಂತ ಹೇಳಿದ್ದಾರೆ. ಇವರಿಬ್ಬರು ವಿದ್ಯಾದೇವಿಯರು, ಸರಸ್ವತಿ ಮತ್ತು ಭಾರತೀಯರಾದ್ದರಿಂದ ಅವರ ಸ್ತೋತ್ರವನ್ನು ಮಾಡೋದ್ರಿಂದ ಅವಿದ್ಯೆಯ ನಿದ್ರೆ ನಮಗೆ ಹೋಗುತ್ತೆ. ಬರೀ ನಿದ್ರೆ ಬೇರೆ, ಅವಿದ್ಯಾ ನಿದ್ರೆ ಬೇರೆ. ಶ್ರೀಮದ್ ಆಚಾರ್ಯರು ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳಬೇಕಾದರೆ ನಿದ್ರೆ ಸಾಮಾನ್ಯವಾಗಿ ಎರಡು ವಿಧ. ನಿದ್ರಾ ಸುನಿದ್ರಾ ಅಂತ ಎರಡು ಮಾತು ಉಪಯೋಗಿಸ್ತಾರೆ. ನಿದ್ರಾ ಚೈವ ಸುನಿದ್ರಾಚ. ನಿದ್ರೆ ಅಂದರೆ ಪ್ರತಿ ದಿವಸ ಮಾಡೋದು. ಸುನಿದ್ರಾ ಅಂದರೆ ಕೊನೆಗೆ ದೀರ್ಘ ನಿದ್ರೆ ಮಾಡಿದ್ರು ಅಂತ ಹೇಳ್ತಾರಲ್ಲ, ಡೆತ್ ಅಂತ ಅರ್ಥ. ಸುನಿದ್ರಾ ಅಂದರೆ ಡೆತ್. ಅದು ಬರೀ ನಿದ್ರಾ ಅಂದರೆ ಪ್ರತಿನಿತ್ಯ ಮಾಡ್ತಕ್ಕಂಥದ್ದು ನಿದ್ರಾ. ಇನ್ನು ಅವಿದ್ಯಾ ನಿದ್ರಾ, ಅದು ತೀರ ಹೊಸದದು ಅದು. ಇದು ಸತ್ರು ಹೋಗದೇ ಇರತಕ್ಕಂಥ ನಿದ್ರೆ ಅಂದರೆ ಅವಿದ್ಯಾ ನಿದ್ರಾ. ಅದು ಜನ್ಮ ಜನ್ಮಾಂತರದ ಕಂಡು ಬಂದಿರತಕ್ಕಂಥ ನಿದ್ರೆ. ಅನಾದಿ ಮಾಯಾ ಸುಪ್ತ ಯದಾ ಜೀವ ಪ್ರಬುದ್ಧತೆ, ಉಪನಿಷತ್ತನ್ನು ಹೇಳ್ತಾರೆ. ಅನಾದಿ ಮಾಯಾ ಅಂದರೂ ಒಂದೇ, ಅನಾದಿ ಅವಿದ್ಯಾ ಅಂದರೂ ಒಂದೇ. ಅನಾದಿ ಕಾಲದ ಅವಿದ್ಯೆಯನ್ನು, ನಮ್ಮ ಅಜ್ಞಾನವನ್ನು, ನಮ್ಮ ಸಂಸಾರಕ್ಕೆ ಮೂಲ ಕಾರಣ ಅದೇನೆ. ಅಜ್ಞಾನವೇ ಎಲ್ಲ ವಿಧವಾದ ಅನರ್ಥಕ್ಕೆ ಮೊದಲ ಕಾರಣ. ನಾವು ಸಾವಿರ ಕಾರಣ ಆಮೇಲೆ ಹೇಳಬಹುದು, ಅದು ಮೂಲ ಕಾರಣಗಳಲ್ಲ. ಮೂಲ ಕಾರಣ ಎಂಬುದು ಅವಿಜ್ಞಾನೇ, ಅಜ್ಞಾನನೇ. ಅದನ್ನು ಆಚಾರ್ಯರು ಮೋಕ್ಷ ಧರ್ಮ ಪರ್ವದ ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಗೀತಾಭಾಷ್ಯಾದಿಗಳಲ್ಲಿ ಹೇಳ್ತಾರೆ, ಮಗ್ನಸ್ಯ ಹಿ ಪರೇ ಅಜ್ಞಾನೇ ಕಿಮ್ನ ದುಃಖ ತರಂ ಭವೇತ್. ನಮ್ಮ ಎಲ್ಲ ದುಃಖದ ಮೂಲ ಅಜ್ಞಾನ. ನಾವೇನು ತಿಳ್ಕೊಂಡಿರ್ತೇವೆ, ದಾರಿದ್ರ್ಯ ಮೊದಲಾದವುಗಳು ದುಃಖದ ಮೂಲ ಅಂತ ತಿಳ್ಕೊಂಡಿರ್ತೇವೆ. ದಾರಿದ್ರ್ಯ ಮೊದಲಾದ ದುಃಖದ ಮೂಲ ಅಲ್ಲ, ನಿಜವಾದ ದುಃಖದ ಮೂಲ ಅಂದರೆ ಅಜ್ಞಾನನೇ. ದಾರಿದ್ರ್ಯವೇ ದುಃಖದ ಮೂಲ ಆಗಿದ್ದರೆ ಭಗವದ್ಭಕ್ತರು ಸಾಮಾನ್ಯವಾಗಿ ದರಿದ್ರೆ ಆಗಿರ್ತಾರೆ, ಅವರಿಗೆ ದುಃಖ ಇಲ್ಲ ಆಗತ್ತಾಗಿದ್ರೆ. ರಾಘವೇಂದ್ರ ಸ್ವಾಮಿ ಕಥೆಯಲ್ಲಿ ಕೇಳ್ತೇವಲ್ಲ, ವಾರಕ್ಕೆ ಒಪ್ಪತ್ತು ಅರ್ಧ ಹೊಟ್ಟೆ ಊಟ ಮಾಡ್ಕೊಂಡಿದ್ದವರು ದುಃಖ ಪಡಲೇ ಇಲ್ಲ ಅವರು. ಅಂದರೆ ದಾರಿದ್ರ್ಯ ದುಃಖ ಹೇತು ಅಲ್ಲ, ಯಾವುದೂ ದುಃಖ ಹೇತು ಅಲ್ಲ. ದುಃಖಕ್ಕೆ ನಿಜವಾದ ಕಾರಣ ಅಂದರೆ ಅಜ್ಞಾನನೇ. ಅದು ಹೋಗಬೇಕಾದ್ರೆ ಬೇರೆ ದಾರಿ ಯಾವುದೂ ಇಲ್ಲೇ ಇಲ್ಲ, ಜ್ಞಾನ ಒಂದೇ. ಜ್ಞಾನೇನೈವ ಪರಂಪದ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇ ವಿದ್ಯತೆ. ಆದ್ದರಿಂದ ಅಜ್ಞಾನಕ್ಕಿಂತ ಹೆಚ್ಚು ದುಃಖದ ಕಾರಣ ಇಲ್ಲ, ಆದ್ದರಿಂದ ಜ್ಞಾನಕ್ಕಿಂತ ಹೆಚ್ಚು ಸುಖದ ಕಾರಣನೂ ಇಲ್ಲ ಅಂತ ಅರ್ಥ. ಜ್ಞಾನದ ಸುಖಕ್ಕೆ ಯಾವುದನ್ನು ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ. ಜ್ಞಾನದ ಸುಖ ಭಾರಿ ದೊಡ್ಡದು. ಅದಕ್ಕೇನೆ ಫಸ್ಟ್ ರ್ಯಾಂಕ್ ಬಂದಿರ್ತಾನೆ, ಯಾವುದೋ ಡಿಗ್ರಿ ಎಲ್ಲೋ ಪಿ ಯು ಸಿ ಎಲ್ಲೋ ಇದರಲ್ಲೋ ಅವನು ಯಾರು ಬೇಕಾದ್ರೆ ಕೆಲಸ ಕೊಡ್ತಾರೆ. ವಾರಾನದ ಹುಡುಗ ಕೆಲಸ ಒಪ್ಪೋದಿಲ್ಲ, ಇನ್ನೂ ಓದ್ತಾನು. ದಾರಿದ್ರ್ಯ ಯಾರು ದುಃಖ ಹೇತುವಾಗಿದ್ದರೆ ದುಡ್ಡು ಬಿಟ್ಬಿಡ್ತಾರೆ ತಕ್ಷಣ. ಇಲ್ಲ, ಜ್ಞಾನದ ಆನಂದ ಭಾರಿ ದೊಡ್ಡದು ಅವನಿಗೆ. ಅವನು ಹರಕಂಗೆ ಹಾಕೊಂಡ್ರೂ ಪರವಾಗಿಲ್ಲ, ಅರ್ಧ ಊಟ ಊಟ ಮಾಡಿದ್ರೂ ಪರವಾಗಿಲ್ಲ, ಓದಬೇಕು. ಈ ಲೌಕಿಕ ವಿದ್ಯೆನೇ ಎಷ್ಟು ಖುಷಿ ಕೊಡಬೇಕಾದ್ರೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನ, ಅಧ್ಯಾತ್ಮ ವಿದ್ಯೆ ಅನ್ನೋದು ಭಾರಿ ದೊಡ್ಡ ಆಸ್ತಿ. ಆದ್ದರಿಂದ ಅವಿದ್ಯೆಯ ನಾಶ ವಿದ್ಯೆಯಿಂದ ಆಗಬೇಕು. ಅವಿದ್ಯೆಯೂ ಜಡ, ವಿದ್ಯೆಯೂ ಜಡ. ವಿದ್ಯಾಭಿಮಾನಿ ದೇವತೆಯಿಂದ ಆಗಬೇಕು. ಅಥವಾ ವಿದ್ಯಾಭಿಮಾನಿ ದೇವತೆ ಸಾಕ್ಷಾತ್ ಭಾರತೀ ದೇವಿ, ಅವರ ಪತಿ ನೀವು. ಅದಕ್ಕೆ ನಿಮ್ಮನ್ನು ಕೇಳುತ್ತೇವೆ, ನಿಮ್ಮ ಆದೇಶದಿಂದ ಅವರು ನಮ್ಮ ಅವಿದ್ಯಾನಿದ್ರೆಯನ್ನು ಓಡಿಸಿದೆ. ದೃಶ್ಯಂತೀಮ್, ನಾವು ವಿದ್ಯಾನಿದ್ರೆ ಎಫೆಕ್ಟ್ ಏನು ಅಂದರೆ ದೃಶ್ಯಂತೀಮ್, ನಮಗೆ ದ್ರೋಹ ಬಗೆಯುತ್ತಾ ಇದೆ, ನಮ್ಮಿಂದ ದ್ರೋಹ ಮಾಡಿಸ್ತಾ ಇದೆ. ಹರಿವಾಯುಗಳ ದ್ರೋಹ, ಗುರು ಹಿರಿಯರ ದ್ರೋಹ, ಸಜ್ಜನರೆಲ್ಲವನ್ನು ಮಾಡಿಸೋದಕ್ಕೆ ಮುಖ್ಯ ಕಾರಣ ಅಂದರೆ ಅವಿದ್ಯೆ. ಅದನ್ನು ಓಡಿಸಬೇಕು. ಅವಿದ್ಯಾನಿದ್ರಾಂ ವಿದ್ರಾವ್ಯ, ಬರೀ ಓಡಿಸಿದ್ರೆ ಸಾಲದು, ದೂರ ಮತ್ತೆ ವಾಪಸ್ ಬರ್ಕೊಡೋದು, ಆ ರೀತಿ ಓಡಿಸ್ಬೇಕು. ಅದರ ಫಲ ಸದ್ಯೋ ರಚನಪಟು ಮಥಾಪಾದ್ಯ, ಸದ್ಯೋ ರಚನಪಟುವನ್ನಾಗಿ ನನ್ನನ್ನು ಮಾಡಬೇಕು, ಆಶು ಕವಿತಾ ನಿಪುಣನನ್ನಾಗಿ ನನ್ನನ್ನು ಮಾಡಬೇಕು ಅಂತ ಕೇಳಿಕೊಂಡು. ಭಾರಿ ಇಂಟ್ರೆಸ್ಟಿಂಗ್ ಅಂದರೆ, ಈ ಸ್ತೋತ್ರ ಬರೀತಿದ್ದಾರಲ್ಲ, ಆಶು ಕವಿತೆಯಾಗೇ ಬರ್ತಾ ಇದೆ. ಅವನು ಏರು ಕೇಳ್ತಾ ಇದ್ದಾರೆ, ಎಫೆಕ್ಟ್ ಅದಾಗ್ತಾ ಇದೆ ಅವರಿಗೆ. ಆಗಲೇ ಕೂತ್ಕೊಂಡು ಬರೆದ ಸ್ತುತಿಯಲ್ಲ ವಾಯುಸ್ತುತಿ, ನೋಡಿ ನೋಡ್ತೇನೆ ಹೇಳಿದ ಸ್ತುತಿ. ಆದ್ದರಿಂದ ತಿರುಕುರು ಪಂಡಿತಾಚಾರ್ಯರು ಆಶು ಕವಿಗಳಾಗಿದ್ದಾರೆ, ಪ್ರಾರ್ಥನೆಗಳು ಮಾಡ್ತಾ ಇದ್ದಾರೆ, ಆಶು ಕವಿಯನ್ನಾಗಿ ಮಾಡಲಿ ಅಂತ. ಅವರ ಪ್ರಾರ್ಥನೆಗಿಂತ ಮುಂಚೆ ಅಡ್ವಾನ್ಸ್ ಫಲ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಮಧ್ವೀಧರ್ ಹೇಳ್ತಾರೆ, ತಿಳುಕು ಪಂಡಿತರು ಕವಿಯಾಗಿದ್ದು ಯಾವಾಗಲೂ ಅಲ್ಲ, ಕಲಭಾಷಣ ಏವ ಸೂರಿಪೋತಃ ಕವಿರಾಸೀದ್ ಅನವದ್ಯ ಪದ್ಯವಾದಿ. ಎಷ್ಟು ಒಳ್ಳೆ ಮಾತದು, ಕಲಭಾಷಣ ಏವ ಸೂರಿಪೋತಃ. ಅವರು ಓದಿ ಬರೆದು ಯಾವುದೋ ಕಾಲದಲ್ಲಿ ಕವಿ ಆಗಲಿಲ್ಲ, ಅವರು ತೊದಲ್ನುಡಿ ಆಗಬೇಕಾದ್ರೆ ಕವಿಯಾಗಿಬಿಟ್ಟಿದ್ರು. ಅವರ ತೊದಲ್ನುಡಿಯೇ ಕಾವ್ಯವಾಗ್ತಾ ಇತ್ತು. ಇಷ್ಟು ಶ್ರೇಷ್ಠವಾದಂಥ ಕವಿಗಳು ತಿಳ್ಕೋ ಪಂಡಿತಾಚಾರ್ಯ. ಆದ್ದರಿಂದನೇ ಅವ್ರು ಕೇಳ್ತಿರೋದಕ್ಕೆ ಇನ್ನು ಮುಂಚೆನೇ ಕೊಟ್ಟಾಗಿದೆ ಅವರು, ಅಂದರೆ ಸ್ವರೂಪ ಯೋಗ್ಯತೆ ನೋಡಿ ಮೊದಲೇ ಕೊಟ್ಟಿದ್ದಾರೆ ಅಂತ ಅರ್ಥ. ಅದಕ್ಕೆಷ್ಟು ದೃಷ್ಟಾಂತ ಹೇಳಿರೋದುಂಟು. ಅವ್ರ ಬಗ್ಗೆ ಪ್ರತೀತವಾದ ಕೆಲವು ಶ್ಲೋಕಗಳಲ್ಲಿ, ಯಾರೊಬ್ಬ ಜೈನ ಭಿಕ್ಷುವನ್ನು ನಿಂತ್ಕೊಂಡ ಮನೆ ಮುಂದೆ, ಭಿಕ್ಷ ಅಂತ ಕೇಳಿದ ತಕ್ಷಣ ಸಂಸ್ಕೃತದಲ್ಲಿ ಉತ್ತರ ಕೊಟ್ರಂತೆ. ಕೂಸು ಇವರೊಬ್ಬರೆ, ಮನೆಯಲ್ಲೆಲ್ಲ ಒಳಗಿದ್ದಾರೆ ಜನಗಳೆಲ್ಲ, ಇವರೊಬ್ಬರೆ ಹೇಳಿ, ಏಕಕ್ಷಪಣಕ ಶಾಖಾ ಹರ್ತ ಬಹವಕ್ಷಪಣಕ ಶಾಖಾ ದಾನಾಹ ಎತ್ರ ಕ್ಷಪಣಕ ಬಹು ಶಾಖಾದಾಹ ತತ್ರ ಕ್ಷಪಣಕ ಶಾಖಾ ಶಾಖ. ಅವನು ಓಡೋಗಿರ್ತಾನೆ ಭಿಕ್ಷೆ ಬತ್ತಿ ಕೇಳಿರೋ ಚಾನ್ಸೇ ಇಲ್ಲ ಅವರು. ಅಂದರೆ ಚಿಕ್ಕ ಮಗು ಈ ಮಾತಾಡಿತಂತೆ. ಅದಕ್ಕೆ ಕಲಭಾಷಣ ಏವ ಸೂರಿಪೋತಃ ಕವಿರಾಸೀತ್ ಅನವದ್ಯ ಪದ್ಯವಾದಿ. ಬರೀ ಕವಿಯಲ್ಲ, ಅನವದ್ಯ ಪದ್ಯವಾದಿ. ಅನವದ್ಯ ಪದ್ಯ ನಿರ್ದೋಷವಾದ ಕಾವ್ಯ, ಫ್ಯಾಲಸಿ ಇಲ್ಲದೇ ಇರತಕ್ಕಂಥ ಶುದ್ಧ ಕಾವ್ಯ ಬರೀತಾ ಇದ್ರಂತೆ. ಇದೆಲ್ಲ ನೋಡಿದರೆ ಭಾರತೀಯ ಅನುಗ್ರಹ. ಮುಂದೆ ಆಗ್ಲಿಕ್ಕೆ ಇರಲಿಕ್ಕೆ ನಾಳೆ ಹಬ್ಬ, ಇವತ್ತೇ ತಯಾರಿಯಾಗಿರ್ತಲ್ಲ. ಹಾಗೆ ಹಬ್ಬ ಶುರು, ಹಬ್ಬ ತಯಾರಿ ಮಾಡೋದಿಲ್ಲ, ಅಡ್ವಾನ್ಸ್ ಆಗಿ ತಯಾರು ಮಾಡಬೇಕು. ತಿರುಕುರು ಪಂಡಿತಾಚಾರ್ಯರು ಅಡ್ವಾನ್ಸ್ ತಯಾರಾಗ್ತಾ ಇದ್ದಾರೆ. ಅದಕ್ಕೆ ಮುಂದೆ ಸಾಕ್ಷಾತ್ ತಮ್ಮ ಪತಿ ವಾಯುದೇವರ ಶಿಷ್ಯರಾಗ್ತಾರೆ ಅಂತೇಳಿ ಮೊದಲು ಅನುಗ್ರಹ ಮಾಡಿ ಆಗಿದೆ ಅವರಿಗಾಗಲಿ. ಅದನ್ನು ಪ್ರಾರ್ಥನೆ ಮಾಡ್ತಾ ಗಟ್ಟಿ ಮಾಡ್ಕೋತಾ ಇದ್ದಾರೆ. ಅವಿದ್ಯಾ ನಿದ್ರಾಂ ವಿದ್ರಾವ್ಯ ಸದ್ಯೋ ರಚನಪಟು ಮಥಾಪಾದ್ಯ ವಿದ್ಯಾ ಸಮುದ್ರ. ಮುಂದೇನು ಮಾಡಬೇಕು ನೀವು? ದ್ರೌಪದಿ ರುದ್ರಪತ್ನಿಯ ದ್ಯುದ್ರಿಕ್ತ ದ್ರಾಗಭದ್ರ ತ್ರಹೇತು ದೈತ ಪೂರ್ವ ಭೀಮಾಗ್ನೇಯಾತೆ. ದ್ರೌಪದಿ ಮೊದಲಾದ ಪಾರ್ವತಿ ಮೊದಲಾದ ಇತರ ಸ್ತ್ರೀಯರಿಗಿಂತ ಬೇರೆ ಮೇಲಿದ್ದಾರೆ. ಇದನ್ನು ಯಾತಕ್ಕೆ ಗೊತ್ತೇಳೋದಕ್ಕೆ ಇನ್ನೊಂದು ಕಾರಣ ಇದೆ. ತುಂಬ ಜನರಿಗೆ ಬುದ್ಧಿಭಿಮಾನಿ ದೇವತಿ ಪಾರ್ವತಿ, ಅವರನ್ನು ಕೇಳಬಹುದಾಗಿತ್ತಲ್ಲ ಅಂತ ಅನಿಸ್ಬಹುದು. ರುದ್ರಪತ್ನಿಯ ದ್ಯುದ್ರಿಕ್ತ ಅವ್ರ ಮೇಲಿದ್ದಾರೆ, ಇವರನ್ನೇ ಕೇಳ್ತೀವಿ ನಾವು ಅಂತ ಅರ್ಥ. ಅವ್ರ ಮೇಲಿದ್ದಾರೆ, ಅವ್ರ ಯಜಮಾನರು ನೀವಿದ್ದೀರಿ, ಆದ್ದರಿಂದ ನಿಮ್ಮನ್ನೇ ಕೇಳಿಬಿಡ್ತೀವಿ ಹೇಳೋ ದೃಷ್ಟಿಯಿಂದ. ರುದ್ರಪತ್ನಿಯ ದ್ಯುದ್ರಿಕ್ತ ದ್ರಾಗ್ ಅಭದ್ರ ತ್ರಹಯತು ದಯಿತ ಪೂರ್ವ ಭೀಮ ಆಜ್ಞಯಾತೆ. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ವಾಯುದೇವರ ಅನುಗ್ರಹದಿಂದ ಭಾರತೀಯ ಅನುಗ್ರಹವಾಗುತ್ತೆ. ಮನುಷ್ಯ ವಾಯುದೇವರನ್ನು ಆಶ್ರಯಿಸಿದರೆ ಬರೀ ಬದುಕೋದಲ್ಲ, ವಿದ್ಯಾವಂತನಾಗ್ತಾನೆ ಅಂತ. ವಾಯುದೇವರು ಅನುಗ್ರಹ ಮಾಡಿದರೆ ಆಯುಷ್ಯ ಬರೋದು ಗೊತ್ತು. ಅಪಮೃತ್ಯು ಪರಿಹರಿಸೋ ಅನಿಲ ದೇವ, ಬದುಕಿರೋರು ಅವರಿಂದ ಅಪಮೃತ್ಯು ಪರಿಹಾರ ಮಾಡೋದು ಅವರು, ಜೊತೆಗೆ ವಿದ್ಯಾ ಕೊಡತಕ್ಕಂಥವರು ಅವರೇ. ಆದ್ದರಿಂದ ವಿದ್ಯಾಭಿಮಾನ ದೇವತೆಯ ಪತಿ ಆದ್ದರಿಂದ ವಾಯುದೇವರ ಆರಾಧನೆ, ವಾಯುಸ್ತುತಿಯ ಸ್ತೋತ್ರ, ಮಧ್ವನಾಮಾದಿಗಳ ಪಠನೆ, ಬರೀ ಆಪತ್ತನ್ನು ಪರಿಹಾರ ಮಾಡೋದಷ್ಟೇ ಅಲ್ಲ, ಒಳ್ಳೆ ವಿದ್ಯಾವಂತನನ್ನಾಗಿ ಮಾಡಿ ಉದ್ಧಾರ ಮಾಡುತ್ತೆ ಅಂತ ಅರ್ಥ. ಮುಂದಿನ ಶ್ಲೋಕದಲ್ಲಿ ಯಾಭ್ಯಾಂ ಶುಶ್ರೂಷು ರಾಶೀಹಿ ಕುರುಕುಲ ಜನನೇ ಛತ್ರ ವಿಪ್ರೋತಿತಾಭ್ಯಾಂ ಬ್ರಹ್ಮಭ್ಯಾಂ ಬೃಂಹಿತಾಭ್ಯಾಂ ಚಿತಿ ಸುಖ ವಪುಷ ಕೃಷ್ಣ ನಾಮಾಸ್ಪಾದಾಭ್ಯಾಂ ನಿರ್ಭೇದಾಭ್ಯಾಂ ವಿಶೇಷಾದ್ವಿವಚನ ವಿಷಯಾಭ್ಯಾಂ ಉಭಭ್ಯಾಂ ಅಮೂಭ್ಯಾಂ ತುಭ್ಯಂಚ ಕ್ಷೇಮದೇಭ್ಯ ಸರಸಿಜ ವಿಲಸಲ್ಲೋಚನೆಭ್ಯೋ ನಮೋಸ್ತು. ನೀವು ಮೂರು ಜನಕ್ಕೂ ನಮಸ್ಕಾರ ಅಂತ ಹೇಳಿಬಿಡ್ತಾರೆ. ಮೂರು ಜನಕ್ಕೆ ಯಾರ್ಯಾರಿಗೆ? ಯಾಭ್ಯಾಂ ಶುಶ್ರೂಷು ರಾಶಿ, ಯಾವ ಇಬ್ಬರ ಸೇವೆಗೋಸ್ಕರ ಅವತಾರ ಮಾಡಿದ್ರಲ್ಲ ಆ ಇಬ್ಬರಿಗೂ, ತುಭ್ಯಂಚ ನಿಮಗೂ, ಒಟ್ಟು ಮೂರು ಜನಕ್ಕೂ ನಮಸ್ಕಾರ. ನಾವು ಮೂರು ಜನಕ್ಕೆ ನಮಸ್ಕಾರನೇ, ದೊಡ್ಡ ನಮಸ್ಕಾರ ಅಂದ್ರೆ ಗೊತ್ತಲ್ಲ, ಗುಡ್ ಬೈ ಅಂತ ಅರ್ಥ, ಸಾವಾಸನೆ ಬೇಡ ಅಂತ ನಮಸ್ಕಾರ. ಹಾಗಲ್ಲ, ಮೂರು ಜನಕ್ಕೂ ನಮಸ್ಕಾರ ಮಾಡ್ತೇನೆ. ಅವ್ರಿಗೆ ಯಾತಕ್ಕೆ ನಮಸ್ಕಾರ? ನಿಮಗೆ ನಮಸ್ಕಾರ ಮಾಡ್ತಿದ್ದೇನೆ ನಾನೀಗ. ಅವರ ಸೇವೆ ನೀವು ಬಂದ ನಿಮಗಿಂತ ಅವ್ರು ದೊಡ್ಡವರಾದ್ರಲ್ಲ, ಅದಕ್ಕೆ ಅವರಿಗೂ ನಮಸ್ಕಾರ. ಯಾಭ್ಯಾಂ ಶುಶ್ರೂಷು ಆಸೀಹಿ, ಯಾರ ಸೇವೆ ಮಾಡೋದಕ್ಕೋಸ್ಕರ ಅವತಾರ ಮಾಡಿದರಲ್ಲ. ಇಲ್ಲಿ ಗುರುಕುಲ ಜನನೇ, ಗುರುಕುಲದಲ್ಲಿ ಅವತಾರವನ್ನು ಮಾಡಿದೆ. ಗುರುಕುಲದಲ್ಲಿ ನೀವು ಅವತಾರ ಮಾಡಿದ್ದು ವಿಶೇಷವಾಗಿ ಕೃಷ್ಣ ಮತ್ತು ಕೃಷ್ಣ, ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ ಇಬ್ಬರ ಸೇವೆಗೋಸ್ಕರ ಅವತಾರ ಮಾಡಿದವರು ನೀವು. ಗುರುಕುಲ ಜನನೇ ಛತ್ರ ವಿಪ್ರೋದಿತಾಭ್ಯಾಂ, ಆ ಎರಡು ರೂಪಗಳು ಯಾವುದು ಅಂದರೆ ಒಂದು ಛತ್ರೋದಿತ, ಇದೊಂದು ವಿಪ್ರೋದಿತ. ಛತ್ರೋದಿತ ಅಂದರೆ ಕ್ಷತ್ರಿಯ ಕುಲದಲ್ಲಿ ಅವತರಿಸಿತ್ತು ಕೃಷ್ಣ, ಯಾದವ ಕೃಷ್ಣ. ಇದು ವಿಪ್ರೋದಿತ, ವಿಪ್ರಕೃತದಲ್ಲಿ ಅವತಾರ ಮಾಡಿತ್ತು. ಅವತೀರ್ಣ ಮಹಾಯೋಗಿ ಸತ್ಯವತ್ಯ ಪರಾಶರ, ಆದ್ದರಿಂದಾಗಿನೇ ಅದು ವೇದವ್ಯಾಸ ರೂಪ ವಿಪ್ರೋದಿತ. ಛತ್ರೋದಿತ ಮತ್ತು ವಿಪ್ರೋದಿತ ಎರಡು ಕ್ಲಬ್ ಮಾಡಿದರೆ ಛತ್ರ ವಿಪ್ರೋದಿತಾಭ್ಯಾಂ, ಛತ್ರ ಮತ್ತು ವಿಪ್ರದಿಂದ ಉದಿತರಾದಂತಹ ಯಾಭ್ಯಾಂ, ಯಾವ ಇಬ್ಬರ ಶುಶ್ರೂಷಾರ್ಥಂ ಸೇವೆಗೋಸ್ಕರವಾಗಿ. ಇನ್ಯಾರು ಅವರಿಬ್ಬರು ಕೂಡ? ಬ್ರಹ್ಮಭ್ಯಾಂ ಬೃಂಹಿತಾಭ್ಯಾಂ ಚಿತಿಸುಖ ವಪುಷ ಕೃಷ್ಣ ರಾಮಾಸ್ಪದಾಭ್ಯಾಂ. ಅವರಿಬ್ಬರು ಬ್ರಹ್ಮಭ್ಯಾಂ, ಅವರಿಬ್ಬರು ಬ್ರಹ್ಮರು. ವೇದವ್ಯಾಸರು ಬ್ರಹ್ಮ, ಕೃಷ್ಣನೂ ಬ್ರಹ್ಮ. ಈ ಚತುರ್ಕ ಬ್ರಹ್ಮ ಅರ್ಥ ಅಲ್ಲ, ಅಥಾತೋ ಬ್ರಹ್ಮ ಜಿಜ್ಞಾಸ. ವೇದಾಂತದಲ್ಲಿ ನಪುಂಸಕಲಿಂಗದ ಬ್ರಹ್ಮ ಶಬ್ದಕ್ಕೆ ಮುಖ್ಯಾರ್ಥ ವಿಷ್ಣು ಅಂತ ಅರ್ಥ, ನಾರಾಯಣ ಅಂತ ಅರ್ಥ. ಬರೀ ಬ್ರಹ್ಮ ಅದು ಪುಲ್ಲಿಂಗದ ಶಬ್ದವಾದರೆ ಬ್ರಹ್ಮದೇವರು ಅಂತ ಅರ್ಥ, ಆದರೆ ಈ ಶಬ್ದವಾದಾಗ ನಾರಾಯಣ ಅಂತಲೇ ಅರ್ಥ. ಎಲ್ಲೆಲ್ಲಿ ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ, ಪುರಾಣಾದಿಗಳಲ್ಲಿ ಬ್ರಹ್ಮ ಅಂತ ಅಷ್ಟೇ ಬರ್ತದೋ ಆತ ನಾರಾಯಣ ಅಂತ ಅರ್ಥ. ಅದಕ್ಕೆ ಬ್ರಹ್ಮಭ್ಯಾಂ, ಇಬ್ಬರು ಬ್ರಹ್ಮರವರಿಬ್ಬರು ಕೂಡ, ಇಬ್ಬರು ಬ್ರಹ್ಮನು ಅಂತ ಹೇಳಿದ್ದರಿಂದ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣ. ಅದನ್ನು ಹೇಳಬೇಕಾಗಿತ್ತು ಅವರು, ಅನೇಕರು ಏನು ತಿಳ್ಕೊಂಡಿದ್ರು, ವ್ಯಾಸಸ್ತು ಕಶ್ಯದ ಋಷಿ, ಯಾರೋ ಒಬ್ಬ ಋಷಿ. ಅದು ಯಾರೋ ಒಬ್ಬ ಋಷಿ ಎಷ್ಟು ಕೆಟ್ಟದಾಗಿ ಹೇಳೋದು, ಯಾರೋ ಒಬ್ಬರು ಬಂದರು ಅಂದರೆ ಎಷ್ಟು ಅನ್ಯಾಯ ಆಗುತ್ತೆ. ದೊಡ್ಡ ಸ್ವಾಮಿಗಳು ಬಂದಿರ್ತಾರೆ, ಯಾರೋ ಒಬ್ಬರು ಬಂದಿದ್ದಾರೆ ಅಂತ ಹೇಳಿದರೆ ಇವನ ಯೋಗ್ಯತೆ ಎಷ್ಟೊಂದು ತೋರಿಸೋದಿಲ್ಲ. ಅದರಿಂದ ವೇದವ್ಯಾಸ ದೇವರು ಸಾಕ್ಷಾತ್ ಬ್ರಹ್ಮಸೂತ್ರ ಬರೆದವರನ್ನ ಯಾರೋ ಅಂತ ಕರೆಯೋದಾದರೆ ಇನ್ನು ಯಾರು ಬ್ರಹ್ಮ ಆಗಿದ್ರು? ಬ್ರಹ್ಮಸೂತ್ರ ಬರೆದವರು ಪರಬ್ರಹ್ಮನಾದ ವೇದವ್ಯಾಸ ದೇವರೇ. ಅದಕ್ಕಾಗಿ ಬ್ರಹ್ಮಭ್ಯಾಂ ಆ ಪದ ಬಹಳ ಮುಖ್ಯ. ಅದು ಇವತ್ತು ಬ್ರಹ್ಮಸೂತ್ರಗಳಿಗೆ ಭಾಷ್ಯ 21 ಜನ ಬರೆದಿದ್ರು ಆಚಾರ್ಯಗಿಂತ ಮುಂಚೆ. ಏಕವಿಂಶತಿ ಕುಭಾಷ್ಯಗಳು, 21 ಜನಗಳು ಬ್ರಹ್ಮಸೂತ್ರಕ್ಕೆ ಎಷ್ಟೇ ಅಪಾರ್ಥ ಬರೆದಲ್ಲಿ ಹಾಳಾಗಿ ಹೋಗಲಿ, ವೇದವ್ಯಾಸ ದೇವರು ಯಾರಂತಾರೆ ತಪ್ಪಾಗಿ ಹೇಳಿದರು. ವೇದವ್ಯಾಸರು ನಾರಾಯಣ ಅಂತಲೇ ಹೇಳಿರಲಿಲ್ಲ, ಅಂದರೆ ಎಷ್ಟು ತಪ್ಪರಿತಾರೆ ಲೆಕ್ಕ ಹಾಕಿ. ಆನೆ ಬಗ್ಗೆ ಆನೆ ಅಂತ ಹೇಳಿದ್ರೆ ಎಷ್ಟು ವರ್ಣನೆ ಮಾಡಿದ್ರು ಅವನು ಕಣ್ಣೇ ಕಾಣದವನು ಅಂತ ಅರ್ಥ. ಆನೆ ಅಂತ ಹೇಳಿದ್ಬಿಟ್ಟು ಸೂರ್ಯನ ವರ್ಣನೆ ಮಾಡ್ದ 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 ಎರಡು ಮೂರು ಪುಟ ಮಾಡ್ದ, ಬೆಳಕು ಕೊಡ್ತಾರೆ ಎಂಬುದೇ ಇಲ್ಲ. ಏನು ಉಪಯೋಗ ಅದರಿಂದ? ಬೆಳಕು ಕೊಡದ ವಸ್ತು ಸೂರ್ಯನಿಗೆ ಆ ಶಕ್ತಿ ಇಲ್ಲ ಅನ್ನು ಬಿಟ್ಟುಬಿಟ್ರೆ ಎಲ್ಲ ವೇಷ್ಟೇ. ಅದಕ್ಕೋಸ್ಕರ ಈ ದೃಷ್ಟಿಯಲ್ಲಿ ಬ್ರಹ್ಮಭ್ಯಾಂ ಅಂದರೆ ಯಾತಕ್ಕೆ ಹೇಳ್ತೇನೆ ಅಂದರೆ ಏಕವಿಂಶತಿ ಕುಭಾಷ್ಯಗಳ ದೋಷ ಅರ್ಥ ತಿಳ್ಕೊಳ್ಳೋದ್ರಲ್ಲ, ಅದು ಬರೆದವರು ಯಾರೊತ್ತು ಗುರುಸೋ ಯೋಗ್ಯತಿರೋ ಅವ್ರಿಗೆ ಇರಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ದಾರಿ ತಪ್ಪೆಳೆದಿದ್ದಾರೆ ನಮ್ಮನ್ನು, ಎಷ್ಟು ದಾರಿ ತಪ್ಪಿಸಿದ್ದಾರೆ ಗೊತ್ತಾಗ. ಬ್ರಹ್ಮಭ್ಯಾಂ ಬೃಂಹಿತಾಭ್ಯಾಂ ಏಕಾಶ ಆಧಾರ ಕೊಡ್ತಾರೆ ಆಚಾರ್ಯರು. ಒಂದೊಂದು ಮಾತು ಅರ್ಥ ಮಾಡ್ಕೋಬೇಕಾದರೂ ಕೂಡ ಅವರ ಮಹಾಭಾರತ ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳನ್ನು ಅರ್ಥ ಮಾಡಿಕೊಡ್ಬೇಕು. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಇದು ಮಹಾಭಾರತದ್ದೇ ಶ್ಲೋಕ, ಜೊತೆಗೆ ವಾಯುಪ್ರೋಕ್ತದಲ್ಲಿ ಬಂದಿದೆ ಅಂತ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ವಾಯುಪುರಾಣದಲ್ಲೂ ಬಂದಿದೆ. ಏನಂತ? ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭುಂ ಕೃಷ್ಣದ್ವೈಪಾಯನ ವ್ಯಾಸರಿದ್ದಾರಲ್ಲ ಅವ್ರು ಯಾರವರು? ಸಾಕ್ಷಾತ್ ಪ್ರಭು ನಾರಾಯಣನೇ ಅವರು. ಇದನ್ನ ಹೇಗೆ ಹೇಳಬೇಕು ಅಂದರೆ ಸಾವಿರ ಕಾರಣ ಬೇಡ, ಒಂದು ಕಾರಣ ಸಾಕು ಅಂತಾರೆ. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇ. ಮಹಾಭಾರತವನ್ನು ನೋಡಿದರೆ ಗೊತ್ತಾಗೋದಿಲ್ಲ ನಮಗೆ, ಬೆಳಕು ನೋಡ್ತೇವೆ. ಈಗ ನಮ್ಗೆ ಗ್ಯಾರಂಟಿ ಹೇಳುತ್ತೆ ಸೂರ್ಯನ ಬೆಳಕು ಯಾರಂದ್ರೆ ಅಲ್ರಿ ಇದು ಲೈಟ್ ಬೆಳಕು ಅಂತ ಹೇಳುತ್ತೆ. ಸೂರ್ಯ ಬೆಳಕು ಅಂತ ಹೇಳೋದಿಲ್ಲ, ಸೂರ್ಯ ಬೆಳಕು ನೋಡಿದ್ರೆ ಲೈಟ್ ಬೆಳಕು ದಡ್ಡ, ಈ ಬೆಳಕು ಲೈಟ್ ಕೊಡುತ್ತಾ ಅಂತ ಕೇಳುತ್ತೆ. ಈ ಬೆಳಕು ಲೈಟ್ ಲೈಟ್ ಕೊಡುತ್ತ, ಸೂರ್ಯನೇ ಕೊಡೋ ಬೆಳಕಿದು. ಸೂರ್ಯನ ಬೆಳಕನ್ನ ಸೂರ್ಯ ಎಷ್ಟೇ ಬೊಡ ಬಂದಿರಲಿ ಹಗಲೊತ್ತಿನಲ್ಲಿ, ಸೂರ್ಯನ ಬೆಳಕು ಬೆಳಕೆ ಎಷ್ಟೇ ಬ್ರೈಟ್ ಇರಲಿ ರಾತ್ರಿ, ಅದು ರಾತ್ರಿ ರಾತ್ರಿ ಹಗಲಲ್ಲ. ಅದು ಸೂರ್ಯನ ತನ್ನದೇ ಆದ ಒಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರಿಸ್ಟಿಕ್ ಉಂಟು, ಡಿಸ್ಟಿಂಕ್ಟ್ ಕ್ವಾಲಿಟಿ ಏನು ಅಂದರೆ ಇತರ ಎಲ್ಲ ಬೆಳಕನ್ನು ಮೀರಿಸಿಬಿಡ್ತಾರೆ. ವೇದವ್ಯಾಸರ ಮಹಾಭಾರತ ಎಂಥದ್ದು ಅಂದರೆ ಬೇರೆ ಯಾವ ಗ್ರಂಥಗಳದ್ರ ಮುಂದೆ ಏನೂ ಅಲ್ಲ. ಅಂಥ ಗ್ರಂಥ ಬರಿಬೇಕಾದ್ರೆ ಯಾರು ಬರಿಬೇಕು ಲೆಕ್ಕ ಹಾಕಿ? ಮಹಾಭಾರತಕ್ಕೆ ಸಮನಾದ ಶಾಸ್ತ್ರ ಇಲ್ಲ ಅಂದಮೇಲೆ ಬರೆದವರಿಗೆ ಸಮನಾದ ವ್ಯಕ್ತಿ ಇಲ್ಲ ಅಂತ ಅರ್ಥ. ಸಿಂಪಲ್ ಅದು. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟಾದ್ರಿ ಸಮವಾದ ಸ್ಥಾನ ಬ್ರಹ್ಮಾಂಡದಲ್ಲಿ ಇನ್ನೊಂದಿಲ್ಲ ಅಂದಮೇಲೆ ವೆಂಕಟೇಶ ಸಮೋದೇವೋ ನಭೂತೋ ನಭವಿಷ್ಯತಿ. ಅದರ ಸ್ವಾಮಿಯಾದ ವೆಂಕಟೇಶ ಇದ್ದಾನ ಅದರ ಸಮ ಯಾರೂ ಇಲ್ಲ. ಎಷ್ಟು ಲಾಜಿಕ್ ಅದು. ಇದು ಹಾಗೆ ಮಹಾಭಾರತ ಸಮನಾದ ಗ್ರಂಥ ಇಲ್ಲ. ನಭಾರತ ಸಮಂ ಶಾಸ್ತ್ರಂ, ನಭಾರತ ಸಮಂ ಶಾಸ್ತ್ರಂ ಆದಮೇಲೆ ಭಾರತ ಬರೆದವರಿಗೆ ಸಮನಾದ ವ್ಯಕ್ತಿ ಇಲ್ಲ. ಎಷ್ಟು ಪವರ್ಫುಲ್ ಲಾಜಿಕ್ ಅದು. ಮಹಾಭಾರತ ಕೊಟ್ಟ ಯುಕ್ತಿ ಅದು. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಧವೇತ್. ಅದಕ್ಕಿನ್ನೂ ಅದು ಮಾತ್ರನೇ ಅರ್ಥ ಉಂಟು. ಮತ್ತೆ ಬ್ರಹ್ಮಭ್ಯಾಮ್ ಇಡೀ ಮಹಾಭಾರತವನ್ನು ಬರೆದರು ಅಂಬುದಕ್ಕೆ ಎರಡು ಅರ್ಥ. ಮಹಾಭಾರತ ಬರೆದರು ಅಷ್ಟೇ ಅಲ್ಲ, ಮಹಾಭಾರತ ನಡೆಸಿದ್ದು ಅವರೇ. ಹೇಗೆ ನಡೆಸಿದರು? ವಂಶ ನಿರ್ವಂಶ ಆಗಿ ಹೋಗಿತ್ತಾಗಲೇ ಇದೆ. ಚಿತ್ರಾಂಗದ ಮೊದಲೇ ಹೋದ ವಿಚಿತ್ರ ವೀರ್ಯರಾಜ, ರೋಗ ಬಂದು ಹೋಗಿಬಿಟ್ಟ. ವಂಶದಲ್ಲಿ ಯಾರೂ ಇಲ್ಲ, ಬರೀ ಅಂಬಿಕಾ ಅಂಬಾಲಿಕಾ ಸತ್ಯವತಿ ದೇವಿ ಇದ್ದಾಳೆ. ವಂಶ ಬೆಳಿಬೇಕೀಗ. ಬಂದಿದ್ದಾರು ವೇದವ್ಯಾಸ ದೇವರು, ವಂಶ ಬೆಳೀತು. ಮಹಾಭಾರತ ಕೃತ್, ಮಹಾಭಾರತಕ್ಕೆ ಕಾರಣರಾದಂತಹ ಭೀಮಸೇನಾದಿಗಳ ಉತ್ಪತ್ತಿಗೆ ಕಾರಣವಾಗಿ ಪಾಂಡುರಾಜ ಹುಟ್ಟಿದ್ದೇ ಇವರಿಂದ. ಅಂದಮೇಲೆ ಮಹಾಭಾರತ ಈ ರೀತಿ ನಡೆಸಿದ್ದಾರಲ್ಲ, ಎಷ್ಟು ಆಶ್ಚರ್ಯ. ಅದು ಮತ್ತೆ ಅಲ್ಲ, ದುರ್ಯೋಧನ ಹುಟ್ಟಿದ್ರು, ಅವಾಗ ಗೊತ್ತು ಹುಟ್ಟಿದ್ದೆ ಹಾಗೆ ಅಂತೇಳಿ. ಮಾಂಸದ ಬುದ್ಧಿ ಕೆಡಬಿದ್ದು ಅಷ್ಟೇ, ಭ್ರೂಣಗಳು ಆಗಲೇ ಸತ್ತೋಗ್ತಿದ್ರು, ಹಾಗೆ ಬಿಟ್ಟು ಸತ್ತೋಗ್ಬಿಡ್ತಿದ್ರು. ವೇದವ್ಯಾಸರು ಬಂದಲ್ಲಿಗೆ ರರಕ್ಷ ಗರ್ಭಮೀಶ್ವರ ಸ ದೇವ ಕಾರ್ಯ ಸಿದ್ಧಯೇ, ಅವನ್ನೆಲ್ಲ ಕಾಪಾಡಿದರು. ಸುಮ್ಮನೆ ಇದ್ರೆ ಅವತ್ತೇ ಸತ್ತೋಗ್ತದೆ, ಎಲ್ರಿಗೂ ಏನು ಮಾಡಬೇಕಾಗಿದ್ದಿಲ್ಲ. ಉಳಿಸಿದ್ರು ಅವರು. ಮಹಾಭಾರತ ಕೃತ್ ಮತ್ತೆ ಮಹಾಭಾರತ ಯುದ್ಧಕ್ಕೆ ಕಾರಣರಾದವರ ಜನ್ಮಕ್ಕೆ ಕಾರಣರಾದವರೇ ಅವರು. ಮತ್ತೆ ಇಷ್ಟೆಲ್ಲ ಕೆಲಸ ಮಾಡಿದಾಗ ಎಷ್ಟು ದೊಡ್ಡದಾಗಿರ್ ಬರೀ ಬಡಿಸ್ತವನೇ ಗ್ರೇಟ್ ಅಂದ್ರೆ ಅಡಿಗೆ ಮಾಡಿದವರು ಹೇಗಿರ್ಬೇಕು? ಅಥವಾ ಸಾಮಾನ್ಯ ಸ್ವಾರ್ಥ ಕೊಟ್ಟವರು ಹೇಗಿರ್ಬೇಕು? ಮಹಾಭಾರತ ಆಲಿನ ವೇದವ್ಯಾಸ ದೇವರು. ಗ್ರಂಥ ಬರವಣಿಗೆಯಾಗಲಿ ಇದಾಗಲಿ ಮಹಾಭಾರತ ಯುದ್ಧದೊಳಗೆ ಥ್ರೋಔಟ್ ಇದ್ದಕ್ಕಿದ್ದಾಗ ಬರೋ ವೇದವ್ಯಾಸ ಒಬ್ಬರೇನೆ. ಬಕಾಸುರ ಪ್ರಸಂಗ ಬರಲಿ, ಹಿಡಿಬಾಸುರ ಪ್ರಸಂಗ ಬರಲಿ, ಯಾವುದೇ ಪ್ರಸಂಗ ಬರಲಿ, ಆ ಜಗ ಬಹಾಯೋಗಿ ವ್ಯಾಸ ಸತ್ಯವತಿ ಸುತ ವೇದವ್ಯಾಸರು ಬರ್ತಿದ್ರು. ಯಾರು ಹೇಳ್ಕೊಡಿಸೋದಿಲ್ಲ, ಪಂಪನಂಥವ್ರು ಬರೀತಾರೆ. ವೇದವ್ಯಾಸ ನಡ್ಕೊಂಡು ಬಂದು ಬರೆಯೋದೆ ಮೇಲೆ ನಿಳಿದು ಬರ್ತಿದ್ರಂತ. ಹಾಗೆ ನಾವು ಬೈಬೇಕಾದ್ರೆ ಉಪಯೋಗಿಸ್ತೇವೆ, ಮೇಲಿಂದ ನಿಳಿದು ಬಂದು ಅಂದ್ಬಿಟ್ಟು ಸಾಕು ಅಂತ ಹೇಳುತ್ತೆ. ನಿಳಿದು ಬಂದು ಅವ್ರು ವೇದ ಇಳದೇ ಬರ್ತಿದ್ರು ಅಂತ ಬರೀತಾರೆ. ಪಂಪನಂಥವ್ರು ಅಕ್ಸೆಪ್ಟ್ ಮಾಡ್ತಾನೆ ಅಂದಮೇಲೆ ಎಂಥವ್ರು ವೇದವ್ಯಾಸರಿರಬೇಕು? ಅಂಥವರನ್ನು ಯಾರು ಅಂತ ಕರೀತಾರಲ್ಲ, ತಪ್ಪದು. ಬ್ರಹ್ಮಭ್ಯಾಮ್ ಬ್ರಹ್ಮಚ ಬ್ರಹ್ಮಚ ಬ್ರಹ್ಮಣಿ ಇಬ್ಬರಾದರು. ವೇದವ್ಯಾಸರು ಬ್ರಹ್ಮ, ಕೃಷ್ಣನೋ ನಾರಾಯಣ. ಬುಳಿದರು ಏನು ತಿಳ್ಕೊಂಡಿದ್ರು? ವೇದವ್ಯಾಸರು ಕಶ್ಚನ ಋಷಿ ಬುಳಿದರು. ದುರ್ಯೋಧನ ಕೃಷ್ಣನ್ನೇ ಕಶ್ಚನ ಮನುಷ್ಯ ಅಂತ ತಿಳ್ಕೊಂಡಿದ್ದ. ಬಂದ್ರೆ ವೇಷರೂಪ ತೋರಿಸಿದ್ರು ಕೂಡ ಮ್ಯಾಜಿಕ್ ಅಂತ ತಿಳ್ಕೊಂಡ್ಬಿಟ್ಟವು. ಈ ಕಲಿಯುಗದ ಮೂರ್ಖರು ಎಂಥವರು ಅಂದರೆ ಮ್ಯಾಜಿಕ್ ಮಾಡೋ ಭಾವಗಳನ್ನು ಭಗವಾನ್ ತಿಳ್ಕೊತಾರೆ, ನಿಜವಾದ ಭಗವಾನ ಮ್ಯಾಜಿಕ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಮಿಥ್ಯಾಜ್ಞಾನ ಅಂತ ಕರೆಯೋ. ಈ ಬೆಳ್ಳಿನ ಕಪ್ಪೆ ಚಿಪ್ಪು ಅಂತ ತಿಳ್ಕೊಳ್ಳೋದು, ಕಪ್ಪೆ ಚಿಪ್ಪು ಬೆಳ್ಳಿ ಅಂತ ತಿಳ್ಕೊಳ್ಳು. ಅದು ಮಿಥ್ಯಾಜ್ಞಾನ ಅಂದರೆ ಸ್ವರೂಪದಲ್ಲೇ ಇರತಕ್ಕಂಥ ಮಿಥ್ಯಾಜ್ಞಾನ. ಅದಕ್ಕಾಗಿ ಕೃಷ್ಣನೂ ಬ್ರಹ್ಮ ಸಾಕ್ಷಾತ್ ನಾರಾಯಣ. ಅದಕ್ಕೇನು ವಿಶ್ವರೂಪ ತೋರಿಸಿತಾನೆ, ಯಾರು ಅಂತ ತೋರಿಸಿಕೊಡ್ತಾನೆ ಕೃಷ್ಣ. ಮಯಿ ಪ್ರೋ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಹಂ ಸರ್ವಶ್ಯ ಪ್ರಭವ. ಹೀಗೆಲ್ಲ ಕೃಷ್ಣ ಹೇಳ್ತಾ ತಾನು ಯಾರು ಅಂತ ಹೇಳಿರೋದ್ರಿಂದ ಕೃಷ್ಣನೂ ಬ್ರಹ್ಮ ಸಾಕ್ಷಾತ್ ನಾರಾಯಣ, ವೇದವ್ಯಾಸರು ಬ್ರಹ್ಮ ಸಾಕ್ಷಾತ್ ನಾರಾಯಣ, ಅವರಿಬ್ಬರ ಸೇವೆಗೆ ನೀವು ಬಂದ್ರಿ, ಆದ್ದರಿಂದ ನೀವು ಭಾವಿ ಬ್ರಹ್ಮ. ಬ್ರಹ್ಮದೇವ ಅವರ ಸೇವೆಗೆ ಬಂದ ಮೇಲೆ ಇವ್ರಿಗೆ ಕ್ವಾಲಿಟಿ ಆಗಿರಬೇಕು. ಯಾರದೋ ಸೇವೆಗೆ ಬರೋದೇ, ಇವರು ಸೇವೆಗೆ ಬರೋದು ಬೇರೆ. ಬ್ರಹ್ಮಿತಾಭ್ಯಾಮ್ ಚಿತಿಸುಖ ವಪುಷ, ಅಲ್ಲೊಂದು ಪ್ರಶ್ನೆಗಳು ಬರಬಹುದು. ನೀವು ಏನೇ ಕೃಷ್ಣ ನಾರಾಯಣನೇ ಒಪ್ಪೋದಿಲ್ಲ, ವೇದವ್ಯಾಸ ನಾರಾಯಣ ಅಂದರೆ ಒಪ್ಪೋದಿಲ್ಲ, ಅವರು ನಮ್ಮಂತೆ ಅಲ್ವೇನು ಅಂತ ಕೇಳಿದರೆ ಇಲ್ಲ. ಚಿತಿಸುಖ ವಪುಷ ಬ್ರಹ್ಮಿತಾಭ್ಯಾಮ್, ಅವ್ರು ಯಾವುದರಿಂದ ಕೂಡಿದ್ದಾರೆ ಗೊತ್ತಾ? ಅವ್ರ ದೇಹ ನಮ್ಮ ದೇಹ ಅಂತ ತಿಳ್ಕೊಳ್ಬೇಡಿ. ಅವಜಾನಂತಿ ಮಾ ಮೂಢಾಹ ಮಾನುಷೀಂ ತನುಮಾಶ್ರಿತಂ. ಮನುಷ್ಯನಂತೆ ದೇಹ ಇದ್ರು, ಮನುಷ್ಯನ ದೇಹ ಅಲ್ಲ ಅದು. ಮತ್ತೆ ಯಾವ ದೇಹ? ಚಿತಿ ಸುಖ ವಪುಷ. ಚಿತಿ ಅಂದರೆ ಜ್ಞಾನ, ಸುಖ ಅಂದರೆ ಆನಂದ, ಒಪು ಅಂದರೆ ದೇಹ, ಜ್ಞಾನಾನಂದಮಯ ದೇಹದಿಂದ ಬೃಂಹಿತಾಭ್ಯಾಮ್ ಕೂಡಿದವರು. ಜ್ಞಾನಾನಂದಮಯ ದೇಹ ಇರೋದು ಪುರುಷರಲ್ಲಿ ನಾರಾಯಣನಿಗೊಂದೇ, ಸ್ತ್ರೀಯರಲ್ಲಿ ಮಹಾಲಕ್ಷ್ಮಿಗೊಂದೇ, ಇನ್ನು ಉಳಿದವರು ಪ್ರಾಕೃತ ದೇಹ ಇರೋದೇನೆ. ಅಂದಮೇಲೆ ಅವ್ರು ಏನಾಗಿರಬೇಕು ಗೊತ್ತಲ್ಲ, ಚಿತಿಸಕ ಉಪುಷ ಬೃಂಹಿತಾಭ್ಯಾಮ್. ಅದು ಸ್ತೋತ್ರ ಸುಮ್ಮನೆ ಕಾಣಿಸ್, ಎಷ್ಟು ವಿಷಯ ಬರೀತಾರೆ ಅದರೊಳಗೆ. ಒಂದೊಂದು ಪದ ಹೇಳಬೇಕಾದ್ರೆ ಸುಮ್ಮನೆ ಕೃಷ್ಣ ವೇದವ್ಯಾಸರ ಸೇವೆ ಅವತಾರ ಮಾಡಿ ಬಂದ್ರಿ ಹೇಳ್ಬೋದಾಗಿತ್ತು, ಎಷ್ಟೋ ಸಂಶಯ ಬರುತ್ತೆ, ಎಲ್ಲ ತೆಗೆದಾಕ್ತಾ ಇದ್ದಾರೆ. ಯಾರದೋ ಸೇವೆ ಬಂದರೆ ಇವರಾಗಿ ದೊಡ್ಡವರಾಗಬೇಕು, ಅವರ ಸೇವೆ ಬಂದರೆ ದೊಡ್ಡವರಾಗ್ತಾರೆ. ಅದಕ್ಕಾಗಿ ಯಾಭ್ಯಾಂ ಶುಶ್ರೂಷು ರಾಶಿ ಕುರುಕುಲ ಜನನೇ, ಯಾವುದೇ ಒಂದು ಫೋಟೋದೊಳಗೆ ಯಾರೂ ಕೂಡ ತಂದೆ ತಾಯಿ ಸನ್ಮಾನ ಮಾಡಿದ ಫೋಟೋ ಯಾರು ಹಾಕೊಂಬೋದಿಲ್ಲ. ಯಾಕಂದ್ರೆ ಬಾ ಅವ್ರ ಬಾಯಿ ಯಾರು ಮಾಡಬೇಕು, ಪಾಪ ಅವ್ರು ಮಾಡಲೇಬೇಕು. ಮಾಡುವೆ ಯಾರಾಗಿರಬೇಕು, ಬಂಧುಗಳಿಗೆ ಆಗಿರಬಾರ್ದು, ಅವ್ರು ಬಹಳ ಪ್ರಸಿದ್ಧರಾಗಿರಬೇಕು. ಅಂಥವ್ರು ಮಾಡಿದಾಗ ಅದಕ್ಕೆ ಬೆಲೆ ಬರುತ್ತೆ. ಇಲ್ಲದವ್ರು ಏನು ಹೆತ್ತವ್ರಿಗೆ ಹೆಗ್ಗಣ ಬಂದು ತಕ್ಷ ಅಂದ್ಬಿಡ್ತಾರೆ ಅಷ್ಟೇ. ತಂದೆ ತಾಯಿ ಗೌರವ ಕೊಟ್ಟು ಅಂದರೆ ಹೆತ್ತವರಿಗೆ ಹೆಗ್ಗಣ, ಅದೇ ದೊಡ್ಡ ವಿಚಾರ ಅಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯೇ ಯಾರದೋ ಸೇವೆ ಆಗಬಾರ್ದು, ಯಾರಿದ್ದರೂ ಅನುಗ್ರಹನೂ ಆಗಬಾರ್ದು. ಇವತ್ತು ವೇದವ್ಯಾಸ ಕೃಷ್ಣರಿಂದ ಅನುಗ್ರಹ, ಅವರು ಅನುಗ್ರಹ ಪಡೆದವರು ನೀವು, ಅಂಥವ್ರ ಸೇವೆ ನೀವು ಮಾಡಿದ್ದೀರಿ ಅಂದರೆ ಎಷ್ಟು ದೊಡ್ಡವರು ನೀವೀಗ. ಅದಕ್ಕಾಗಿ ಚಿತಿಸುಖ ಬಹುಶಃ ಬೃಂಹಿತಾಭ್ಯಾಮ್, ಜ್ಞಾನಾನಂದಮಯ ದೇಹದಿಂದ ತುಂಬಿದವರು ಬಂತು. ಯಾವುದೋ ಭಾಗ ಅಲ್ಲ, ಜ್ಞಾನಾನಂದಮಯವಾದ ದೇಹ. ಹಿತ್ತಾಳೆಯದು ಎಲ್ಲೋ, ಬಂಗಾರನು ಎಲ್ಲೋ, ನೋಡೋದಕ್ಕೆ ಎಲ್ಲೋ ಇದ್ದ ತಕ್ಷಣ ನಮಗೇನಿಸುತ್ತೆ, ಇದು ಚಿನ್ನ ಇದ್ರೂ ಇರಬಹುದು, ಹಿತ್ತಾಳೆ ಇದ್ರೂ ಇರಬಹುದು. ಮನುಷ್ಯ ನೋಡಿದ್ರೆ ಏನಂತ ತಿಳ್ಕೊಂಡು, ಮನುಷ್ಯಂದು ದೇಹ ಕೃಷ್ಣಂದು ದೇಹ ಇಬ್ಬರು ಒಂದೇ ಇರಬಹುದೇ? ಅಲ್ಲ, ಬಂಗಾರದ ವ್ಯಾಲ್ಯೂ ಎಷ್ಟು, ಚಿನ್ನದ ಹಿತ್ತಾಳೆದಷ್ಟು. ಹಿತ್ತಾಳೆ ಯಾರೋ ಕೊಟ್ಟರು, ಲೋಟ ಕುಡ್ಲೆ ಕೊಟ್ಟಿರ್ತಾರೆ, ಮರ್ತ ಇದ್ರೆ ಒಯ್ದು ಬಿಡಿ ಪರವಾಗಿಲ್ಲ ಅಂತ, ಚಿನ್ನದ ಲೋಟ ಹೋದ್ರೆ ಕೇಸ್ ಹಾಕ್ತಾರೆ ಅವನ ಮೇಲೆ, ಕಳ್ಳದ್ದು ಬುಕ್ ಮಾಡ್ತಾರೆ. ಯಾಕೆ, ಎಷ್ಟು ವ್ಯಾಲ್ಯೂ ಜಾಸ್ತಿ ಇದೆ ನೋಡೋದಕ್ಕೆ, ಎರಡು ಎಲ್ಲೋನೇ. ಅವಜಾನಂತಿ ಮಾಮೂಡಾಹ ಮಾನುಷೀಂ ತನುಮಾಶ್ರಿತಂ, ಎಷ್ಟು ಹಿಂದೆ ಎಲ್ಲ ಮಠದಲ್ಲಿ ಕಳ್ತಾನ. ಆದ ಕಾಲಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳು ಒಯ್ದು ಬಿಟ್ಟಿದ್ರು ಪಾಪ, ಹಿತ್ತ ಬಂಗಾರದ ಪಾತ್ರೆ, ಬಂಗಾರದ ಕೊಡ ಒಯ್ದು ಬಿಟ್ಟು ಕಳ್ಳರು ಬೆಳೆದ ನೋಡ್ತಾರೆ, ಹಿತ್ತಾಗಿ ಕಾಣಿಸ್ತಾರೆ, ಹಿತ್ತು ಬಿಸಾಕಿ ಹೋಗ್ಬಿಟ್ಟು ಹಿತ್ತಾಳೆ ಅಂತೇಳಿ. ಆ್ಯಕ್ಚುಲಿ ಗೋಲ್ಡ್ ಅವೆಲ್ಲ ಕೂಡ ಅಂದರೆ ಆ ರೀತಿ ಕಳ್ತಾನ ಮಾಡಿ ಹಿತ್ತಾಳೆ ಇಷ್ಟು ದೊಡ್ಡ ಪಾತ್ರೆ ಯಾರು ಇಟ್ಕೊಂಡಿರ್ತಾರೆ ಬಂಗಾರದ್ದು ಅಂತ, ಅವರಿಗೆ ಇಷ್ಟು ದೊಡ್ಡ ಪಾತ್ರೆ ಯಾರು ಇಟ್ಕೊಂಡಿರ್ತಾರೆ. ಆ್ಯಕ್ಚುಲಿ ಇಟ್ಕೊಂಡಿದ್ದು ಯಾಕೆ, ತಮಗೆ ಯೋಗ್ಯತೆ ಇಲ್ಲ ಅಂತ ಮಠಕ್ಕೆ ಯೋಗ್ಯತೆ ಇರಬಾರ್ದ? ಅದು ಕೃಷ್ಣ ಯೋಗ್ಯತೆ ಏನೋ, ನಮ್ಮ ಯೋಗ್ಯತೆ ಏನು? ಚಿತಿಸುಖ ವಪುಷ ಬೃಂಹಿತಾಭ್ಯಾಮ್ ಕೃಷ್ಣ ನಾಮಾಸ್ಪದಾಭ್ಯಾಮ್. ಅವ್ರ ಹೆಸರೇ ಇರು ಕೃಷ್ಣ ರಾಮಾಸ್ಪದ, ಕೃಷ್ಣ ಎಂದ ಹೆಸರನ್ನು ಹೊಂದಿದವರು. ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣ ಇತಿ ಎರಡು ಹೆಸರು, ಎರಡು ಕೃಷ್ಣ ಹೆಸರೇ ಎರಡಕ್ಕೂ ಕಾಮನ್ ಆಗಿರೋ. ಇಷ್ಟಾರು ಯೋಚನೆ ಮಾಡಬೇಕಾಗಿತ್ತು, ಕೃಷ್ಣಂದೇ ಬಣ್ಣ, ಕೃಷ್ಣಂದೇ ಹೆಸರು, ಕೃಷ್ಣನಂತೆ ಅವತಾರ, ಇಷ್ಟೆಲ್ಲ ಕಾಮನ್ ಫ್ಯಾಕ್ಟ್ ಇರಬೇಕಾದ್ರೆ ಇವ್ರು ಹ್ಯಾಕ್ ತಿಳ್ಕೊಂಡು ಅದನ್ನು ಕಶ್ಚನ ಋಷಿ ಅಂತ ಹ್ಯಾಕ್ ತಿಳ್ಕೊಳ್ತಾರೆ? ಯೋಚನೆ ಮಾಡಿ ತಿಳ್ಕೊಳ್ಳೋ ಸಾಧ್ಯತೆನೇ ಇಲ್ಲ. ಚಿತಿಸುಖ ವಪುಷ ಬೃಂಹಿತಾಭ್ಯಾಮ್ ಅಂತ ಹೇಳಿದ್ರಲ್ಲ, ಇದಕ್ಕೇನು ಆಧಾರ ಬೇಕು ಅಂದರೆ ಕೃಷ್ಣನ ಬಗ್ಗೆ ಬೇಕಾ? ಭಾಗವತ ಓದಿ ಸಾ. ತಮದ್ಭುತಂ ಬಾಲಕ ಬಂಬುಜೆ ಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸ ರಕ್ಷ್ಮ ಕಲಿಸೋ ಕಲಸೋ ಕೌಸ್ತುಭಂ ಅಂತ ಹೇಳ್ತಾ ವಸುದೇವ ಐಚ್ಛತ. ಚತುರ್ಭುಜಂ, ನಾಲ್ಕು ಕೈಗಳೇನು, ಕೌಸ್ತುಭ ಬಡಿಯೇನು, ಗಲಶೋಭಿ ಕೌಸ್ತುಭಂ, ಕಂಠದಲ್ಲಿ ಕೌಸ್ತುಭ ಬಡಿ, ವಕ್ಷ ಶ್ರೀವತ್ಸ ಸ್ಥಳ, ಶ್ರೀವತ್ಸ ವಕ್ಷಸ್ಥಳದೊಳಗೆ ಇವೆಲ್ಲ ಯಾರಿಗಿತ್ತಿದೆಲ್ಲ ಕೂಡ? ಚಿತಿಸುಖ ವಪುಷ, ಈ ಮಾತನ್ನು ನೋಡಿದ್ದು ವಸುದೇವ ದೇವಕಿ. ಹಾಗೆ ಸ್ತೋತ್ರರು ಮಾಡಿದರು, ಕೃಷ್ಣಾದಿ ನಮಗನಲ್ಲ, ತಂತ್ವಾ ಕ್ಷೇಮದಾಭ ಪ್ರಪದ್ದೇ ಅವರೇ ಸ್ತೋತ್ರ ಮಾಡ್ತಾರೆ. ಯೋ ಯೋಯಂ ಕಾಲಃ ತಸ್ಯತೆ ಅವ್ಯಕ್ತ ಬಂಧೋ ಚೇಷ್ಟಾ ಬಾಹು ಚೇಷ್ಟತೆ ಏನ ವಿಶ್ವಂ ದಿವೇಶಾದಿಹಿ ವತ್ಸರಾಂತಹ ಪ್ರಜಾರಾಮ್. ಇಡೀ ಜಗತ್ತಿನ ಸರ್ವಸ್ವಾಮಿನೇನು ಅಂತ ಅವರು ವರ್ಣನೆ ಮಾಡಿರಬೇಕಾದ್ರೆ ಚಿತಿಸುಖ ವಕುಶ ಬೃಂಭಿತಾಭ್ಯಾಮ್ ಆಯ್ತಲ್ಲ, ವೇದವ್ಯಾಸರು ಏನು ಹೇಳ್ತೀರಿ ಅಂತ ಕೇಳಿದರೆ ವೇದವ್ಯಾಸರದ ಹಾಗೆ, ಅವತ್ತೆರಡು ಮಹಾಯೋಗಿ ಸತ್ಯವತ್ಯಾಂ ಪರಾಶರ. ಅದು ಯಮುನಾ ದ್ವೀಪ, ಪರಾಶರ ಸತ್ಯವತಿ ಇದ್ದಾರೆ, ಆ ಕ್ಷಣದಲ್ಲೇ ಅವತಾರ ಮಾಡಿದರು ವೇದವ್ಯಾಸ. ಗರ್ಭಿಣಿಯಾಗಿ ಗರ್ಭ ಬೆಳೆದು ಹೆತ್ತು ಏನೂ ಇಲ್ಲ, ನೋಡಿ ನೋಡ್ತಿರ್ಲಿಕ್ಕೇನೆ ಹೇಳ್ತಾರೆ. ವಿಜ್ಞಾನ ರೋಚಿ ಪರಿಪೂರಿತಾಂತರ್ ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಶರ್ವ ಪೂರ್ವ ಗಿರ್ವಾಡ ವಿಜ್ಞಾನದ ಭಾರತೋಸ್ವಿ. ಅಲ್ಲೇ ಹೇಳ್ತಾರೆ ಅವ್ರ ಗ್ರಂಥ ಓದಿದವರು ಯಾರು ಗೊತ್ತಾ? ಬ್ರಹ್ಮರುದ್ರಾದಿ ದೇವತೆಗಳು. ಯಾರೋ ಒಬ್ಬ ಬರೆದಿದ್ದರೆ ಬ್ರಹ್ಮರುದ್ರಾದಿ ದೇವತೆ ಓದ್ತಾರಾ? ಅವರಿಗಿಂತ ಬೇರೆಯವರು ಓದಬೇಕಲ್ಲ. ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ ಅಂತ ಆಚಾರ್ಯ ಸ್ಕಂದ ಪುರಾಣದ ವಾಕ್ಯವನ್ನು ಉಲ್ಲೇಖ ಮಾಡ್ತಾನೆ. ಬ್ರಹ್ಮಸೂತ್ರ ಭಾಷ್ಯದ ಮೊದಲ ಕೊಟೇಶನ್ ಅದೇನೆ. ಇಷ್ಟೆಲ್ಲ ಸ್ಪಷ್ಟ. ಕನ್ನಡದಲ್ಲಿ ವೇದಪೀಠ ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ. ಇಂಥವ್ರು ವಿಜ್ಞಾನ ಕೊಡಬೇಕಾದ್ರೆ ಯಾರಾಗಿರಬೇಕು? ಅದೆಲ್ಲ ನೆನಪಿತರಲಿಕ್ಕೆ ಚಿತಿಸುಖ ವಪುಷ. ಅಲ್ಲೇ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಚರಿತ್ರ. ಚಿತಿಸುಖ ವಪುಹು ಅಂದರೆ ಮೋದ ಚಿನ್ಮಯ ಗಾತ್ರ. ಮೋದ ಅಂದರೆ ಸುಖ, ಚಿತಿ ಅಂದರೆ ಆನಂದ. ಚಿತಿಸುಖ ವಪುಷ ಮತ್ತೆ ಹೇಳ್ತಾರೆ, ಛತ್ರ ವಿಪ್ರೋದಿತಾಭ್ಯಾಂ ಬ್ರಹ್ಮಭ್ಯಾಂ ಬ್ರಹ್ಮಿತಾಭ್ಯಾಂ ಚಿತಿ ಸುಖ ವಪುಷಾ ಕೃಷ್ಣರಾಭಾಸ್ಪದಾಭ್ಯಾಂ ನಿರ್ಭೇದಾಭ್ಯಾಂ. ಹಾಗಿದ್ರೆ ಪ್ರಶ್ನೆ ಬಂತು, ಹಾಗೆ ಇಬ್ಬರೂ ದೇವರಾದರೆ ಇಬ್ಬರಿಗೂ ಭೇದ ಇದೆಯೋ? ಇಲ್ಲ, ನಿರ್ಭೇದಾಭ್ಯಾಂ, ಭೇದದ ಹೆಸರೇ ಇಲ್ಲ. ಹಾಗಿದ್ರೆ ಇಬ್ಬರು ಯಾಕೆ ಹೇಳ್ತೀರಿ? ಅಭ್ಯಾಮ್ ಯಾತಕ್ಕೆ ಹೇಳಿದ್ರೆ? ಹೇಗಿದ್ರೆ ಕೃಷ್ಣ ಮತ್ತು ವೇದವ್ಯಾಸರದ್ದು ಯಾಕೆ ಹೇಳ್ತೀರಿ? ಕೃಷ್ಣ ವೇದವ್ಯಾಸರದ್ದು ಯಾಕೆ ಹೇಳ್ತೀರಿ ಅಂತ ಕೇಳಿದರೆ, ವಿಶೇಷಾತ್ ನಿರ್ಭೇದಾಭ್ಯಾಂ, ವಿಶೇಷಾತ್ ದ್ವಿವಚನ ವಿಷಯಾಭ್ಯಾಂ. ಇದು ವಿಶೇಷ ಸಿದ್ಧಾಂತವನ್ನು ಹೇಳ್ತಾರೆ. ಕೃಷ್ಣ ಕೃಷ್ಣ ವೇದವ್ಯಾಸರು ವೇದವ್ಯಾಸರು, ಕೃಷ್ಣ ಮತ್ತು ವೇದವ್ಯಾಸರು ಎಲ್ಲ ಹೇಳಬೇಕು. ಇಷ್ಟಾದರೂ ಭೇದ ಇಲ್ಲದೇ ಇಲ್ಲ, ಎಲ್ಲ ಒಂದೇ ಅಂತೀರಿ, ಭೇದ ಇಲ್ಲ ಅಂತೀರಿ, ಮತ್ತು ಎರಡು ದ್ವಿವಚನ ಉಪಯೋಗಿಸ್ತೀರಿ ಅದಕ್ಕಾಗಿದ್ರೆ. ಅದು ಸಿದ್ಧಾಂತದ ಸ್ಪೆಷಲ್ ಕಾಂಟ್ರಿಬ್ಯೂಷನ್ ಆಚಾರ್ಯರದು. ವಿಶೇಷ ವಿಶೇಷ ಬಲದಿಂದ ಸಾಧ್ಯ, ಇಬ್ಬರು ಒಂದೇ ಆಗಿದ್ದರೂ ಕೂಡ ಅವರಲ್ಲಿ ಭೇದ ಇದ್ದಂತೆ ವ್ಯವಹಾರ ಮಾಡೋದಕ್ಕೆ ಏನಂತ ಕರೀತಾರೆ? ವಿಶೇಷ ಅಂತ ಕರೀತಾರೆ. ಇದು ದೊಡ್ಡ ಸಿದ್ಧಾಂತ, ದೊಡ್ಡ ತತ್ವ. ಉಳಿದ ಯಾವ ಸಿದ್ಧಾಂತವೂ ಕೂಡ ಯಾವ ದರ್ಶನವೂ ಕೂಡ ಯೋಚನೆ ಕೂಡ ಮಾಡದೇ ಇದ್ದಂಥ ತತ್ವ ವಿಶೇಷದ ಕಾನ್ಸೆಪ್ಟ್. ಅಷ್ಟು ದೇವರನ್ನು ಇಲ್ಲ ಅಂತ ಹೇಳಕ್ಕಾರೆ ಉಪಯೋಗಿಸ್ತಾರೆ. ಕೊನೆ ಪಕ್ಷ ದೇವರಿಲ್ಲ ಅಷ್ಟರ ಮಟ್ಟಿಗಾರೆ ದೇವರ ಬಗ್ಗೆ ಜನ ಗೊತ್ತಿತ್ತು, ವಿಶೇಷದ ಬಗ್ಗೆ ಏನೇನೂ ಗೊತ್ತಿದ್ದಿಲ್ಲ. ಅದನ್ನು ಹೇಳಿದವರು ಶ್ರೀಮದ್ ಆಚಾರ್ಯ. ಅದಕ್ಕೇನೆ ದೇವರಲ್ಲಿ ವಿಶೇಷ ಇದೆ, ಆದ್ದರಿಂದ ದ್ವಿವಚನ ರೂಪಿಸೋಕ್ಕೂ ಬರುತ್ತೆ, ಅದರ ಜೊತೆಗೆ ನಾವು ಇಬ್ಬರು ಒದ್ದೆ ಅಂತ ಹೇಳೋದಕ್ಕೂ ಬರುತ್ತೆ. ರಾಮರೇ ಕೃಷ್ಣ, ಕೃಷ್ಣರೇ ರಾಮ, ಇದು ಎಲ್ಲರಿಗೂ ಗೊತ್ತು, ಶಾಸ್ತ್ರ ಹೇಳುತ್ತೆ. ಆದರೆ ವಿಶೇಷ ಏನು ಗೊತ್ತಾ? ರಾಮರು ಕಂಸರನ್ನು ಕೊಂದನು ಹೇಳಬಾರದು. ರಾಮರು ಕಂಸರನ್ನು ಕೊಂದರು ಅಂದರೆ ಮಹಾಭಾರತ ರಾಮಾಯಣ ಗೊತ್ತಿಲ್ಲ ಅಂತ ಅರ್ಥ, ಮಹಾಭಾರತನು ಗೊತ್ತಿಲ್ಲ ಅಂತ ಅರ್ಥ. ಕೃಷ್ಣರು ರಾವಣನನ್ನು ಕೊಂದನು ಅಂತ ಹೇಳಬಾರದು. ಆದರೆ ರಾಮಕೃಷ್ಣ ಇಬ್ಬರು ಒಂದೇ ಆದರೆ ಹೇಳಬೇಕು, ಮತ್ತೆ ಕೃಷ್ಣರು ಒಂದೇ ರಾಮರು ಒಂದೇ ಹೇಳಬೇಕು. ಆದರೆ ಕೃಷ್ಣ ರಾವಣನ ಕೊಂದ ಅಂತ ಹೇಳಬಾರದು, ಅದಕ್ಕೆ ವಿಶೇಷ ಅಂತ ಕರೀತಾರೆ. ಈ ದೊಡ್ಡ ಹೇಳ ಗಡ್ಡೆಗಟ್ಟಲೆ ಬೇಕು ಅದಕ್ಕೆಲ್ಲ ಕೂಡ ವಿಶೇಷ ಅಂತ ಕರೀತಾರೆ. ಭೇದ ಹೀನೇತು ಅಪರ್ಯಾಯ ಶಬ್ದಾಂತರ ನಿಯಾಮಕ ವಿಶೇಷ ಆಚಾರ ಡಿಫೈನ್ ಮಾಡ್ತಾರೆ. ಎರಡು ಪದಾರ್ಥದ ಭೇದ ಇಲ್ಲದೆ ಹೋದಾಗಲೂ ಕೂಡ ಭೇದ ಇದ್ದಂತೆ ವ್ಯವಹಾರ ಮಾಡೋದಕ್ಕೆ ವಿಶೇಷ ಅಂತ ಕರೀತಾರೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಇದ್ದಾರೆ, ಗುಲಾಬಿ ಹೂ ಇದೆ ಅದಕ್ಕೊಂದು ಬಣ್ಣ ಇದೆ, ಹಾಲಿದೆ ಅದಕ್ಕೆ ಬಣ್ಣ ಇದೆ, ಹಾಲಿಗೂ ಬಣ್ಣಕ್ಕೆ ವ್ಯತ್ಯಾಸ ಇದೆಯಾ? ಹಾಲಿಗೂ ಹಾಲು ಬಣ್ಣ ಎರಡು ಒಂದೇ ಆಗದೆ ಹೋಗಿದ್ರೆ ಇದು ತೋರಿಸ್ಬೇಕಾದ್ರೆ ನೋಡಿ ಇದು ಹಾಲು ಇದು ಬಣ್ಣ ಅಂತ ತೋರಿಸ್ಬೇಕು. ತೋರಿಸ್ಲಿಕ್ಕೆ ಬರುತ್ತಾ? ಬರೋದಿಲ್ಲ. ಸಪರೇಟ್ ಮಾಡೋಕ್ಕೆ ಬರುತ್ತಾ? ಬರೋದಿಲ್ಲ. ಇನ್ಸಪರಬಲ್ ಅವು, ಇನ್ಸಪರಬಲ್ ಭೇದ ಪ್ರತ್ಯೇಕ ತೋರಿಸ್ಲಿಕ್ಕೆ ಬರೋದಿಲ್ಲ. ಎರಡು ಒಂದೇ, ಬಿಳಿ ಬಣ್ಣ ಹೋಯ್ತು ಅಂದ್ರೆ ಹಾಲು ಹೋಯ್ತು ಅಂತ ಅರ್ಥ. ಹಾಲಿದೆ ಬಿಳಿ ಬಣ್ಣನೂ ಇದೆ. ಯಾರು ಬಣ್ಣ ಹೊಡೆದಿಲ್ಲ ಹಾಲಿಗೆ, ಮತ್ತೆ ನೀರು ಹಾಕ್ತಾರೆ ಅವ್ರು ಬಣ್ಣ ಗಿಡ್ಡ ಹೊಡೆಯ ಕೆಲಸ ಮಾಡಿಲ್ಲ ಇನ್ನೂ ಕೂಡ. ಹಾಲಿ ಬಣ್ಣ ಹೊಡೆದಿಲ್ಲ, ಬಣ್ಣ ನ್ಯಾಚುರಲ್ ಆಗಿದೆ. ಮತ್ತೇನು ಸಂಬಂಧ ಆಗಿದ್ರೆ ಅದಕ್ಕೆ? ಅಭೇದ ಇದನ್ನು ಹೇಳುತ್ತಾರೆ. ಹಾಲಿಗೂ ಅದರ ಬಿಳಿ ಬಣ್ಣಕ್ಕೂ ಅಭೇದ ಇದೆ. ಆದ್ರೆ ಕರಿಬೇಕಾರಂತೆ ನಾವೀಗ ಹಾಲು ಇಜಿಕೊಟ್ಟು ಬಣ್ಣ ಅಂಬೋದಿಲ್ಲ, ಹಾಲಿನ ಬಣ್ಣ ಅಂತೆ. ಹಾಲಿನ ಬಣ್ಣ, ಹಾಲು ಬೇರೆ ಬಣ್ಣ ಬೇರೆ ಅನ್ನೋ ಮಾತಾಡ್ತೇವೆ. ಆದರೆ ಹಾಲು ಮತ್ತು ಬಣ್ಣ ಎರಡು ಒಂದೇ. ಭೇದ ಇದ್ದರೂ ಕೂಡ ಭೇದ ಇದ್ದಂತೆ ವ್ಯವಹಾರ ಮಾಡ್ತೇವಲ್ಲ ಅದಕ್ಕೆ ವಿಶೇಷ ಅಂತ ಕರೀತಾರೆ. ಅದನ್ನು ಹೇಳೋದಕ್ಕೋಸ್ಕರ ಕೃಷ್ಣ ರಾ ವೇದವ್ಯಾಸರು ಇಬ್ಬರು ಒಂದೇ, ಇಬ್ಬರು ಒಂದೇ ಆದಾಗ ಏಕವಚನ ಯಾಕೆ ಹೇಳಲಿಲ್ಲ ಅಂತ ಕೇಳಿದರೆ, ವಿಶೇಷಾತ್ ವಿಶೇಷಾತ್ ದ್ವಿವಚನ ವಿಷಯಾಭ್ಯಾಮ್, ದ್ವಿವಚನಕ್ಕೆ ಅವರು ವಿಷಯರಾಗಿದ್ದು ವಿಶೇಷದ ಬಲದಿಂದಾಗಿ. ಇದು ಅರ್ಥ ಮಾಡಿಕೊಂಡ್ರೆ ಶಾಸ್ತ್ರ ಪ್ರವೇಶ ಬೇಕು, ಈಗ ತಿಳಿಯುತ್ತೆ. ವಾಯುಸ್ಥಿತಿ ಅರ್ಥ ಮಾಡ್ಕೋಬೇಕಾದ್ರೆ ಶಾಸ್ತ್ರಗಳ ಸಂಸ್ಕೃತ ಬೇಕು, ಸಂಸ್ಕೃತದಲ್ಲಿದೆ. ಶಾಸ್ತ್ರ ಬೇಕು, ಶಾಸ್ತ್ರ ವಿಚಾರ ಸೇರಿಸ್ತಾರೆ. ಬೃಂಭಿತಾಭ್ಯಾಂ ಬ್ರಹ್ಮಭ್ಯಾಂ ಚಿತ್ಸುಕ ವಪುಷ ಕೃಷ್ಣ ರಾಮಾಸ್ವಾದಾಭ್ಯಾಂ ನಿರ್ಭೇದಾಭ್ಯಾಂ ವಿಶೇಷಾ ದ್ವಿವಚನ ವಿಷಯಾಭ್ಯಾಂ ಉಭಾಭ್ಯಾಂ. ಅವರ ಸೇವೆ ಅವತಾರ ಮಾಡಿದ್ರಲ್ಲ ಅವರಿಬ್ಬರಿಗೂ ನಮಸ್ಕಾರ. ಸರಚೆ ತುಭ್ಯಂಚೆ ಕ್ಷೇಮದೇಭ್ಯ ನಿಮಗೂ ನಮಸ್ಕಾರ. ನೀವೆಲ್ಲ ಯಾರು ಗೊತ್ತಾ? ಕ್ಷೇಮದರು ನೀವು. ಕ್ಷೇಮಂ ತದಾತೀತಿ ಕ್ಷೇಮದಃ, ಬಹುವಚನ ಕ್ಷೇಮದಾಹ. ನೀವೆಲ್ಲ ಕ್ಷೇಮದರು, ಜಗತ್ತಿಗೆ ಕ್ಷೇಮ ಕೊಡ್ತಕ್ಕಂಥವ್ರು. ಅರಣ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ತದಾಮ್ಯ ವಹಾಮ್ಯ. ಅದಕ್ಕೆ ಯೋಗಕ್ಷೇಮ ಅನ್ನೋ ಪದ ಭಗವಂತನೇ ಹೇಳಿಬಿಟ್ಟಿದ್ದ. ನೀವು ಕ್ಷೇಮ ಕೊಡುವವರು, ಇದರ ಅರ್ಥ ಇನ್ಯಾರಿಗೂ ಕ್ಷೇಮ ಕೊಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಇಲ್ಲಿ ಕ್ಷೇಮ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ಕ್ಷೇಮ ಅಂದರೆ ಗೊತ್ತ, ಎಲ್ಲ ಕಾಲಕ್ಕೂ ಕೂಡ ಶುಭವಾಗಿರೋ ಜಾಗ ವೈಕುಂಠ ಒಂದೇ. ವೈಕುಂಠದಲ್ಲಿ ಸೂತಕ ಇಲ್ಲ, ವೈಕುಂಠದಲ್ಲಿ ಮೈಲಿಗೆ ಅಂತಿಲ್ಲ, ವೈಕುಂಠದಲ್ಲಿ ಬಡಿ ಬೈಲಿಗೆ ಅಂತ ಎರಡು ಕಾನ್ಸೆಪ್ಟ್ ಇಲ್ಲ. ಬರೀ ಬಡಿನೇ ಬೈದು ಹೆಸರೇ, ಬೇರೆ ಎಲ್ಲದರಲ್ಲೂ ಕೂಡ ಏನಿದೆ? ವಿಭಾಗ ಇದೆ, ವೈಕುಂಠದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಕ್ಷೇಮಧಾಮ ಅಂತ ಕರೀತಾರೆ ಭಾಗವತದಲ್ಲಿ. ಕ್ಷೇಮಧಾಮ ಪ್ರಪದ್ದೆ ಅಂತ ಹೇಳಿದ್ದಾರೆ. ಕ್ಷೇಮದೇಭ್ಯ ಮೋಕ್ಷ ಕೊಡತಕ್ಕಂತಹ, ಅಲ್ಲೂ ಎರಡು ವ್ಯತ್ಯಾಸ. ಮೋಕ್ಷವನ್ನು ಅವರು ಕೊಡ್ತಾರೆ, ನೀವು ಕೊಡಿಸ್ತೀರಿ. ವಿಷ್ಣುರಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ದೇವರಿಗಷ್ಟು ಬೇರೆ ಯಾರಿಗೂ ಮೋಕ್ಷ ಕೊಡೋ ಶಕ್ತಿ ಇಲ್ಲ. ಅದೇ ರೀತಿ ವಾಯುದೇವರಿಗೆ ಹೊರತು ಬೇರೆ ಯಾರಿಗೂ ಮೋಕ್ಷ ಕೊಡಿಸೋ ಶಕ್ತಿ ಇಲ್ಲ. ಒಬ್ಬರು ಒಲಿದ್ರೆ ಮೋಕ್ಷ ಗ್ಯಾರಂಟಿ ಅಂತ ಹೇಳೋದಾದ್ರೆ ವಾಯುದೇವರು ಇಲ್ಲ. ರುದ್ರಾದಿ ದೇವತೆಗಳು ಕೂಡ ಘೋಷ ಕೊಡಿಸೋಕೆ ಸಾಮರ್ಥ್ಯ ಇಲ್ಲ. ಯಾಕೆಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಎಷ್ಟೋ ಸರ್ತಿ, ಅವ್ರ ರೆಕಮೆಂಡೇಶನ್ ದೇವರು ಒಪ್ಪೋದಿಲ್ಲ. ಕೆಲವು ಕಡೆ ಅವರು ಡೈರೆಕ್ಟ್ ತಪ್ಪು ಮಾಡಿದವರು ಇರ್ತಾರೆ. ಆದರೆ ಇವ್ರು ಹೇಳಿದ್ರೆ ಮಾತ್ರ ಏನು ಮಾಡ್ತಾರೆ, ಒಂದು ಸರ್ತಿ ಎರಡು ಸರ್ತಿ ಸುಳ್ಳು ಹೇಳ್ಬಿಟ್ರೆ ಸಾಕು, ಅವ್ರ ಮಾತು ಮತ್ತೆ ಕೇಳೋದಿಲ್ಲ. ಅವ್ರ ಮಾತ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಹೇಳ್ತೇವೆ, ಇವ್ರ ಮಾತ ಓಕೆ ಅಂದ್ಬಿಡ್ತಾರೆ. ಯಾಕೆ ಎದ್ದು ತಳ್ಳು, ತಪ್ಪು ಹೇಳೇ ಇಲ್ಲ ಅವರು, ಎದ್ದು ಸುಳ್ಳು ಹೇಳೇ ಇಲ್ಲ. ನಿಶುದ್ಧೇ ಭಾಗವತೆ ಸರ್ವೇ ಇರತೋ ಎದ್ರುಕೋ ತರಹ. ಈ ಕ್ಷೇಮದ ಅನ್ನೋ ಪದ ಬಹಳ ಸ್ವಾರಸ್ಯವಾದ ಪದ. ಕ್ಷೇಮ ಮೋಕ್ಷ ಅದನ್ನು ಕೊಡತಕ್ಕಂಥ ನಿಮಗೆ ನಾವು ನಮಸ್ಕಾರ ಮಾಡುತ್ತೆ. ಕ್ಷೇಮದೇಭ್ಯ ಸರಸಿಜ ವಿಲಸಲ್ಲೋಚನೆಭ್ಯ, ನಿಮ್ಮ ಕಣ್ಣುಗಡೆ ಹೇಗಿದೆ ಮೂರ್ಜರದ್ದು ಅಂದರೆ ಸರಸಿಜ ವಿಲಸಲ್ಲೋಚನೆಭ್ಯ. ಸರಸಿಜ ವಿಲಸತ್, ಸರಸಿಜ ಅಂದರೆ ಕಮಲ, ಸರಸಿಜ ಕಮಲ, ಅದರಂತೆ ಹೊಳೆಯತಕ್ಕಂಥ ಕಣ್ಣನ್ನು ಹೊಂದಿರತಕ್ಕಂತಹ, ಅಂದರೆ ಕಮಲದಂತೆ ಅರಳಿರತಕ್ಕಂಥ ಕಣ್ಣನ್ನು ಹೊಂದಿರೋರು ಮೂರ್ಜರ ಕೂಡ ಹೌದು. ಕೃಷ್ಣದ್ವೈಪಾಯನರು, ವೇದವ್ಯಾಸರು, ಸಾಕ್ಷಾತ್ ನಾರಾಯಣ, ಪುಂಡರೀಕಾಕ್ಷ, ಕೃಷ್ಣ ಪುಂಡರೀಕಾಕ್ಷ, ನೀವು ಅವರ ಪ್ರತಿಬಿಂಬವಾಗಿ ಪುಂಡರೀಕಾಕ್ಷ, ಸಾಕ್ಷಾತ್ ಪ್ರತಿಬಿಂಬ ಪುಂಡರೀಕಾಕ್ಷ. ಈ ಹಾವಿನ ಚಿತ್ರಣು ಹಾವು ಅಂತಾರೆ, ಸಿಂಹದ ಚಿತ್ರಣು ಸಿಂಹ ಅಂತಾರೆ, ಅದಕ್ಕೆ ಇವರನ್ನು ಏನಂತ ಕರೀತಾರೆ, ಪುಂಡರೀಕಾಕ್ಷರು. ಮತ್ತೆ ಪ್ರಳಯ ಕಾಲದಲ್ಲೂ ಕಡುಬುಚ್ಚೋದಿಲ್ಲ ವಾಯುದೇವರು, ನೆನಪಿರಬೇಕು. ಒಂದ್ಸತ್ ಕಡುಬುಚ್ಚಿದ್ರು ವಾಯುದೇವರಲ್ಲ ಅವರು, ಒಂದ್ಸತ್ ಕಡುಬುಚ್ಚಿದ್ರು ಕೂಡ ವಾಯುದೇವರಲ್ಲ. ನಾವು ದಿವಸಕ್ಕೆ ಎಷ್ಟು ಕಡು ಮುಚ್ಚೋದೇ ಜಾಸ್ತಿ ಆದ್ರಿಂದಾಗಿನೇ ಯಾರೋ ಅಹಂ ವಾಯುರಶ್ಮಿ ಅಂತ ತಿಳ್ಕೊಂಡ್ರೆ ಮೂರ್ಖ ಅಂತ ಕರೀತಾರೆ. ಇದು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಗತಿ ಏನಾಗಬೇಕು? ಅದಕ್ಕೆ ಹೇಳ್ತಾರೆ ಸರಸಿಜ ವಿಲಸಲ್ಲೋಚನೆಭ್ಯ. ಈ ಮಾತಿಗೆ ಸುಂದರವಾದ ಕಣ್ಣು, ಸುಂದರವಾದ ನೋಟ, ದುಃಖ ಇಲ್ಲದ ನೋಟ ನೆನಪಿರಬೇಕು. ದುಃಖ ಆದಾಗ ಪುಂಡರೀಕಾಕ್ಷ ಅಂತ ಯಾರು ಕರೆಯೋದಿಲ್ಲ. ನೋಡ್ರಿ ಎಂಥ ಕಣ್ಣುಗಳು ನೋಡಿದ್ರೆ, ಏನು ಕಣ್ಣು ಬಳುತ್ತಾ ಇದ್ದಾರೆ ಇದೆಂಥ ಕಣ್ಣುಗಳವೆಲ್ಲ ಕೂಡ. ಸುಖ ಇದ್ದ ಮಾತ್ರ ನೆನಪಿರಬೇಕು. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರೀತಾರೆ. ಮುಖ ಆದರೆ ಮನಸ್ಸಿನ ಕನ್ನಡಿ, ಎಲ್ಲರಿಗೂ ಗೊತ್ತು. ಮುಂದಿನ ಮಾತಿದೆ, ಐಸ್ ಆರ್ ದಿ ಇಂಡೆಕ್ಸ್ ಆಫ್ ಫೇಸ್. ಮುಂದಿನ ಮಾತು, ಇಡೀ ಮುಖ ಮನಸ್ಸಿನ ಕನ್ನಡಿ ಆದರೆ ಕಣ್ಣು ಮುಖದ ಕನ್ನಡಿ. ಎಲ್ಲೋ ಟಿ ವಿಯಲ್ಲಿ ತೋರಿಸ್ತಿರ್ತಾರಲ್ಲ, ಐಡೆಂಟಿಫೈ ಗೊತ್ತಾಗಬಾರ್ದು, ಕಣ್ಣು ಮಾತ್ರ ಕಾಣಿಸ್ತತೆ ಮಾಡ್ತಾರೆ. ಕಣ್ಣು ಮಾತ್ರ ಕಾಣಿಸ್ತಾ ಹೋದ್ರೆ ಐಡೆಂಟಿಫೈ ಡಿಫಿಕಲ್ಟ್ ಅದು, ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥ. ಅದು ಮುಖ ನೋಡಬೇಕು ಒಂದು, ಆಮೇಲೆ ಕಣ್ಣು ನೋಡಬೇಕು. ಕಣ್ಣು ಏನು ಮಾಡುತ್ತೆ, ಮುಖದ ರೀತಿ ಹೇಳಿಕೊಡುತ್ತೆ. ಮುಖ ಏನು ಮಾಡುತ್ತೆ, ಎಂಟೈರ್ ಸ್ಟೇಟ್ ಆಫ್ ಮೈಂಡ್ ಹೇಳುತ್ತೆ. ಸೊ ಅವರು ಪುಂಡರೀಕಾಕ್ಷರ ಒಂದು ಏನರ್ಥ, ಎಂದೂ ದುಃಖ ಇಲ್ಲದವರು ಅಂತ ಅರ್ಥ. ನಾರಾಯಣ ಸದಾ ಸುಖಪೂರ್ಣ, ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನ. ಇವರು ಸುಖತೀರ್ಥರು, ಆನಂದ ತೀರ್ಥರು. ಅದಕ್ಕಾಗಿ ಸರಸ್ವತಿ ವಿಲಸಲ್ಲೋಚನೆಭ್ಯ ನಮಃ ಅಸ್ತು. ನಿಮ್ಮ ಮೂರು ಜನಕ್ಕೂ ನಮಸ್ಕಾರ. ಈ ಮಾತಿನಲ್ಲಿ ಎಷ್ಟು ಪರಿಚಯ ಮಾಡಿಕೊಡ್ತಾರೆ ತಿರುಕೋ ಪಂಡಿತಾಚಾರ್ಯರು. ಕೃಷ್ಣ ಯಾರು, ವೇದವ್ಯಾಸರು ಯಾರು, ವೇದ ಆಚಾರ್ಯ ಯಾತಕ್ಕೆ ಅವತಾರ ಮಾಡಿ ಬಂದರು. ನಾವೊಂದು ಪದ್ಧತಿ ಇರ್ತದೆ, ಯಾಕೆ ಬಂದ್ರೆ ಮನೆ ಯಾರು ಕರೆದ್ರು ಅಂತ ಕೇಳೋಬೇಕೆ. ನಾವು ಆಚಾರನ ನಿಮಗಾಗಿ ಬಂದಿಲ್ಲ, ಅವ್ರಿಗೋಸ್ಕರ ಬಂದಿರೋದು ಅಂತ ಹೇಳ್ತಾರೆ. ಎಸ್ಪೆಷಲಿ ಬರ್ತಾರೆ, ನೀವು ಯಾಕೆ ಬಂದರೆ, ನೀವು ಗೌರ್ಮೆಂಟ್ ಕಳಿಸಿದೆ ಅಂತ ಹೇಳ್ತಾರೆ. ನೀವು ಕರೆದು ಇವರು ಇವರು ಅನ್ವಾಂಟೆಡ್, ಇವರಿಗೆಲ್ಲ ನಿರ್ವಾಯಲು ಅಕ್ಸೆಪ್ಟ್ ಮಾಡಬೇಕು ಅವ್ರು, ಬಿಕಾಸ್ ಗೌರ್ಮೆಂಟ್ ಹ್ಯಾಸ್ ಸೆಂಟ್ ದೇವ್. ಹಾಗೆ ವೇದವ್ಯಾಸರು ಅವ್ರ ಸೇವೆಗೋಸ್ಕರ ಬಂದಿರೋದ್ರಿಂದ ಯಾರೋ ಮಾತಾಡೋಂಗಿಲ್ಲ. ಇದಕ್ಕಿದ್ದು ಅನೇಕ ಅರ್ಥಗಳು ಉಂಟು. ಧ್ವನಿತವಾದ ಅರ್ಥ, ನೀವು ಅವತಾರ ಮಾಡಿದ್ರಿ, ಅವರ ಸೇವೆಗೋಸ್ಕರನೇ ಮಾಡಿದ್ದೀರಿ. ನೀವು ಕೃಷ್ಣರ ಸೇವೆಗೋಸ್ಕರ ಮಾಡಿದ್ದಿ ಬಂದ್ರಿ, ವೇದವ್ಯಾಸರ ಸೇವೆಗಾಗಿ ಬಂದ್ರಿ. ಎಷ್ಟು ಸ್ವಾರಸ್ಯ ಇದೆ ಗೊತ್ತಾ? ಕೃಷ್ಣ ರೂಪದ ಹಿರಿಮೆ ಏನು, ಬಲ ಕಾರ್ಯ. ವೇದವ್ಯಾಸ ರೂಪದ ಹಿರಿಮೆ ಏನು, ಜ್ಞಾನ ಕಾರ್ಯ. ಎರಡೂ ಮಾಡ್ಲಕ್ಕೆ ಬಂದ್ರಿ ಅಂತ ಅರ್ಥ. ಬಲ ಕಾರ್ಯ ಮಾಡ್ಲಕ್ಕೂ ಬಂದ್ರಿ, ಜ್ಞಾನ ಕಾರ್ಯ ಮಾಡ್ಲಕ್ಕೂ ಬಂದಿದ್ದೀರಿ. ಅದು ಹೇಗೆ ಅಂತ ಪ್ರಶ್ನೆ ಬರಬೇಕು. ಕೃಷ್ಣ ಬಲ ಕಾರ್ಯ ಮಾಡದ, ಇದೆಲ್ಲ ಆಚಾರ್ಯರ ಮಾತುಗಳು. ದತ್ತ ವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯ, ದತ್ತ ವೇದವ್ಯಾಸಾದಿ ರೂಪದಲ್ಲಿ ಶ್ರೀಹರಿ ಜ್ಞಾನ ಕಾರ್ಯವನ್ನು ಮಾಡ್ತಾರೆ. ರಾಮ ಕೃಷ್ಣಾದಿ ರೂಪೇಶು, ಕೃಷ್ಣ ರಾಮಾದಿ ರೂಪೇಶು ಬಲ ಕಾರ್ಯ ತಥಾ ಪ್ರಭು. ಕೃಷ್ಣ ರಾಮ ನರಸಿಂಹ ಮೊದಲಾದ ರೂಪಗಳಲ್ಲಿ ಬಲದ ಕಾರ್ಯವನ್ನು ತೋರಿಸ್ತಾರೆ. ಶತ್ರುಗಳನ್ನು ಫಿಸಿಕಲಿ ಕೊಲ್ತಾರೆ, ಅದು ಬಲದ ಕಾರ್ಯ. ಶತ್ರುಗಳನ್ನು ಸ್ಪಿರಿಚುವಲಿ ಕೊಂದ್ರೆ ಅದು ಜ್ಞಾನ ಕಾರ್ಯ. ವಾದದಲ್ಲಿ ಸೋಲಿಸಿಕೊಂಡ್ರೆ ಜ್ಞಾನ ಕಾರ್ಯ, ಯುದ್ಧದಲ್ಲಿ ಸೋಲಿಸಿಕೊಂಡ್ರೆ ಅದು ಬಲ ಕಾರ್ಯ. ಕೃಷ್ಣ ಜರಾಸಂಧ 21 ಸಲ 23 ಅಕ್ಷೋಡಿ ತಗೊಂಡು 18 ಸಲ ಬಂದರೆ ಕೊಂದು ಓಡಿಸಿಬಿಡ್ತಾರೆ, ಅದು ಬಲ ಕಾರ್ಯ. ಕೃಷ್ಣ ಬಲ ಕಾರ್ಯವಾದ ದಾಖಲೆ. ವೇದವ್ಯಾಸ ದೇವರು ಸಕಲ ದುರ್ಮತಗಳು ಖಂಡನೆ ಮಾಡ್ತಾರೆ, ಜ್ಞಾನ ಕಾರ್ಯ. ಅದು ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಭೀಮಸೇನ ಏನು ಮಾಡಿದ್ದಾರೆ, ಈಗ ಇಬ್ಬರು ಸೇವೆಯರು ಮಾಡಿದ್ದಾರೆ. ಇಬ್ಬರು ಸೇವೆ ಹೇಗೆ ಮಾಡಿದ್ದಾರೆ? ದುರ್ಯೋಧನಾದಿಗಳ ಒಂದು ಸಂಹಾರ ಭೀಮಸೇನಿಂದ ಆಯಿತು, ಕಂಸಾದಿಗಳ ಸಂಹಾರ ಕೃಷ್ಣನಿಂದ ಆಯಿತು, ಬಲ ಕಾರ್ಯ ಆಯ್ತಲ್ಲ. ಈಗ ಜರಾಸಂಧ ಮಾಗಧಾದಿ ವಧಾದೇವ ದುರ್ಯೋಧನ ವಧಾದಪಿ, ಜರಾಸಂಧ ಬದಲಾದವರನ್ನು ಕೊದ್ದಿದ್ದರಿಂದ ಅದು ಸ್ಪಷ್ಟವಾಗಿ ಬಲ ಕಾರ್ಯ ಆಯಿತು. ಭೀಮಸೇನ ಮಾಡಿತ್ತು ಅದು ಕೃಷ್ಣರ ಬಲ ಕಾರ್ಯ ಆಯಿತು. ಮತ್ತು ವೇದವ್ಯಾಸರ ಜ್ಞಾನ ಕಾರ್ಯ ಮಹಾಭಾರತಾದಿ ರಚನೆ ಎಲ್ಲರಿಗೂ ಗೊತ್ತು. ಮತ್ತು ಭೀಮಸೇನ ಜ್ಞಾನ ಕಾರ್ಯ ಯಾವುದಾಗಿದ್ದರೆ ಇದು ಪ್ರಶ್ನೆ. ಭೀಮಸೇನ ಜ್ಞಾನಗಾರ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಗೊತ್ತಾ, ವನವಾಸದಲ್ಲಿದ್ದಾರೆ, ಒಂದು ವರ್ಷ ಆಗಿದೆ, ಧರ್ಮರಾಜ ಆರಾಮಾಗಿದ್ದು ಬಿಟ್ಟಿದ್ದಾನೆ, ಅಕ್ಷಯ ಪಾತ್ರೆ ಬೇರೆ ಸಿಕ್ತು, ಊಟದ ಯೋಚನೆ ಕೂಡ ಇರಲಿಲ್ಲ, ಬೇಕಾದಷ್ಟು ಬ್ರಾಹ್ಮಣರಿದ್ರು ಜಾರೆಗಳಿದ್ರು, ಟೈಮ್ ಪಾಸ್ ಆಗ್ತಿತ್ತು, ಯೋಚನೆ ನಿಶ್ಚಿಂತೆ. ಆಗ ಭೀಮಸೇನ ಕೇಳಿದ, ಅಣ್ಣ ಏನಿದು, ಅದು ಏನ್ ಮಾಡ್ತಾ ಇದೆಯಾ, ಆರಾಮಾಗಿದ್ದೇನಲ್ಲ ಅಂತ ಹೇಳಿದ. ಆರಾಮಾಗಿದ್ದೇನೆ ಏನ್ಬೇಕು, ಆಗ ಹೇಳ್ತಿ ಇದೆಂತ ಆರಾಮಿದು, ಒಂದು ಕ್ಷತ್ರಿಯರು ಹೇಗಿರ್ತಾರ ಅಂತ ಕೇಳ್ತಾ. ಕ್ಷತ್ರಿಯರು ಹೇಗಿರ್ತಾರ, ಸಾಧ್ಯ ಇಲ್ಲ. ದ್ರೌಪದಿ ದೇವಿ ಬಂದು ಹೇಳ್ತಾರೆ, ಭೀಮಸೇನ ದೇವರು ಹೇಳ್ತಾರೆ, ತಪ್ಪು ಮಾಡ್ತಾ ಇದ್ದಿ. ರಾಜ್ಞಾಂ ಪ್ರಥಮತೋ ಧರ್ಮ, ಧರ್ಮ ಜ್ಞಾನಾನುಪಾಲನ. ರಾಜ ಹೀಗೆಲ್ಲ ಇರಬೇಕಾದದ್ದು, ಹೊಟ್ಟೆಪಾಡಿಟ್ಟುಕೊಂಡು ಸಂಬಳ ಬಂತು ಅಂತ ಕುತ್ಕೊಂಡ್ಬಿಟ್ರೆ ರಾಜರ ಗತಿ ಏನಾಗಬೇಕು, ಅವ್ರ ಸಂಬಳ ಬರುತ್ತೋ ಬಿಡುತ್ತೋ, ಕೆಲಸ ಆಗಬೇಕು, ಮುಖ್ಯವಾಗಿ ಲೋಕರಕ್ಷಣೆ ಆಗಬೇಕು. ಏನು ಕೆಲಸ ಮಾಡ್ತಾ ಇದ್ದೀಗ, ತಪ್ಪಿದು ಬಂತು, ಯುದ್ಧ ಮಾಡಲೇಬೇಕು ಅಂತ ಹೇಳಿ ದ್ರೌಪದಿ ಭೀಮಸೇನವರು ಹೇಳುತ್ತಾರೆ. ದ್ರೌಪದಿ ಇಂಟರ್ವ್ಯೂ ಮಾಡ್ತಾರೆ, ಭೀಮಸೇನವರು ಕಂಟಿನ್ಯೂ ಮಾಡಿ ಮುಗಿಸಿಬಿಡ್ತಾರೆ. ಆಗ ಧರ್ಮರಾಜ ಮಾತು ಕೊಡ್ತಾರೆ, ಹೌದು ಭೀಮಸೇನ, ಯುದ್ಧ ಮಾಡಿಯೇ ಮಾಡ್ತೇನೆ ಅಂತ ಹೇಳ್ತಾರೆ. ಅದು ಏನಾಯ್ತೀಗ, ಧರ್ಮರಾಜರಂಡ ಯುದ್ಧಕ್ಕೆ ಕಡಿ ಮಾಡಿದ್ದಾರೋ ಭೀಮಸೇನ ದೇವರು, ಅದೇನದು ಜ್ಞಾನಕಾರ್ಯ. ಕೃಷ್ಣ ಗೀತೆ ಎಂದು ಹೇಳಿ ಅರ್ಜುನನ ಯುದ್ಧ ಕಡಿ ಮಾಡಿದರೆ, ಭೀಮಸೇನ ಭೀಮ ಗೀತೆ ಹೇಳಿ ಧರ್ಮರಾಜ ಯುದ್ಧ ಕಡಿ ಮಾಡ್ತಾರೆ. ಅದ ಮೇಲೆ ಇದು ಜ್ಞಾನಕಾರ್ಯ ಆಗಲಿಲ್ಲ, ಈಗ ಅತ್ಯಂತ ಜ್ಞಾನಕಾರ್ಯ ಅಲ್ಲ, ಮಹಾಭಾರತ ಯುದ್ಧ ನಡೆದಿದ್ದೇ ಭೀಮಸೇನ ದ್ರೌಪದಿ ಹೇಳಿದ್ದರಿಂದ. ಇಂಥ ಜ್ಞಾನಕಾರ್ಯ ಯಾರು ಮಾಡಿದ್ದಾರೆ? ಆದ್ದರಿಂದ ನೀವಿಬ್ಬರು ಸೇವೆ ಮಾಡೋಕ್ಕೂ ಬಂದಿದ್ದೀರಿ. ಔಪಚಾರಿಕವಾದ ಅರ್ಥ ಹೇಳ್ಬೋದು, ಬೇಕಾದ್ರೆ ಇಬ್ಬರು ಒಂದೇ ಆದ್ದರಿಂದ ಯಾರು ಸೇವೆ ಮಾಡಿದ್ರು ಸರಿ ಅಂತ, ಅದು ಬೇರೆ ಮಾತು. ಆ್ಯಕ್ಚುಲಿ ಮಾಡಿದ್ದಾರೆ, ಆ್ಯಕ್ಚುಲಿ ಮಾಡಿದ್ದೀರಿ, ಜ್ಞಾನಕಾರ್ಯರು ಮಾಡಿದ್ದೀರಿ, ಫಲಕಾರ್ಯರು ಮಾಡಿದ್ದೀರಿ, ಅದು ಒಂದೇ ಕಡೆ ಅಲ್ಲ. ಮುಂದೆ ಶ್ಲೋಕ ಮತ್ತೆ ಬರುತ್ತೆ, ಹಿಂದೆಲ್ಲಿ ಮಾಡಿದ್ದಾರೆ ಅಂತೇಳಿ. ಭೀಮಸೇನ ದೇವರು ಕೃಷ್ಣ ತಾನು ಸಾಕ್ಷಾತ್ ನಾರಾಯಣ ಎಂಬುದನ್ನು ಬಲಕಾರ್ಯದಿಂದನೂ ತೋರಿಸಿದ, ಕೀತೋಪದೇಶ ಮಾಡಿಯೂ ತೋರಿಸಿದ. ಅದೇ ರೀತಿಯಲ್ಲಿ ಭೀಮಸೇನ ದೇವರು ತಾವು ಎರಡೂ ಮಾಡಬಲ್ಲವರು ಅಂತೇಳಿ ಯುದ್ಧದಲ್ಲೂ ತೋರಿಸಿದರು, ಉಪದೇಶ ಮಾಡಿಯೂ ತೋರಿಸಿದರು. ಅದು ಧರ್ಮರಾಜ ಎ ಬಿ ಸಿ ಡಿ ಅಲ್ಲ, ಮತ್ತೆ ಧರ್ಮರಾಜ ಯಾರು? ಚಕ್ರವರ್ತಿ ಆತ, ಹೆಸರಿಗೆ ಅಣ್ಣ, ಅಡ್ಡರಿಗೆ ಬೋಧೆ ಮಾಡಿದ ತಮ್ಮ ಇವರು, ಅಡ್ಡರಿಗೆ ಉಪದೇಶ ಮಾಡಿದ ತಮ್ಮ ಅಂದ ಮೇಲೆ ಇದಕ್ಕಿಂತ ಜ್ಞಾನಕಾರಿ ಇನ್ನೇನು ಬೇಕು? ಹೀಗಾಗಿ ಸರಸಿಜ ವಿಲ್ ಸಲಸಲ್ಲೋಚನೆಭ್ಯ ನಭೋಸ್ತು. ಮತ್ತೆ ಉಳಿದವರು ಮಾಡಿದ್ದಾರೆ, ಹಾಗಿದ್ರೆ ಅಜ್ಜುರ ಬಲಕಾರ್ಯ ಮಾಡಿಲ್ಲ ಏನಾಗಿದೆ? ಅಜ್ಜುರ ಬಲಕಾರ್ಯ ಬಲರಾಮದೇವರು ಬಲಕಾರ್ಯ ಮಾಡಿಲ್ವಾ? ಎಲ್ಲರೂ ಮಾಡಿದ್ದಾರೆ ಅಂತ ಕೇಳಿದ್ರೆ, ಇಲ್ಲ, ಅವರು ಬಲಕಾರ್ಯ ಮಾಡಿದ್ದಾರೆ, ಒಬ್ಬೊಮ್ಮೆ ತಮ್ಮ ಕಾರ್ಯರು ಮಾಡಿಬಿಟ್ಟಿದ್ದಾರೆ, ಒಬ್ಬೊಮ್ಮೆ ತಮ್ಮ ಸರ್ವ ಸೇವೆ ಬರೆಸ್ತಾರೆ. ರಾಯರ ಸೇವೆ ಆಯಿತು, ನನಗೆ ಊಟನೂ ಆಯಿತು, ಎರಡೆರಡು ಜೊತೆಗೆ ಅದರಲ್ಲಿ ನನಗೆ ಊಟನೂ ಆಯಿತು. ರಥದಲ್ಲಿ ಅದಕ್ಕೆ ಜಾಸ್ತಿ ಬಳಸೋದಿಲ್ಲ, ರಥದಲ್ಲಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಎಷ್ಟೋ ಜನ ಹೇಳ್ತಿರ್ತಾರೆ, ಮಠಗಳಲ್ಲಿ ಡೌನ್ ಆಗಿ ಕಲೆಕ್ಷನ್ಗೆ ಡೌನ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ರಥ ಬಂದುಬಿಟ್ರೆ ಭಾರಿ ಎಡವಟ್ಟಾಗುತ್ತೆ ಅಂತ ಹೇಳೋ ಪದ್ಧತಿ ಅದು, ಯಾಕೆಂದರೆ ತಮ್ಮ ಕೆಲಸನೂ ಆಗೋದಿಲ್ಲ. ಆದರೆ ಅರ್ಜುರಾದಿಗಳಿಗೆ ಸ್ವಾರ್ಥ ಬಂದಿತ್ತು, ಬಲರಾಮದೇವರು ಒಂಚೂರು ಸ್ವಾರ್ಥ ಇತ್ತು, ಇವರು ಸ್ವಾರ್ಥದ ಹೆಸರೇ ಇಲ್ಲ, ಬರೀ ಶುಶ್ರೂಷಾರ್ಥಂ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣ ಪ್ರಜ್ಞ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ತಮ್ಮ ಕೆಲಸ ಎಂದೂ ಮಾಡಿಕೊಂಡವರೇ ಅಲ್ಲ ವಾಯುದೇವರು, ಇದು ಭಾರಿ ಇಂಟ್ರೆಸ್ಟಿಂಗ್. ತಮ್ಮ ಕೆಲಸ ಎಂದೂ ಮಾಡಿಕೊಂಡಿಲ್ಲ, ಯಾವ ಅವತಾರದಲ್ಲೂ ಮಾಡಿಕೊಂಡಿಲ್ಲ. ಇವತ್ತು ಎಂಥ ಪ್ರಾಮಾಣಿಕ ಅಧಿಕಾರಿ ಕೂಡ ಆಫೀಸ್ ಕಾರ್ಡ್ ಉಪಯೋಗಿಸಿರ್ತಾರೆ, ಒಂದಲ್ಲ ಒಂದ್ಸರಿ ಅಂತೇ ಯಾವುದೋ ಕಾರಣಕ್ಕೆ ಉಪಯೋಗಿಸ್ಬಿಡ್ತಾರೆ. ಅಥವಾ ಆಫೀಸರ್ ಫೋನಾರು ಉಪಯೋಗಿಸ್ತಾರೆ, ಮನೆಗೆ ಆಫೀಸರ್ ಫೋನ್ ಬರೆಗಾರು ಮಾಡ್ಬೋದು, ಬರೆ ಪಕ್ಷ ಅಥವಾ ಯಾವುದೋ ಒಂದು ಪೆನ್ನು ಪೇಪರ್ನಾರು ಬರೆ ಲೆಟರ್ ಉಪಯೋಗಿಸ್ಬೋದು. ವಾಯುದೇವರ ಹೆಸರು ಕೂಡ ಕೇಳಬೇಡಿ ನೀವು. ಆರಾಧ್ಯನಂತ ಕಾಲದ ಜೀವನದೊಳಗೆ ತಮ್ಮದು ಅಂತ ಸ್ವಂತ ಕೆಲಸ ಇದ್ದ ಇರೋದು ಇಬ್ಬರೇ ಇಬ್ಬರು ಪುರುಷರಲ್ಲಿ ಸಾಕ್ಷಾತ್ ನಾರಾಯಣ. ಏನೇ ಮಾಡಿದ್ರು ಲೋಕ ಕಲ್ಯಾಣಕ್ಕೆ, ದೇವರಿಗೆ ಸ್ವಂತ ಕೆಲಸ ಅಂತಿಲ್ಲ. ವಾಯುದೇವರಿಗೆ ಎಲ್ಲ ಏನೇ ಮಾಡಿದ್ರು ದೇವರ ಸೇವೆ ಅಂತ ಮಾಡ್ತಾರೆ, ಸ್ವಂತ ಕೆಲಸ ಅಂತ ಅವರಿಗಿಲ್ಲ. ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ. ದುರ್ಯೋಧನ ಸಂಹಾರ ಮಾಡ್ತಾರೆ, ದುಶ್ಯಾಸ್ತನ ಕೊಲ್ತಾರೆ, ಎಂಥ ಟೆನ್ಷನ್ ಇರಬೇಕು ಗೊತ್ತಾ? ಸೊಳ್ಳೆ ಕಡಿದ್ರೆ ನಿದ್ದೆ ಬರ ಅಂತ ಟೆನ್ಷನ್ ಕ್ರಿಯೇಟ್ ಆಗ್ತದೆ. ಅಂಥದ್ದು ದುಶ್ಯಾಸ್ತನ ಕೊಲ್ತಾ ರಕ್ತ ಚೆಲ್ತಾ ಇದ್ದಾರೆ, ಬಂಡು ಸೂಕ್ತ ನೋಡ್ತಾರೆ, ಇದಕ್ಕಿಂತ ಒಂದು ಪ್ಯೂರಿಟಿ ಬೇಕಾ? ಬಂಡು ಸೂಕ್ತವನ್ನು ಹೇಳ್ತಾ ಎಸ್ತೇ ವನ್ಯೋ ಇತ್ಯತೋ ನಾರಸಿಂಹಂ ಅಂಥೇಳಿ ಸದ್ವನ್ಯ ಸೂಕ್ತಂಚ ದದರ್ಶ್ಯ ಭಕ್ತ್ಯ. ಇದು ಪ್ಯೂರಿಟಿಯ ಕ್ಲೈಮ್ಯಾಕ್ಸ್. ಇದು ಒಂದು ದೇವ್ರ ಪೂಜೆ ಮಾಡ್ಬೇಕಾದ್ರೆ ದೇವ್ರ ಧ್ಯಾನ ಮಾಡೋದೇ ಕಷ್ಟ, ಬನ್ನಿ ಸೂಕ್ತ ಹೇಳ್ಬೇಕಾದ್ರೆ ದೇವ್ರ ಧ್ಯಾನ ಮಾಡೋದೇ ಕಷ್ಟ, ಯುದ್ಧದಲ್ಲಿ ಬನ್ನಿ ಸೂಕ್ತ ಹೇಳ್ತಾರೆ ಅಂದರೆ ಎಂಥ ಆಶ್ಚರ್ಯ ಇದು. ಅದು ಬೇರೆ ಕೇವಲ ಶುಶ್ರೂಷಾರ್ಥಂ ಚಕರ್ಥ. ಇದು ಯೋಚನೆ ಮಾಡಿದರೆ ದೇವರು ಎಲ್ಲರೂ ಹರಿಭಕ್ತರೇ, ಯೋಗ್ಯರಲ್ಲ, ಆದರೆ ವಾಯುದೇವರಂತ ಹರಿಭಕ್ತರು ಯಾರಿಗೂ ಯಾರೂ ಇಲ್ಲ. ಆದ್ದರಿಂದಾಗಿದೆ ಸ್ವಾರ್ಥದ ತುಡುಕು ಇಲ್ಲದೆ ಇರತಕ್ಕಂತಹ ಶುದ್ಧ ಧರ್ಮರತರು ವಾಯುದೇವರು. ಅದನ್ನು ಹೇಳೋದಕ್ಕಾಗಿ ಯಾಭ್ಯಾಂ ಶುಶ್ರೂಷು ರಾಶೀಹಿ ಕುರುಕುಲ ಜನನೆ ಕ್ಷತ್ರ ವಿಪ್ರೋಧಿತಾಭ್ಯಾಂ ಬ್ರಹ್ಮಭ್ಯಾಂ ಬ್ರಹ್ಮಿತಾಭ್ಯಾಂ ಚಿತಿ ಸುಖ ವಪುಷಾ ಕೃಷ್ಣನಾಮಾಸ್ಪದಾಭ್ಯಾಂ ನಿರ್ಭೇದಾಭ್ಯಾಂ ವಿಶೇಷಾದ್ವಿವಚರ ವಿಷಯಾಭ್ಯಾಂ ಉಪಾಭ್ಯಾಂ ಅಮೂಭ್ಯಾಂ ತುಭ್ಯಂಚ ಕ್ಷೇಮದೇಭ್ಯ ಸರಸಿಜ ವಿಲಸಲ್ಲೋಚನೆಭ್ಯೋ ನಭೋಸ್ತು. ಈ ಕೇಸ್ ತಗೊಂಡ್ರು, ಬುದ್ಧಿ ಹಾಕಿಸ್ತೋಗುತ್ತಾ ನೆಕ್ಸ್ಟ್ ಈಗ ಬರೀ ಹೊಗಳ್ತಾ ಇದ್ದೀರಿ, ಗಲಾಟೆ ಕೆಲಸ ಒಂದು ಆಗಲಿಲ್ಲ ಅವರಿಂದ ಕೇಳಿದ್ರೆ ಆಯಿತು ಎಕ್ಸ್ಪೈರ್ ಮಾಡ್ತಾರೆ. ಅದರಿ ಕೆಲವರು ಏನು ಮಾಡ್ತಾರೋ ಗೊತ್ತಾ, ಅಂಥ ಪ್ರಸಂಗ ಅವಾಯ್ಡ್ ಮಾಡಿಬಿಡ್ತಾರೆ. ಹೇಳಿದ್ರು ತಮ್ಮ ಸ್ವಾಮಿ ತಮ್ಮ ದೊಡ್ಡವರಿಗೆ ಗೊಂದಲ ಆಗಬಾರ್ದು ಅಂಥೇಳಿ ಅಂಥ ವಿಷಯ ಯಾರು ಕ್ಲೋಸ್ ಮಾಡಿ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಇವ್ರು ಏನು ಮಾಡ್ತಾರೋ ಗೊತ್ತಾ, ಅಂಥದ್ದನ್ನೇ ಆರಿಸ್ಕೋತಾರೆ. ಎಂಥ ದೃಶ್ಯ ಈಗ, ಹನುಮಂತ ಭೀಮಸೇಂದ್ರ ಪರಸ್ಪರ ಸಮಾಗವಾಯಿತು. ಹನುಮಂತನ ಬಾಲ ಎತ್ತಕ್ಕೂ ಆಗಲಿಲ್ಲ ಇವರಿಗೆ, ಅದ್ರ ಎಷ್ಟು ವ್ಯತ್ಯಾಸ ಇದೆಯಲ್ಲ, ಸಂಶಯ ಬರುತ್ತಾ ಇಲ್ಲೋ ಅದನ್ನು ತಗೊಳ್ತಾ. ಒಳ್ಳೆ ಬೆಸ್ಟ್ ಏನು ಮಾಡ್ತಾರೆ ಗೊತ್ತಾ, ಡಿಫಿಕಲ್ಟ್ ಪ್ರಾಬ್ಲಮ್ ಆರಿಸ್ಕೊಂಡು ಸಾಲ್ವ್ ಮಾಡ್ತಾರೆ. ಸಾಮಾನ್ಯ ಬೆಸ್ಟ್ ಆಗಲ್ಲ, ಸಿಂಪಲ್ ಪ್ರಾಬ್ಲಮ್ಸ್ ಮಾತ್ರ ಮಾಡ್ತಾರೆ. ಈಗ ತಮಗೆ ಕಷ್ಟ ಆಗಬಾರ್ದು, ಹುಡುಗರಿಗೆಲ್ಲ ತಮಗೆ ಕಷ್ಟ ಆಗಬಾರ್ದು ಅಷ್ಟೇ. ಇವ್ರು ಹಾಗಲ್ಲ, ಇಂಪಾರ್ಟೆಂಟ್ ಜಾಗ ಆರಿಸ್ಕೋತಾರೆ. ಆ ಒಂದು ಜಾಗ ನೋಡಿಬಿಟ್ಟು ಎಲ್ಲ ಕಡೆಗೂ ಆನ್ಸರ್ ಆಗಿಬಿಡ್ಬೇಕದು. ಭೀಮಸೇನ ದೇವರು ಕೆಲವೊಮ್ಮೆ ಸೋತಂತೆ ಕಾಣೋ ಪ್ರಸಂಗ ಬರಬಹುದಲ್ಲ, ಅಜಗರನ ಪ್ರಸಂಗ ಬಂತು, ಅಲ್ಲಿ ಹಾವು ಹಿಡಿದುಬಿಟ್ಟು ಬಿಡಿಸ್ಕೊಳ್ಳಿಲ್ಲ, ಆ ಪ್ರಸಂಗ ಬಂತು, ಅದಕ್ಕೇನು ಉತ್ತರ ಕೊಡ್ತೀರಿ? ಅದೇ ರೀತಿ ಯಕ್ಷ ಪ್ರಶ್ನೆ ಕಾಲಕ್ಕೆ ಉತ್ತರ ಕೊಡಲಿಲ್ಲ, ನೀರು ಕೂಡ ತಪ್ಪಂತ ಬಿದ್ದುಬಿಟ್ರು, ಇದಕ್ಕೇನು ಉತ್ತರ ಕೊಡ್ತೀರಿ? ಅದಕ್ಕೆ ಎಲ್ಲ ಸೇರಿಸಿ ಒಂದೇ ಉತ್ತರ ಕೊಟ್ಬಿಡ್ತಾರೆ. ಎಲ್ಲ ಸೇರಿಸಿಬಿಟ್ಟು ಅಂತಕ್ಕೆ ಬಂದು ಡಿಫಿಕಲ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ ಮೇಲೆ, ಸಿಂಪಲ್ ಪ್ರಾಬ್ಲಮ್ ಭಾರಿ ಎ ಪ್ಲಸ್ ಪಿ ಹೋಲ್ ಕ್ಯೂಬ್ ಮಾಡಿದ ಮೇಲೆ ಹೋಲ್ ಸ್ಕ್ವೇರ್ ಅಷ್ಟು ಕಷ್ಟ ಆಗೋದಿಲ್ಲ, ಭಾಳ ಸಿಂಪಲ್ ಅದು. ಇದು ಏ ಇವರಿಗೆ ಅಡಿಷನ್ನೇ ಬರ್ತಿದ್ದವ್ರಿಗೆ ಭಾರಿ ಪ್ರಾಬ್ಲಮ್, ಅದು ಇವೆಲ್ಲ ಗೊತ್ತಿದ್ದವ್ರಿಗೆ ಭಾರಿ ಸುಲಭ ಆಗುತ್ತೆ. ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛ ಬಚ್ಚಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ ತೊಬು ಬುರು ಪುಷಾ ಭೀಷಯಾವಾಸ ಚೇತಿ ಪೂರ್ಣ ಜ್ಞಾನ ಔಜ ಸೋಸ್ತೆ ಗುರು ತವ ಬಭುಷೋ ಶ್ರೀಮದಾನಂದ ತೀರ್ಥ ಕ್ರೀಡಾ ಪಾತ್ರಂ ತದೇತತ್ ಪ್ರಪತತ ಸುಧಿಯಾಂ ಮೋಹಕ ದ್ವೇಷಭಾಜಾಂ. ಎಷ್ಟು ಪವರ್ಫುಲ್ ಆಗಿ ಎಷ್ಟು ಸ್ಪಷ್ಟವಾಗಿ ಆ ಕೇಸನ್ನು ಡೀಲ್ ಮಾಡ್ತಾರೆ ನೋಡ್ಬೇಕು. ಗಚ್ಚನ್ ಸೌಗಂಧಿಕಾರ್ಥಂ, ಸೌಗಂಧಿಕಾರ್ಥಂ ಗಚ್ಚನ್, ಸೌಗಂಧಿಕ ಪುಷ್ಪ ತರಲಕ್ಕೋಸ್ಕರ ಹೊರಟು ಪಥಿ ದಾರಿಯಲ್ಲಿ ಹನುಮಂತ ದೇವರನ್ನ ಕಂಡ್ರು. ಹನುಮತ ಉದಿತಂ ಪುಚ್ಛ ಬಚ್ಚಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ ಪುಚ್ಛ ಬಚ್ಚಸ್ಯ ಭೀಮಃ. ಹನುಮಂತ ದೇವರು ಕೂತಿದ್ದಾರಡ್ಡ, ನಮ್ಮ ಕಥೆ ಗೊತ್ತು, ಹೋಗ್ಬೇಕು ಈಗ ಸೌಗಂಧಿಕ ತರಲಕ್ಕೆ ಹೋಗ್ಬೇಕು. ಒಂದು ಕದಳಿ ವನ, ಕದಳಿ ವನ ಅಂದ್ರೆ ಬಾಳೆತೋಟ ಅಂತ ಅರ್ಥ. ಬದರಿಯಲ್ಲಿ ಒಂದು ಜಾಗ, ಬಾಳೆತೋಟ ಇರೋ ಜಾಗ ಅಂತೆ. ಇದು ಬಹಳ ಇಂಟ್ರೆಸ್ಟಿಂಗ್ ರೆಫರೆನ್ಸ್ ಅದು. ಬದರಿ ಉದ್ದಕ್ಕೂ ಸೇರಿ ಒಂದೇ ರೀತಿ ಇರೋದಿಲ್ಲ. ನೀವು ದೇವಪ್ರಯಾಗಕ್ಕೆ ಹೋಗ್ತಿರ್ತೀರಲ್ಲ, ದಾರಿ ತುಂಬ ಬರೀ ಕರಿಬೇವಿನ ತೋಟ, ಎಲ್ಲಿ ನೋಡಿದ್ರು ಕರಿಬೇವಿನ ಗಿಡಗಳು ಆ ಕಡೆ ಈ ಕಡೆಗೆ. ಮುಂದೆ ಸ್ವಲ್ಪ ಸ್ವಲ್ಪ ಹೋದ ಕೆಲಸ ಏನಿದೆ, ಬೋರ್ಡ್ ಮಾಡಿ ಬರೀ ಬೋರ್ಡ್ ಜಾಗ, ಏನೇನಿರೋದಿಲ್ಲ. ಕೆಲವು ಕಡೆ ಹೋಗ್ಬೇಕು ನೀವು ಹಿಮಾಲಯದಿಂದ ಬದರಿಂದ ಮುಂದೆ ಹೋಗಿಬಿಟ್ರೆ ಒಂದು ಬರೀ ಹೂಗಳ ಜಾಗ ಸಿಗುತ್ತಂತೆ. ಅದು ಈಗ ಅರ್ಥ ಆಗುತ್ತೆ, ಹಿಮಾಲಯದಂತ ಇದರೊಳಗೆ ಏನು ಹೂವು ಸಿಗುತ್ತೆ ಅಂತ ಕೇಳಿದರೆ ಎಷ್ಟು ಹೂಗಳು ಅಂದರೆ ಅವಾಗ ಸೌಗಂಧಿಕ ಪುಷ್ಪ ಇತ್ತು ಅನ್ನೋದು ಅರ್ಥ ಆಗುತ್ತೆ. ಬಟ್ ಆ ಸ್ಪಾಟ್ ಅಲ್ಲ ಅದು, ಬೇರೆ ಸ್ಪಾಟೆ. ಅಲ್ಲಿ ಹಾಕಿರ್ತಾರೆ ದೇವಸ್ಥಾನದ ಬಂದು ಒಂದು ದಿನ ಹಾಕಿರ್ತಾರೆ, ನೋಡಿರಬೇಕು, ಬೋರ್ಡ್ ಹಾಕಿರ್ತಾರೆ. ಅಲ್ಲಿಂದ ನೀವು ಹೂ ಜಾಗ ಹೋಗ್ಬೇಕಾದ್ರೆ ಇಷ್ಟು ಕಿಲೋಮೀಟರ್ ಆಗುತ್ತೆ ಅಂತೇಳಿ. ಅದು ಎಲ್ಲ ಕಾಲದಲ್ಲಿ ಸೀಸನ್ ಅದು, ಸೀಸನ್ಗೆ ಹೋಗ್ಬಿಟ್ಟು ಬರೀ ಹೂಗಳಂತೆ, ಚಿತ್ರ ವಿಚಿತ್ರ ಹೂಗಳು ಇವತ್ತಿಗೂ ಸಿಗುತ್ತಂತೆ ಹಿಮಾಲಯದಲ್ಲಿ. ಸ್ವಲ್ಪ ಈ ಕಡೆ ಬನ್ನಿ ನೀವು, ಹರಿದ್ವಾರದಿಂದ ದೇವಪ್ರಯಾಗಕ್ಕೆ ಹೋಗದೆ ಡೆಹರಾಡೂನ್ಗೆ ಹೋಗಿಬಿಟ್ರೆ ಅಲ್ಲಿ ಚಮರಿ ಮೃಗ ಸಿಗುತ್ತೆ, ಇದೆಲ್ಲೂ ಚಮರಿ ಮೃಗ ಸಿಗೋ, ಅಲ್ಲೊಂದೇ ಚಮರಿ ಮೃಗ ಸಿಗೋದು, ಭಾಳ ದೂರ ಇಲ್ಲ, ಒಂದು 20-30 ಕಿಲೋಮೀಟರ್ ಅಷ್ಟೇ. ಅಂಥದ್ರಲ್ಲಿ ಬರೀ ಇನ್ನೆಲ್ಲ ಬದಿರಲ್ಲಿ ಚಮರಿ ಮೃಗ ಸಿಗೋದಿಲ್ಲ, ಅಲ್ಲಿ ಮಾತ್ರ ಸಿಗೋದು. ಅದು ಎಷ್ಟು ಪ್ರಕೃತಿ ವೆರೈಟಿ ನೋಡಿ. ಹಿಮಾಲಯ ಪರ್ವತದ ನಾವು ಚಾಮುಂಡಿ ಬೆಟ್ಟ ನೋಡ್ದಾ ನೋಡಬಾರ್ದು, ನಾವು ಚಿಕ್ಕ ಬೆಟ್ಟ ನೋಡ್ದಾ ನೋಡಬಾರ್ದು. ಎಷ್ಟು ಉದ್ದ ಇದು ಗೊತ್ತಿರಬೇಕು, 1500 ಕಿಲೋಮೀಟರ್ ಮೈಲ್ಸ್ ಮೇಲಿದೆ ಅಷ್ಟು ದೊಡ್ಡ ಪರ್ವತ ಶ್ರೇಣಿ ಅದು. ಇಲ್ಲಿಂದ ಬೆಂಗಳೂರು ಮದ್ರಾಸ್ ಎಷ್ಟು ದೂರ ಲೆಕ್ಕ ಹಾಕಿ ನೋಡೋಣಂತೆ, ಬರೀ 300 ಕಿಲೋಮೀಟರ್. ಅಲ್ಲಿ ನೋಡಿದ್ರೆ ಬೆಂಗರ್ ಬೆಂಕಿ ಬಿಸಿಲು ಹೊಡಿತಾ ಇರುತ್ತೆ, ಇಲ್ಲಿ ಮಳೆ ಸುರಿತಾ ಇದೆ. ಇನ್ನೂ 300 ಕಿಲೋಮೀಟರ್ ಹೀಗಾದಾದರೆ 2000 ಕಿಲೋಮೀಟರ್ ಮೇಲಿದೆಯಲ್ಲ, ಎಷ್ಟು ಚೇಂಜಸ್ ಆಗ. ಇನ್ನು ತಮಾಷೆಗೆ ಹೇಳ್ತಾರೆ, ಹಿಮಾಲಯ ಪರ್ವತ ಅಕಸ್ಮಾತ್ ಟಿಸ್ಟ್ ಮಾಡಿಬಿಟ್ರೆ ಎಂಟೈರ್ ಇಂಡಿಯಾ ಕವರ್ ಆಗಿಬಿಡುತ್ತೆ ಈ ಕಡೆ. ಇವತ್ತು ಹಿಂದೆ ಅಡ್ಡಿದೆ ಅಷ್ಟೇ, ಅದು ಉದ್ದ ಇದ್ದಿದ್ರೆ ಅಲ್ಲಿಂದ ಕನ್ಯಾಕುಮಾರಿಯವರಿಗೆ ಹೋಗ್ತಿತ್ತು, ಅದು ಅಷ್ಟು ದೊಡ್ಡದು ಹಿಮಾಲಯ ಪರ್ವತ. ಡಿಫರೆಂಟ್ ವ್ಯರ್ಥ ವಾತಾವರಣ ಸಿಗ್ತಾ ಹೋಗುತ್ತೆ. ಇವರು ನಾವು 45 ಕಿಲೋಮೀಟರ್ಗೊಮ್ಮೆ ಸ್ವಲ್ಪ ಸ್ವಲ್ಪ ಚೇಂಜ್ ಕಾಣುತ್ತೇವೆ, 100 ಕಿಲೋಮೀಟರ್ ಆದರೆ ಡೆಫರೆಂಟ್ ಚೇಂಜ್, ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಮನುಷ್ಯರ ವಾತಾವರಣ ಚೇಂಜ್ ಆಗುತ್ತೆ, ಮಾತುಕತೆ ಚೇಂಜ್ ಆಗುತ್ತೆ. ಅಂಥ ದಿವಾಲಯ ಎಷ್ಟು ಚೇಂಜಸ್ ಇರಬಹುದು. ಸೌಗಂಧಿಕ ಪುಷ್ಪ ಇರೋ ಜಾಗ ಒಂದಿತ್ತು, ಅಲ್ಲಿ ಹೊರಟರು ಭೀಮಸೇನೆ ದೇವರು. ಗಚ್ಚನ್ ಸೌಗಂಧಿಕಾರ್ಥಂ, ಮತ್ತೆ ಸೌಗಂಧಿಕ ಆದರೆ ಏನು, ಅದೇ ಗೊತ್ತಿರೋದ್ರೆ ನಮಗೆ ABCD ಯಾವುದಾದ್ರೆ ಏನಂತೆ ಅಂತೇಳಿ. ಮಹಾಭಾರತ ಹೇಳ್ತಾರೆ ಸೌಗಂಧಿಕ ಪುಷ್ಪ ಸ್ಪೆಷಲ್ ಅಂತೆ. ಕೆಲವು ಕೆಂಪು ಕಮಲ ಇರುತ್ತೆ, ಸೂರ್ಯನ ಬೆಳಕಿ ಮಾತ್ರ ಅರಳುತ್ತೆ, ಈ ಕನ್ನೈದಲೇ ಇರುತ್ತೆ, ರಾತ್ರಿ ಬೆಳಕಿ ಮಾತ್ರ ಅರಳ, ಚಂದ್ರನ ಬೆಳಕಿ ಬೇರೆ ಹೊತ್ತು ಅರಳೋದಿಲ್ಲ. ಸೌಗಂಧಿಕ 24 ತಾಸು ಅರಳಿರುತ್ತಂತೆ, ಅದು ಸ್ಪೆಷಲ್ ಸೌಗಂಧಿಕ ಅಂತ. ಅದಕ್ಕೆ ಗೋಲ್ಡನ್ ಕಲರ್, ಮತ್ತೆ ಗೋಲ್ಡೇ ಪ್ಯೂರ್ ಗೋಲ್ಡ್. ಸಾಲಿಗ್ರಾಮದಲ್ಲಿ ಹೇಗೆ ಗೋಲ್ಡ್ ಸಿಗ್ತದೋ ಸೌಗಂಧಿಕದಲ್ಲಿ ಚಿನ್ನ, ಅದಕ್ಕೆ ಸೌಗಂಧಿಕದ ವಿಶೇಷ. ಅದನ್ನು ದ್ರೌಪದಿ ದೇವಿ ಕೇಳಿದರು, ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛವಚ್ಛಸ್ಯ ಭೀಮ ಪ್ರೋದ್ಧರ್ತುಂ ನಾಶಕತ್. ಅಚ್ಛಸ್ಯ ಹನುಮತ, ಹನುಮಂತ ಅಂದರೆ ಅಚ್ಛ ಶುದ್ಧ, ರಾಮಾಯಣ ನೋಡಿದವರಿಗೆ ಗೊತ್ತು. ಅಂತ ಹನುಮಂತನ ಅಚ್ಛಸ್ಯ ಪುಚ್ಛಂ ಪ್ರಾಸ ತೋರಿಸ್ತಾರೆ ಅಲಂಕಾರ, ಅಚ್ಛಸ್ಯ ಪುಚ್ಛಂ ಅಂತ. ಹನುಮಂತನ ಪುಚ್ಛ ಅಂದ್ರೆ ಬಾಲ, ಬಾಲವನ್ನ ಪ್ರೋದ್ಧರ್ತು ಎತ್ತಿಡ್ಲಕ್ಕಾಗಲಿಲ್ಲ. ಕದೆ ಹೋದ್ರೆ ಅಡ್ಡ ಕೂತಿದ್ದ ಹನುಮಂತ, ಇವ್ರು ಹೋದ್ರು ಹೋಗ್ಬೇಕಾಗಿತ್ತು, ಅಡ್ಡ ದಾರಿ ಬಿಡು ಅಂತ ಕೇಳಿದ್ರು, ಬಿಡೋದಿಲ್ಲ ಅಂತ ಹೇಳಿದ. ಬೇಕಾದ್ರೆ ದಾಟಿಕೊಂಡು ಹೋಗು ಅಂತ ಹೇಳಿದ, ದಾಟೋದಿಲ್ಲ ಅಂತ ಹೇಳಿದ. ಅದು ಭೀಮಸೇನಿಂದ ಕಲಿಬೇಕಾದ ಪಾಠ, ಬಾಲ ದಾಟೋದಿಲ್ಲ ನಾನು. ಯಾಕೆ ಅವ್ರು ಮಾತರಿಸಿಕೊಂಡ್ರೆ ನಾವು ಬಾಲ ಅಲ್ಲ ತಲೆಯಲ್ಲಿ ದಾಟಿಬಿಡ್ತೇವೆ ಎಷ್ಟೋ ಸಲ, ತಲೆ ಮೈ ಹಾರಿ ಹೋಗ್ಬಿಡ್ತಾರೆ ಮನುಷ್ಯ. ಅವ್ರು ಹೇಳ್ತಾರೆ ಎಲ್ಲರಲ್ಲೂ ದೇವರಿರ್ತಾರೆ ದಾಟಬಾರದು ಅಂತ ಹೇಳ್ತಾರೆ. ಆ ಬಾಲದಲ್ಲೂ ದೇವರಿರ್ತಾರೆ ದಾಟಬಾರದು, ಅದು ಮನುಷ್ಯನಿಗೆ ಅವಮಾನ ಅಲ್ಲ ದೇವರಿಗೆ ಅವಮಾನ ಆಗುತ್ತೆ ಅಂತ ಹೇಳ್ತಾರೆ. ಭೀಮಸೇನ ದೇವರ ಜ್ಞಾನ ನೋಡಬೇಕು, ನಮಗೆಲ್ಲ ಪಾಠ ಹೇಳಿಕೊಡ್ತಾರೆ ಯಾರನ್ನು ದಾಟೋದು ತುಳಿಯೋದು ಮಾಡಬಾರದು ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ದಾಟೋದಿಲ್ಲ, ನೀರೇ ತೆಗಿ, ನಾನು ತೆಗೆಯೋದಿಲ್ಲ, ಭಾರಿ ವಯಸ್ಸಾಗಿ ಬಿಟ್ಟಿದೆ ನನಗೆ, ಭಾರಿ ಹಣ್ಣನ್ನು ಮುದುಕ ತೆಗಿಲಕ್ಕಾಗೋದಿಲ್ಲ, ಬೇಕಾದ್ರೆ ನೀರೇ ತೆಗೆದೋಗು ಅಂತ ಹೇಳ್ತಾರೆ. ಅಲ್ಲಿ ಶುರು ಮಾಡ್ತಾರೆ ಕಥೆಗಳು, ಇರೋದನ್ನು ಎಕ್ಸಾಗ್ರೇಟ್ ಮಾಡಿಬಿಡ್ತಾರೆ. ಮೊದಲು ಗದೆಯಿಂದ ಎತ್ತ ತಳ್ಳಕ್ಕೆ ಹೋದ್ರಂತೆ ಆಗಲಿಲ್ಲ, ಅವ್ರು ಎಡಗೈ ತಗೊಂಡ್ರು ಬಲಗೈ ತಗೊಂಡ್ರು ಎರಡು ಕೈ ತಗೊಂಡ್ರು ಏನೂ ಆಗಲಿಲ್ಲ, ಬೆವತ್ತು ಬಿಟ್ಟು ದಪ್ಪ ಅಂತ ಕೂತು ಬಿಟ್ರು. ಇದು ಕಥೆಗಳಿವೆಲ್ಲ ಕೂಡ ಆಕ್ಚುಲಿ ನಡೆದಿದ್ದೇನು, ಎತ್ತಲಕ್ಕಾಗೋದಿಲ್ಲ ಅವತ್ತೆ ನಡ್ಕೊಂಡ್ರು, ಅದು ಕರೆಕ್ಟೇ. ಇಲ್ಲಿ ಪ್ರಶ್ನೆ ಒಂದು ಆಗಿದ್ರೆ ಹನುಮಂತ ಶಕ್ತಿ ಜಾಸ್ತಿ ಭೀಮಸೇನೆ ಕಡಿಮೆ ಅಂತ ಆಯ್ತಲ್ಲ, ಅಥವಾ ಹನುಮಂತನೇ ಬೇರೆ ಭೀಮಸೇನೆ ಬೇರೆ ಇನ್ನೂ ಬೇರೆ ಆಯ್ತಲ್ಲ. ಒಬ್ರು ಕೆಲಸ ಮಾಡ್ಲಿಕ್ಕಾಗಲಿಲ್ಲ ಅಂದಮೇಲೆ ಇಬ್ಬರು ಒಂದೇ ಆಗಿದ್ರೆ ಮಾಡಬೇಕಾಗಿತ್ತು, ಮಾಡಲಿಲ್ಲ ಇಬ್ಬರು ಬೇರೆ, ಅಥವಾ ಒಂದೇ ಇತ್ತು ಇಟ್ಕೋಬೇಡ, ಶಕ್ತಿ ಒಂದೇ ರೀತಿ ಇಲ್ಲ, ವ್ಯತ್ಯಾಸ ಆಯ್ತಲ್ಲ. ಶಕ್ತಿ ವ್ಯತ್ಯಾಸವಾದರೂ ಕೂಡ ಅವರಿಗೊಂದು ನ್ಯೂನತೆ ಅದು ಒಂದು, ಏನು ಮಾಡ್ತೀರಿ ಅಂತ ಪ್ರಶ್ನೆ. ಎರಡಕ್ಕೂ ಉತ್ತರ ಕೊಡಬೇಕೀಗ, ಹನುಮಂತನೇ ಭೀಮಸೇನ ಅಂತಲೂ ಉತ್ತರ ಕೊಡಬೇಕು, ಹಾಗಿದ್ದ ಶಕ್ತಿ ಅಂತ ಕಡಿಮೆ ಆಯಿತು ಅಂತ ಉತ್ತರ ಕೊಡಬೇಕು. ಅದನ್ನು ಹೇಳಿದಕ್ಕೊಂಡು ಹೇಳ್ತಾರೆ, ಗಚ್ಚನ್ ಸೌಗಂಧಿಕ ಅರ್ಥಂ ಪಥಿಸ ಹನುಮತಃ ಪುಚ್ಛವಚ್ಛಸ್ಯ ಭೀಮ ಪ್ರೋದ್ಧರ್ತು ನಾಶಕತ್ಸ ತೊಬುಬುರು ವಪುಷ ಭೀಷಯಾ ಭಾಸ ಚೇತಿ. ಒಂದು ಭಾಗ ಎತ್ತಲಕ್ಕಾಗಲಿಲ್ಲ, ಇನ್ನೊಂದು ಭಾಗ ಅದೆಲ್ಲ ಮಾತುಕತೆ ಎಲ್ಲ ಮುಗೀತು. ಯಾರು ಅಂತ ಕೇಳಿದ್ದಾಯ್ತು, ಹನುಮಂತ ಅಂತ ಹೇಳಿದರು. ನಾನು ಭೀಮಸೇನ, ಅಣ್ಣ ತಮ್ಮ ಮತ ಮಾತಾಡ್ಕೊಂಡ್ರು, ಅಣ್ಣ ನಿನ್ನ ರೂಪ ಭಾರಿ ದೊಡ್ಡ ತಗೊಂಡಿದ್ದೆ ಅಂತೆ ಸಮುದ್ರ ಹಾರಬೇಕಾದ್ರೆ ಅದನ್ನು ನೋಡಬೇಕಲ್ಲ ಅಂತ ಕೇಳ್ತಾನೆ. ಆಗ ತೋರಿಸ್ಬಿಡ್ತಾರೆ, ಭೀಮಸೇನಿಗೆ ಗಾಬರಿ ಆಯ್ತಂತೆ. ಅರ್ಜುನ ವಿಶ್ವರೂಪರು ಒಡೆದ ಮಾಡ್ತಾನಲ್ಲ, ನಾನು ನೋಡ್ಲಿಕ್ಕೆ ಆಗೋದಿಲ್ಲ ಮಾರೆ, ಚಿಕ್ಕದ್ ಮಾಡು ಮೊದಲು ಅಂತ ಹೇಳಿದ ತಕ್ಷ ಚಿಕ್ಕದ್ ಮಾಡ್ಕೊಂಡ್ಬಿಟ್ಟ. ಉರು ವಪುಷ ಭೀಷಯಾಭಾಸ ಚೇತಿ, ಅದು ಭಯ ಭಯ ಆಯಿತು ಭೀಮಸೇನೆಗೆ ಅಂತ ಹೇಳೋದಿಲ್ಲ. ಭೀಮಸೇನಿಗೆ ಭಯ ಹುಟ್ಟಿಸಿದ್ದಾರು ಹನುಮಂತ, ಬಾಲ ಎತ್ತಲಕ್ಕಾಗಲಿಲ್ಲ, ನೋಡಿದ ರೂಪ ನೋಡ್ಲಿಕ್ಕೂ ಆಗಲಿಲ್ಲ, ಇವೆಲ್ಲ ಏನು ಇಂಡಿಕೇಶನ್, ಇವೆಲ್ಲ ಇಬ್ಬರು ಬೇರೆ ಅಥವಾ ಶಕ್ತಿ ಕಡಿಮೆ ಅಂತ ಆಯ್ತೋ ಇಲ್ಲೋ, ಅದಕ್ಕೆ ಉತ್ತರ ಕೊಡಬೇಕು. ಇದೇನು ನಡೆದಿಲ್ಲ, ಪ್ರೋದ್ಧರ್ತು ನಾಶಕಸ್ಸ ತೊಬೂರು ಉಪುಷ ಭೀಷಯಾ ಭಾಸ ಚೇತಿ ಪೂರ್ಣ ಜ್ಞಾನ ಉಚ ಸೋಸ್ತೆ ಗುರುತಬ ಬಪುಷೋಹೋ ಕ್ರೀಡಾ ಮಾತ್ರಂ ತದೇತತ್ ಪ್ರಪದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ. ಇದೆಲ್ಲ ಏನು ಗೊತ್ತಾ, ವಸ್ತುಸ್ಥಿತಿ ಎಲ್ಲ ಕ್ರೀಡಾ ಮಾತ್ರಂ. ಇಲ್ಲಿ ಸ್ವಾರಸ್ಯ ನೋಡಬೇಕು, ಅದು ಸುಳ್ಳು ಅಂತ ಹೇಳಿದ, ಇರೋದು ಫ್ಯಾಕ್ಟ್. ಅದು ಕೆಲವು ಕಥೆಗಳಿರುತ್ತೆ ಸುಳ್ಳು ಕಥೆಗಳು, ರಾಮಾಂಜನೇಯ ಯುದ್ಧ ಅಯ್ಯೇ ಎಕ್ಸ್ಪ್ರೇಷನ್ ಕೊಡ್ತೀರಿ ನೀವು, ಅದಕ್ಕೆ ಗಂಟೆ ಗಂಟೆ ಕೊಡಬಾರ್ದು, ಸುಳ್ಳು ಕಥೆ ಮೂದೋಯ್ತಾರೆ. ಕೃಷ್ಣಾರ್ಜುನ ಯುದ್ಧ ಸುಳ್ಳು ಕಥೆ, ಏನು ಯೋಚನೆ ಇಲ್ಲ. ಇದು ಹಾಗಲ್ಲ, ನಡೆದಿದ್ದು ಹೌದು, ಆದರೆ ತಾತ್ಪರ್ಯ ಅದಲ್ಲ, ನೆನಪಿರ್ಬೇಕು. ತಾತ್ಪರ್ಯ ಬೇರೆ, ನಡೆಯೋದು ಬೇರೆ. ಅಂದರೆ ಇದು ಶಾಸ್ತ್ರದ ಅಕ್ಯುರಸಿ ಬೇಕು ಯಾವಾಗಲೂ ಕೂಡ. ಶಾಸ್ತ್ರದೊಳಗೆ ಉಡಾಫೆ ಹೊಡೆದ ಶಾಸ್ತ್ರ ಆಗೋದಿಲ್ಲ, ಅಕ್ಯುರಸಿ ಮೇಂಟೈನ್ ಮಾಡಬೇಕು. ಈ ಚಿನ್ನ ಬೆಳ್ಳಿ ಸಾಮಾನ್ಯ ಸ್ಟೀಲ್ಗೆ ಹೆಚ್ಚು ಕಡೆ ತುಗಿರೆ ಪರವಾಗಿಲ್ಲ, ಚಿನ್ನ ಮಿಲಿಗ್ರಾಮ್ ಹೆಚ್ಚು ಕಡೆ ಆದರೂ ಗಲಾಟೆ ಮಾಡ್ತಾರೆ. ಶಾಸ್ತ್ರ ಅಂದರೆ ಸ್ವರ್ಣ, ಅದಕ್ಕೆ ಇಕ್ವಲೆಂಟ್ ಯಾವುದೂ ಇಲ್ಲೇ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಚಿನ್ನದಲ್ಲಿ ಮೋಸ ಆದರೂ ಕೂಡ ಅದು ಮೆಟೀರಿಯಲ್ ಲಾಸ್, ಶಾಸ್ತ್ರದಲ್ಲಿ ಮೋಸ ಆದರೆ ಸ್ಪಿರಿಚುವಲ್ ಲಾಸ್, ಅದನ್ನು ತಪ್ಪಿಸ್ಕೊಳ್ಳೋಕೆ ಬರೋದಿಲ್ಲ. ಅದಕ್ಕಾಗಿ ಎಷ್ಟು ಅಕ್ಯುರಸಿ ಮೇಂಟೈನ್ ಮಾಡ್ತಾರೆ. ಹೌದು ನಡೆದಿದ್ದು ಹೌದು, ಆದರೆ ವಸ್ತುಸ್ಥಿತಿ ಅದಲ್ಲ, ಕ್ರೀಡಾ ಮಾತ್ರಂ. ಕೃಷ್ಣ ಮಣ್ಣು ತಿಂದ ಫ್ಯಾಕ್ಟ್ ಒಪ್ಪಲೇಬೇಕು ನಾವು ಅದನ್ನು, ಆದರೆ ಮಣ್ಣು ತಿಂದಿದ್ದಲ್ಲ, ಅದು ಈ ರೀತಿ ಭಾಳ ಅರ್ಥ ಹೇಳಬೇಕಾದ್ರೆ ಮಣ್ಣೆ ತಿನ್ನಲಿಲ್ಲ ಅಂದರೆ ತಪ್ಪಾಗುತ್ತೆ. ಮಣ್ಣು ತಿಂದಿದ್ದು ಹೌದು, ಅದು ತಿಳ್ಕೊಂಡಂತೆ ಪರಮಾತ್ಮ ಯಾರು ಮಣ್ಣು ತಿಂದ ಕೆಲಸ ಮಾಡಿದ್ದು ಮಾತ್ರ ಅಲ್ಲ, ಅದನ್ನು ಹೇಳಬೇಕಾಗಿದೆ ಅಷ್ಟೇ. ನಡೆದಿದ್ದು ಹೌದು, ಕ್ರೀಡಾ ಮಾತ್ರಂ ಅಷ್ಟೇ. ಅದು ವಸ್ತುಸ್ಥಿತಿಯಾಗಿ ಮೇಲ್ನೋಟಕ್ಕೆ ಕಾಣಿಸ್ತು, ಒಳಗೆ ವಿರೋಧ ಮಾಡಿದ್ರಷ್ಟೇ. ಹನುಮಂತರೇ ಭೀಮಸೇನ, ಭೀಮಸೇನೇ ಹನುಮಂತ, ಲೋಕದೃಷ್ಟಿಯಲ್ಲಿ ವಿರೋಧವನ್ನು ಮಾಡಿದ್ರಷ್ಟೇ. ಏನು ವಿರೋಧ ಅದು, ಅದನ್ನೆಲ್ಲ ನಿರ್ಣಯ ನೋಡಿ ತಿಳ್ಕೋಬೇಕು. ಏನು ವಿರೋಧ ಆದರೆ ಪರಮಾತ್ಮ ತೋರಿಸ್ತಾರೆ, ಒಂದು ನಿಯಮವನ್ನು ಮಾಡಿದ್ದಾರೆ. ಒಬ್ಬೇ ದೇವತೆ ಭೂಲೋಕದಲ್ಲಿ ಒಂದಕ್ಕಿಂತ ಹೆಚ್ಚು ರೂಪ ತಗೊಂಡು ಅವತಾರ ಮಾಡಿದ್ರೆ, ಅವೆರಡು ರೂಪ ಒಂದನ್ನೊಂದು ಭೇಟಿಯಾದರೆ ಎರಡು ಒಂದು ಅಂತ ಜಗತ್ತಿ ತೋರಿಸಿಕೊಡಬಾರದು ನಿಯಮ. ಇಬ್ಬರು ಒಂದೇ ಅಂತ ತೋರಿಸಿಕೊಡಬಾರದು, ಬ್ಯಾಂಡ್ ಐಡೆಂಟಿಫಿಕೇಶನ್ ತೋರಿಸಬಾರ್ದು. ಇನ್ನೂ ಭಾಳ ಜನ ಗೊತ್ತಿಲ್ಲ, ತಾವ್ಯಾರತ್ತೂ ಸಾಮಾನ್ಯ ಹೇಳಬಾರ್ದು, ಫಸ್ಟ್ ತಾವ್ಯಾರತ್ತೂ ಹೇಳಬಾರ್ದು. ಅಷ್ಟು 2 ರೂಪಾಯಿದ್ದು 2 ಒಂದೇ ಅಂತಲೂ ಹೇಳಬಾರ್ದು, ಅದು ನಿಯವಾದ. ಅದಕ್ಕೆ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ, ಅವರು ಪರೋಕ್ಷ ಪ್ರಿಯರೇ ಹೊರತು ಪ್ರತ್ಯಕ್ಷ ಒಂದು ಹೇಳೋದಿಲ್ಲ. ಇದು ನಿಯಮ, ಇದು ಒಂದು. ಇದು ತುಂಬ ಜನ ಗೊತ್ತಿಲ್ಲ, ಅಂಶಾವತಾರ ಅವರೇ ಹೇಳ್ಕೋಬಾರ್ದು ಅಂತ ಅರ್ಥ. ಅದಕ್ಕೆ ನಮ್ಮಲ್ಲಿ ಅದೇ ಶುರುವಾಗಿರೋದು, ಬರೀ ತಾವೇ ಹೇಳ್ಕೊಬಿಡ್ತಾರೆ, ಯಾರು ಒಪ್ಪೋದಿಲ್ಲ, ಒಪ್ಪೋದು ಸಾಧ್ಯನೂ ಇರೋದಿಲ್ಲ, ರೈರೇ ಹೇಳ್ಕೊಂಬಿಡ್ತಾರೆ ರೀ ಅಂತ. ತಪ್ಪದು. ಅಕಸ್ಮಾತ್ ಇನ್ನೊಬ್ಬರಿಗೆ ಬೈ ಚಾನ್ಸ್ ಗೊತ್ತಾದರೆ, ನೀವು ಹೇಳ್ಕೊಡೋದಲ್ಲ, ಬೈ ಚಾನ್ಸ್ ಏನಾದ್ರು ಇನ್ನೊಬ್ಬರಿಗೆ ಗೊತ್ತಾದ್ರೆ ಏನು ಮಾಡಬೇಕು ಗೊತ್ತಾ, ದೇಹ ಬಿಟ್ಬಿಡ್ಬೇಕಂತ ಅಷ್ಟೇ. ಅದಕ್ಕೆ ಗಂಗಾದೇವಿ ಗೊತ್ತಾಯಿತು, ಮೊದಲು ಯಾರೋ ಅಂತ ಕೇಳಿದ, ನಾನು ಕೇಳಬೇಡ ಅಂತ ಹೇಳಿದ್ಲು, ನಾನು ಕೇಳಬೇಡ ಎಂದು ಕೇಳ್ತೀಯ ಜೊತೆಗಿರೋದಿಲ್ಲ ಅಂತ ಹೇಳಿದ್ಲು. ಯಾರು ಅಂತ ಕೇಳಬಾರ್ದು, ಕೆಟ್ಟದ್ದು ಮಾಡಿದ್ರು ಕೂಡ ಅಡ್ಡಿ ಮಾಡಬಾರದು, ಅದಕ್ಕೆ ಕಾರಣನೂ ಕೇಳಬಾರ್ದು. ಊರು ಹೇಳಿದ್ಲು ಶಂತರಾಜ್ ಯಾರು ಅಂತ ಕೇಳಿರಲಿಲ್ಲ, ಅವತ್ತು ಕೇಳಿದ ಕೊನೆಗೆ. ಹೀಗೆಲ್ಲ 7 ದೇವರನ್ನು ಕೊಂದು ಹಾಕಿಬಿಟ್ಟಿದ್ದೆ, 8 ಹಣ್ಣು ಕೊಲ್ಲಕ್ಕೆ ಹೊರಟಿದ್ದೆ, ನೀರು ಯಾರು ಅಂತ ಕೇಳಿದ. ಕಷ್ಟದಾರ ಗಂಗಾ ಅಂತ ಹೇಳಿದ್ಲು, ಇದ್ಮೇಲೆ ಇರೋದಿಲ್ಲ ಅಂತ ಹೇಳಿದ್ರು. ಆಚಾರ್ಯ ಬರೀತಾರೆ, ನ ಧರ್ಮೋ ದೇವತಾನಾಂ ಹಿ ಜಾತವಾಸ ಚಿರಂ ಋಷು, ದೇವತೆಗಳು ತಾವು ಯಾರೊತ್ತು ಗೊತ್ತಾದ ಮೇಲೆ ಹೆಚ್ಚು ವಾಸ ಮಾಡಬಾರದು. ಅದಕ್ಕೆ ಗಂಗಾದೇವಿ ಸ್ವಭರ್ತ ಪೂರ್ವಭರ್ತಾರಭ್ಯಮಂ, ಯಾರು ಶಂತದರಾಜ ವರುಣ ದೇವರು ಆದರೂ ಇರಲಿಲ್ಲ ನನ್ನ ಜೊತೆಗೆ, ದೇವರು ಸರ್ಕಾರದ ಬ್ಯಾಂಡ್ ಅದು ಇರಬಾರ್ದು, ಹೊರಟೋಗಿಬಿಟ್ರಂತಾಗೆ. ಗಂಗಾದೇವಿ ಸಂಸಾರ ಬಂದೆ ಮಾಡಲಿಲ್ಲ, ಭೀಷ್ಮರು ಒಪ್ಪಿಸ್ಲಕ್ಕೆ ಬಂದೆ ಹೊರತು ಸಂಸಾರ ಮಾಡಲೇ ಇಲ್ಲ, ಯಾಕೆಂದ್ರೆ ಧರ್ಮ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇದೆಲ್ಲ ಸೂಕ್ಷ್ಮ ಗೊತ್ತಾದರೆ ದೇವತೆಗಳು ತಮ್ಮ ಸ್ವರೂಪ ಹೇಳ್ಕೊಳ್ಳಬಾರ್ದು, ಅಕಸ್ಮಾತ್ ಗೊತ್ತಾದರೆ ಅದನ್ನು ಒಪ್ಕೊಳ್ಬಾರ್ದು, ಲೋಕದೃಷ್ಟಿಯೊಳಗೆ ಒಪ್ಪಿಕೊಂಡು ಎದುರಿಗಿರಬಾರ್ದು, ಹೋಗಿಬಿಡಬೇಕು. ಆಮೇಲೆ 2 ರೂಪಗಳು ಒಬ್ಬೇ ದೇವತೆ ರೂಪಗಳು ಪರಸ್ಪರ ಭೇಟಿ ಆದಾಗ ತಾವಿಬ್ಬರು ಒಂದೇ ಅಂತ ತೋರಿಸಿಕೊಡಬಾರ್ದು ಬದಲು ಇನ್ನೊಂದು ನೆಕ್ಸ್ಟ್. ಅದಕ್ಕೆ ರಾಮ ಪರಶುರಾಮರು ಸಾಕ್ಷಾತ್ ನಾರಾಯಣ ತಾನೇ ಫಾಲೋ ಮಾಡಿ ತೋರಿಸ್ತಾರೆ, ಇಬ್ಬರು ಜಗಳಾಡಿದಾಗೆ ಬಿರುಸುಡಿದಾಗೆ ಎರಡೂ ಮಾತು ಹೇಳ್ತಾರೆ. ಅದೇ ರೀತಿಯೇ ಸತ್ಯಭಾಮ ರುಕ್ಮಿಣಿ ದೇವಿ ಇಬ್ಬರು ಕೂಡ ಒಂದೇನೆ, ಭಾರಿ ಜಗಳಾಡಿದಾಗೆ ರುಕ್ಮಿಣಿ ದೇವಿಗೆ ಹೂ ಕೊಡ್ತಾರೆ ಕೊಡಲೇ ಇಲ್ವಾ ಅಂತ ಕೇಳೋದು, ನಿನಗೆ ಯಾಕೆ ಸಮಾಧಾನ ಮಾಡೋದು ಕೃಷ್ಣ, ಪಾರಿಜಾತ ಉಷ್ಠವಡೆ ತಂದುಕೊಡ್ತೀರಿ ಅಂತ ಹೇಳೋದು. ಇವೆಲ್ಲ ಯಾತಕ್ಕೆ ವಿಡಂಬನೆ ಮಾಡೋದು ಅಷ್ಟೇನೆ, ವಿಡಂಬನೆ ಹೊರತು ಬೇರೆ ಅಲ್ಲ. ಎಷ್ಟು ಕೇಸ್ ಸಿಕ್ಕು ನಮಗೆ, ಆಗ ಒಂದು ಪರಶುರಾಮ ರಾಮ, ಇನ್ನೊಂದು ರುಕ್ಮಿಣಿ ಮತ್ತು ಇವರು, ಅದು ಸಾಕ್ಷಾತ್ ಮಹಾಲಕ್ಷ್ಮಿ ಕೇಸು, ಅದು ನಾರಾಯಣನ ಕೇಸು, ಇನ್ನು ಮೊನ್ನೆ ವೆಂಕಟೇಶ್ ಕಲ್ಯಾಣ ಕೇಳಿರ್ತೀರಿ, ವರಹ ಶ್ರೀನಿವಾಸ ಇಬ್ಬರು ಕೂಡ, ಓ ಭಾರಿ ಗಲಾಟೆ ಇಬ್ಬರು ಕೂಡ. ಏನಾದ್ರು ಕೊಡೋದಕ್ಕೆ ಹಾಗೆ ನನ್ನ ಜಾಗದ ಯಾಕೆ ಬಂದೆ ಅಂತ ಕೇಳೋದು, ನಾನು ಭೂವರ ನನ್ನ ಕ್ಷೇತ್ರ ಇದು ಯಾಕೆ ಬಂದೆ ನೀನೀಗ, ತಲೆ ಹೊಡ್ಕೊಂಡು ನಿರ್ವಹ ಎಲ್ಲ ಬರಬೇಕಾಯ್ತು ಅಂತ ಹೇಳೋದು. ಹಾಗೆಲ್ಲ ಓಡಾಡಬಾರ್ದು, ಜಾಗ ಕೊಂಡ್ಕೊಂಡ್ಬಿಡ್ತೀನಿ ಮಾರಾಯ ಅಂತ ಕೇಳೋದು, ಹಾಗೆಲ್ಲ ಕೊಡೋದಿಲ್ಲ, ಹಣ ಕೊಟ್ಟು ತಗೋಬೇಕು ಅಂತ ಹೇಳೋದು, ಹಣ ಇರ್ತಿರಲಿಲ್ಲ ಅಂತ ಈತ ಹೇಳೋದು, ಸರಿ ಬಿಡು ಹಾಗಿದ್ರೆ ಕೆಲಸ ಮಾಡು ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಕೊನೆಗೆ ನಿನ್ನ ಹೆಜ್ಜೆ ಕೊಡೋದು ನನ್ನ ಹೆಜ್ಜೆ ಕೊಡ್ತೀನಿ ಅಂತ ಹೇಳೋದು. ನಿನ್ನ ಹೆಜ್ಜೆ ಕೊಟ್ಟು ಭಾರಿ ಡೇಂಜರಸ್, ನೀನು 3 ಹೆಜ್ಜೆಗೆ ಗುರುಗುರು ಕಾಣದವನು, 100 ಹೆಜ್ಜೆ ಹುಯ್ಯು ಕೊಟ್ಟರೆ ಗತಿಯರಾಗುತ್ತೆ, ಕೊಡೋದಿಲ್ಲ ನನ್ನ ಹೆಜ್ಜೆ ಕೊಡ್ತೀನಿ ಅನ್ಬೋದು, ಓಕೆ ಅಂತ ಈತ ಹೇಳೋದು. ಇವೆಲ್ಲ ಏನಿವೆಲ್ಲ ಪೂತಿದೇ ಕೆಲಸರೇ, ಕ್ರೀಡಾ ಮಾತ್ರಂ ತದೇ ತದ್. ಶ್ರೀನಿವಾಸ ವರಾಹ, ಪರಶುರಾಮ ರಾಮ, ರುಕ್ಮಿಣಿ ಸತ್ಯಭಾಮ, ಯಜ್ಞ ಋಷಭ, ಯಜ್ಞರಾಮಕ ಪರಮಾತ್ಮ ಅಲ್ಲಿ, ಋಷಭರಾಮ ಪರಮಾತ್ಮ ಇಲ್ಲಿ, ಮಳೆನೇ ಆಗಲಿಲ್ವಂತೆ, ಋಷಭರಾಮ ಪರಮಾತ್ಮ ಭಾರಿ ಸಿಟ್ಟು ಬಂತಂತೆ. ಏ ಇಂದ್ರ ಮನೆ ಕೊಡೋದು ಎಷ್ಟೋಯ್ತು ಬಿಡು, ನಾನೇ ಮಾಡ್ಕೋತೇನೆ ಮಳೆ ಅಂತ ಹೊಡೆ ಸುರಿಸ್ಕೋಬಿಟ್ಟಂತೆ ಮಳೆನ, ಭಾಗವತ ಹೇಳುತ್ತೆ ಆಚಾರ್ಯ ಹೇಳ್ತೀವಿ. ಎಲ್ಲ ಕೂಡ ಎಂಥ ಕೇಸಸ್ ಅಂದರೆ ಅಸುರ ಮೋಹರದ ಕೇಸಸ್ಸೇ ಹೊರತು ವಸ್ತುಸ್ಥಿತಿ ತಾತ್ಪರ್ಯ ಆಗಿಲ್ಲ. ಕ್ರೀಡಾ ಮಾತ್ರಂ ತದೇತತ್, ಇದೆಲ್ಲ ವಿಹಾರ ಮಾತ್ರ. ಪ್ರಬದದ ಸುತಿಯ ಮೋಹಕ ದ್ವೇಷಭಾಜ, ಅಲ್ಲ ವಿಹಾರ ಕೊಟ್ಟು ಪರ್ಪಸ್ ಬೇಕಲ್ಲ ಅಂದರೆ ಎರಡು ಪರ್ಪಸ್ ಇದೆ. ಸುಧಿಯಾಂ ಪ್ರಬದದ, ಹೇ ಸಜ್ಜನರಿಗೆ ಆನಂದ ಕೊಡತಕ್ಕಂಥವರೇ, ದ್ವೇಷಭಾಜ ಮೋಹಕ, ದ್ವೇಷ ಮಾಡ್ತಕ್ಕಂಥ ಮೋಹಕವಿಸುವವರೇ, ನಿಮ್ಮ ಲೀಲೆ ನಿಮ್ಮ ನಮಸ್ಕಾರ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಏಕ ರೀವ ತೋರಿಸಿದ್ದಾರಂತೆ. ಒಂದೊಂದು ಅರ್ಥ ಆಯ್ತು. ಈಗ 2 ರೂಪಗಳು ಪರಸ್ಪರ ಭೇಟಿಯಾದಾಗ ಒಂದೊಂದು ತೋರಿಸಿಕೊಡಬಾರ್ದು. ಇನ್ನೊಂದು ವಿಶೇಷಾಂಶ ಇದೆ, ಅದೆಲ್ಲ ನಿರ್ಣಯ ಎಷ್ಟು ಬರೀತಾರೆ ಆಚಾರ್ಯರು ಅಂದರೆ ಅವೆಲ್ಲ ದೇಹದ ರಹಸ್ಯಗಳು ಅಂತಾರೆ ಹೆಸರು, ದೇವ ರಹಸ್ಯಗಳು. ಇಬ್ಬರು ಒಬ್ಬರು ಅಕಸ್ಮಾತ್ ಬೀಟಾದರೆ ಮೊದಲ ಯುಗದ ಅವತಾರ ಹೆಚ್ಚು ಸ್ಟ್ರಾಂಗ್, ಅನಂತರ್ಯದ ಅವತಾರ ಸ್ವಲ್ಪ ವೀಕ್ ಅಂತ ತೋರಿಸಿಕೊಡಬೇಕು ಅಂತ ಹೇಳ್ತಾರೆ. ಸೀರಿಯರ ಅವತಾರ ಯಾವುದೀಗ ಹನುಮಂತ, ತ್ರೇತಾಯುಗದ ಅವತಾರ ಜೂನಿಯರಾಗಿದ್ದು ಭೀಮಸೇನ. ಸೀರಿಯರ್ ಮತ್ತು ಜೂನಿಯರ್ಗಳಲ್ಲಿ ಸೀರಿಯರ್ ಶಕ್ತಿ ಜಾಸ್ತಿ ಅಂತ ತೋರಿಸ್ಬೇಕು, ಅದು ಕೂಡ ಒಂದು ವಿಡಂಬನೆ, ಅದನ್ನು ಮಾಡ್ತಾ ಇದ್ದಾರೆ. ಅದೇನು ಅಂದರೆ ಹಿಂದೆ ಇತಿಹಾಸ ಎಲ್ಲ ಹೇಳ್ತಾರೆ ಆಚಾರ್ಯರು. ದೇವತೆಗಳು ಭೂತಲೋಕದಲ್ಲಿ ಅವತಾರ ಮಾಡಿದಾಗ ಒಂದು ಟ್ರೆಮೆಂಡಸ್ ಚೇಂಜ್ ಆಗುತ್ತಂತೆ. ಏನು ಚೇಂಜ್ ಅಂದರೆ, ಸರ್ವೇ ಗುಡಾಹ ಆವೃತಾಹ ಮಾನುಷತ್ವೇ, ಅವ್ರ ಭೂದರೂಪದ ಶಕ್ತಿಯೆಲ್ಲ ಮುಚ್ಚೋಗಿಬಿಡುತ್ತಂತೆ. ಇದಕ್ಕೆ ಅವಿದ್ಯಾ ಅಂತ ಕರೆಯೋದು. ಈ ರೀತಿ ಪಾಳ್ಶೇರಿ ಅಟ್ಯಾಕ್ ಮಾಡುತ್ತೆ, ಎಲ್ಲ ಮುಚ್ಚೋಗಿಬಿಡುತ್ತಂತೆ. ಸರ್ವೇ ಗುಡಾಹ ಆವೃತಾಹ ಮಾನುಷತ್ವೇ, ಸೆಕೆಂಡ್ ಪಾಯಿಂಟ್, ಕಾಲಾನುಸಾರಾತ್ ಮೂಲ ರೂಪಾನುಸಾರಾತ್, ಅದರಲ್ಲೂ ಮತ್ತೆ ವೆರೈಟಿ ಇದೆ. ಆ ದೇವತೆಗಳು ಯಾರು ಅನ್ನೋದ್ರ ಮೇಲೆ ಎಷ್ಟು ಕವರ್ ಆಗುತ್ತೆ ಡಿಪೆಂಡ್ ಆಗುತ್ತಂತೆ. ಗರುಡಶೇಷ ರುದ್ರಾದಿ ದೇವತೆಗಳಿಗೂ ಬುಚ್ಚೋಗ್ಬಿಡುತ್ತೆ, ಇಂದ್ರಾದೇವತೆಗಳು ಬುಚ್ಚೋಗ್ಬಿಡುತ್ತೆ. ಆದರೆ ಜಾಸ್ತಿ ಬುಚ್ಚಿ ಇಂದ್ರಾದಿ ದೇವತೆಗಳು ಜಾಸ್ತಿ ಕವರ್ ಆಗೋಣ, ಇದಕ್ಕೆ ನೀವು ಹೆಚ್ಚು ಕವರ್ ಮಾಡುತ್ತೆ. ಈ ಜ್ಞಾನ ಮಾಡ್ಕೋಬೇಕು ನಾವು. ನಮ್ಮನೆ ಮರ ಏನಾಗಿರು ಯೋಚನೆ ಮಾಡಿದ್ರೆ, ದೇವತೆಗಳ ಜ್ಞಾನನೇ ಕವರ್ ಆಗಬೇಕಾದ್ರೆ ನಾವು ಸ್ವರೂಪ ಎಂಥದ್ದು, ಜೊತೆ ಫುಡ್ ಎಂಥದ್ದು, ಮಾನುಷಾನ್ನವನುಂಡು ಜ್ಞಾನಶೂನ್ಯನೂ ಆದೆ, ಅಡಿಷನಲ್ ಫ್ಯಾಕ್ಟರ್ಸ್ ಅವೆಲ್ಲ ಕೂಡ. ಮೊದಲೇ ಕತ್ಲು, ಅದು ಬೇರೆ, ದಾರಿದ್ದಕ್ಕೂ ಬುಳುಕಲ್ಲುಗಳು ಬೇರೆ, ಜೊತೆಗೆ ಕಂದಕ ಹಾವು ಚೇಳರ ಭಯ, ಎಷ್ಟು ಡೇಂಜರಸ್ ಇರಬಹುದು ಲೆಕ್ಕ ಹಾಕಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಭೂರುಗಳ ಅವತಾರ ಮಾಡಿದಾಗ ಎಲ್ಲರ ಮೂಲಶಕ್ತಿ ಮೂಲ ಗುಣಗಳು ಮುಚ್ಚೋಗ್ಬಿಡುತ್ತೆ. ಅದು ಮೂಲ ರೂಪಕ್ಕೆ ತಕ್ಕಂತೆ, ಸೆಕೆಂಡ್ ಕಾಲಕ್ಕೆ ತಕ್ಕಂತೆ. ಉದಾಹರಣೆಗೆ ಇಂದ್ರದೇವರು ಕೃತಕದಲ್ಲಿ ಅವತಾರ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಅವರೇ ತ್ರೇತಾಯುಗದಲ್ಲೂ ಮಾಡ್ತಾರೆ, ಅವರು ದ್ವಾಪರದಲ್ಲೂ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅವ ಏನಾಗಿರುತ್ತೆ ಅಂದರೆ ಕೃತಕದ ಅವತಾರ ಮಾಡಿದ ರೂಪಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ, ತ್ರೇತಾಯುಗಕ್ಕಿನ್ನೂ ಕಡಿಮೆ, ದ್ವಾಪರ ಶಕ್ತಿ ಇನ್ನೂ ಕಡಿಮೆ, ಕಲಿಯುಗದಲ್ಲಿ ಇನ್ನೂ ಕಡಿಮೆ. ಈ ಥರ ಚೇಂಜಸ್ ಆಗ್ತಾ ಹೋಗುತ್ತೆ. ಅದಕ್ಕೇನೆ ಮೊದಲನೇದಾಗಿ ಹನುಮಂತ ಭೀಮಸೇನ ಒಂದೇ, ಹನುಮದ್ ರೂಪ ತ್ರೇತಾಯುಗದ ರೂಪ, ಇದು ದ್ವಾಪರಯುಗದ ರೂಪ. ಅದೇನಾಗಬೇಕು, ಅದು ಶಕ್ತಿ ಕಡಿಮೆ ತೋರಿಸ್ಬೇಕು. ಅದಕ್ಕೆ ಆಗ ಪ್ರಿಟೆಂಡ್ ಮಾಡಿದರೆ ಹೊರತು ಕಡಿಮೆ ಆಗಿಲ್ಲ. ಎಲ್ಲ ದೇವತೆಗಳಿಗೆ ಅಪ್ಲೈ ಆಗ್ತಕ್ಕಂಥ ಕೇಸ್ ಇದು. ಆದರೆ ಮೂರು ಜನಕ್ಕೆ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ. ಹರಿಗೆ ಅಪ್ಲೈ ಆಗೋದಿಲ್ಲ, ದೇವರಿಗೆ ಅಪ್ಲೈ ಆಗೋದಿಲ್ಲ. ಪೂರ್ಣಪದ ಪೂರ್ಣವಿಧಂ ಪೂರ್ಣಾತ್ ಪೂರ್ಣ ಬುಧಚ್ಚತೆ, ಪೂರ್ಣಸ್ಯ ಪೂರ್ಣವಾದಾಯ ಪೂರ್ಣವೇ ಅವಶಿಷ್ಯತೆ. ದೇವರಿಗೆ 100% ನೋ ಎಫೆಕ್ಟ್, 100% ಮಹಾಲಕ್ಷ್ಮಿಗೂ ಸೇಮ್ ನೋ ಚೇಂಜ್ ಅಟ್ ಆಲ್. ರುಕ್ಮಿಣಿ ಮಹಾಲಕ್ಷ್ಮಿ, ಸೀತಾ ಮಹಾಲಕ್ಷ್ಮಿ, ಸತ್ಯಭಾಮ ಮಹಾಲಕ್ಷ್ಮಿ, ಏನೇನೂ ಚೇಂಜ್ ಇಲ್ಲ. ಯಾಕೆ, ಅಪ್ರಾಕೃತ ದೇಹ ಅವರು, ಪ್ರಾಕೃತದ ಹೆಸರೇ ಇಲ್ಲ. ಅವರು ದೇಶಾತೀತರು ಕಾಲಾತೀತರು, ಅಬೌ ಟೈಮ್ ಅಬೌ ಸ್ಪೇಸ್ ಅಬೌ ಎವ್ರಿಥಿಂಗ್, ಅವ್ರಿಗೇನು ಅಪ್ಲೈ ಆಗೋದಿಲ್ಲ. ಆಮೇಲೆ ಅಪ್ಲೈ ಆಗೋದು ಯಾರಿಗೀಗ, ಬ್ರಹ್ಮವಾಯುಗಳಿಗೆ ಆಗಬೇಕು. ಬ್ರಹ್ಮದೇವರ ಕೇಸ್ ರೂಲ್ಡ್ ಔಟ್, ಯಾತಕ್ಕೆ ಅವತಾರನೇ ಇಲ್ಲ ಅವರಿಗೆ, ಆದ್ದರಿಂದ ಬ್ರಹ್ಮದೇವರ ಕೇಸ್ ಇಲ್ಲ, ಸರಸ್ವತಿ ಕೇಸು ಇಲ್ಲ, ಅವತಾರನೇ ಮಾಡೋದಿಲ್ಲ ಅವರು. ಇನ್ನು ಉಳಿದಿದ್ದು ವಾಯು ಭಾರತೀಯರು ಮಾತ್ರ. ಅದಕ್ಕೆ ಹೇಳುತ್ತಾರೆ, ಇಚ್ಛಾ ವ್ಯಕ್ತಿ ಪ್ರಾಯಶೋ ಭಾರತಸ್ಯ. ಅವ್ರೇನು ಮಾಡ್ತಾರದ್ದು ಗೊತ್ತಾ, ಪರಮಾತ್ಮರ ಶಾಸ್ತ್ರವನ್ನು ಪಾಲನೆ ಮಾಡೋದಕ್ಕೋಸ್ಕರ ಯಾಜ್ ಇಫ್ ಕವರ್ಡ್ ನಾಟ್ ನಾಟಕ ಮಾಡ್ತಾರೆ. ಯಾಜ್ ಇಫ್ ಕವರ್ಡ್, ಕವರ್ ಆಗಿಲ್ಲ, ಕವರ್ ಮಾಡದೇ ಮಾಡ್ತಾರೆ. ಎಲ್ಲರೂ ಕಣ್ಣು ಬುಚ್ಚಿಕೊಳ್ಳಿ ಅಂದರೆ ಸ್ವಲ್ಪ ಬುಚ್ಚೋಡ ಮಾಡಬೇಕಲ್ಲ ಆ ಟೈಪ್, ಅದು ಮಾತು ಬಡಿಸಬೇಕಲ್ಲ, ಬುಚ್ಚೋಡ ಮಾಡ್ತಾರೆ. ಅಷ್ಟು ಮಾಡ್ತಾರೆ ಅಷ್ಟೇ, ಮತ್ತೆ ಶಕ್ತಿಯಲ್ಲಿ ವ್ಯತ್ಯಾಸವೂ ಆಗೋದಿಲ್ಲ ಅವರಿಗೆ. ಆದರೆ ಲೋಕದಲ್ಲಿ ತೋರಿಸ್ಬೇಕು ಅವರೀಗ. ಅದಕ್ಕೋಸ್ಕರ ಪ್ರಪದದ ಸುದಿಯ ಮೋಹಕ ದ್ವೇಷಭಾಜ. ಏನು ಸಂತೋಷ ಕೊಡುತ್ತೆ ದೇವತೆಗಳಿಗೆ ಅಂದರೆ, ಪರಮಾತ್ಮನ ಶಾಸ್ತ್ರವನ್ನು ಫಾಲೋ ಮಾಡ್ತಾರಲ್ಲ, ಅದು ಭಾರಿ ಖುಷಿಯಾಗುತ್ತಂತೆ. ಓ, ನಾವು ಹೀಗೆ ಮಾಡಬೇಕು ಅನ್ನೋ ಒಂದು ಇದನ್ನ ಹಾಕ್ಕೊಡ್ತಾರ, ಪ್ರೆಸಿಡೆನ್ಸ್ ಹಾಕ್ಕೊಡೋದ್ರಿಂದ ಉದ್ಧಾರದ ಹೇತು. ಉಳಿದವರು ಏನು ತಿಳ್ಕೊಂಡ್ಬಿಡ್ತಾರೆ, ನೋಡಿದಿರಾ ಇವರು ನಮ್ಮನೆ ಬರಣೆ, ಎಲ್ಲ ಶಕ್ತಿ ಹೋಯ್ತು, ಪಾಪ ಅವ್ರ ಸ್ಥಿತಿ ನೋಡಬೇಕು ನಿಮಗೆ. 3 ರೂಪಾಯಿಯಲ್ಲಿ ಪಾಪ ನಮ್ಮದ್ರೆ ಏನಾಗುತ್ತೆ ಗೊತ್ತಾ, ನಮಗೆ 3 ರೂಪಾಯಿ 6 ರೂಪಾಯಿ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಇರ್ತೇವೆ, ಏನು ರಾಜ, ಇವನೇ ರಾಜ, ಹೊರಗೆ ಹೋಗ್ತಾರೆ ಬಸ್ಸಿ ಕಾಯ್ತಾರೆ ಅಂತಿರ್ತಾರೆ. ಪಾಪ ಮನೆಯಲ್ಲಿರೋ ವೈಭವ, ಹೊರಗೆ ವೈಭವ ಇಲ್ಲೇ ಇಲ್ಲ. ಗಡು ಯಾರೋ ಚೀಲ ಹಿಡ್ಕೊಂಡು ಕರು ಥ್ಯಾಂಕ್ಸ್ ಅಂತ ಹೇಳ್ಬೇಕಾಗಿ ದಿರ್ವ ಇಲ್ಲ. ಮನೆಯಲ್ಲಿ ಆಳುಗಳಿರ್ತಾರೆ, ಜೋಡವ್ರು ಇರ್ತಾರೆ, ತಮ್ಮ ಸ್ವಂತ ಕಾರ್ ಇರುತ್ತೆ ಬಂದಿಲ್ಲ ಫ್ಲೈಟ್ ಹತ್ರ, ಒಂದು ಆಡ್ತಿರ್ತಾರೆ, ಯಾರು ಬಂದ ಡ್ರಾಪ್ ಕೊಟ್ಟಿರ್ತಾರೆ, ಹೋಗೊಂಡು ಬರೀ ಅಂತ ಹೋಗ್ತಾರೆ. ತನ್ನ ಕಾರ್ ಬಂದರೆ ಏನು ವೈಭವನೇ ವೈಭವ ನೋಡಿದ್ರೆ ಅಂತ ಹೇಳ್ತಾರೆ. ಆಮೇಲೆ ಕೊನೆಗೆ ಬೇರೆಯವ್ರಿಗೆ ಹೋಗಿರ್ತಾರೆ, ಏನೋ ಪ್ರಸಂಗ ಬಂದಿರುತ್ತೆ. ನಮ್ಮೂರಲ್ಲಿ ಆಗಿದ್ರು ತೋರಿಸ್ತಿದ್ದೆ, ನಮ್ಮೂರಲ್ಲಾಗಿದ್ರು ತೋರಿಸ್ತಿದ್ದೆ, ಹಿಂದಕ್ಕೆ ಮನೆಯಲ್ಲಾಗಿದ್ರು ತೋರಿಸ್ತಿದ್ದೆ ಅದು ಬೇರೆ, ಹಿಂದಕ್ಕೆ ಅಂದ್ರೆ ಬರೀ ಅವ್ರು ಊರಾಗಿಲ್ಲಾಗಬೇಕಾದ್ರೆ ತೋರಿಸ್ತಿದ್ದೆ ಅದು ಬೇರೆ. ಕೆಲವರು ನಾವು ಸ್ವಂತ ಶಕ್ತಿ ಇರೋದಿಲ್ಲ ಅವರಿಗೆಲ್ಲ ಕೂಡ. ಆದರೆ ದೇವರಿಗೆ ಮಾತ್ರ ಆ ಹೆಸರೇ ಇಲ್ಲ. ವಾಯುದೇವರಿಗೆ ಹೆಸರಿಲ್ಲ, ಲಕ್ಷ್ಮೀದೇವಿ ಹೆಸರಿಲ್ಲ, ಡಿಫರೆನ್ಸ್ ಇಷ್ಟೇ. ಲಕ್ಷ್ಮೀನಾರಾಯಣರಿಗೆ ಪ್ರಾಕೃತ ದೇಹನೇ ಇಲ್ಲ, ಇವರು ಪ್ರಾಕೃತ ದೇಹ ಇದೆ ಅದು ಎಫೆಕ್ಟ್ ಇಲ್ಲ. ಡಿಫರೆನ್ಸ್ ಗೊತ್ತಾಯ್ತು, ಇವರು ದೇಹ ಇದೆ ಎಫೆಕ್ಟ್ ಇಲ್ಲ. ಅದಕ್ಕೆ ಶಿಕಾರಾಯರು ಬರೀಬೇಕಾದ್ರೆ ದಗ್ಧ ಪಟಾಯಭಾರವಾದ ಲಿಂಗದೇಹ ಅವರಿಗಿರೋದು. ಯಾಜ್ ಇಫ್ ನಾನ್ ಎಕ್ಸಿಸ್ಟೆಂಟ್ ಇರುತ್ತಂತೆ, ಹೆಸರಿಗಿದೆ. ದಗ್ಧ ಪಟ, ಒಂದು ಬಟ್ಟೆ ಸುಟ್ಟು ಬಿಡ್ತಾರೆ, ಬಟ್ಟೆ ಚೇಂಜ್ ಹಾಗೆ ಆಕಾರ ಹಾಗೆ ಕಾಣುತ್ತೆ, ಮುಟ್ಟು ನೋಡಿ ಏನು ಬರೀ ಬೂದಿ ಅಷ್ಟೇ, ಆಕಾರ ಶೇಪ್ ಮಾತ್ರ ಹಾಗೆ ಕಾಣಿಸುತ್ತೆ. ಸೊ ಲಿಂಗದೇಹ ಇದ್ದಾಗಿದೆ, ನೋ ಎಫೆಕ್ಟ್ ಅಟ್ ಆಲ್. ಆದ್ದರಿಂದ ಅವರ ಶಕ್ತಿಗೆ ವ್ಯತ್ಯಾಸ ಆಗೋದಿಲ್ಲ. ಇನ್ನು ಮುಂದೆ ಬಹಳ ಬರುತ್ತೆ, ನೋಡೋಣ. ಇದನ್ನೆಲ್ಲ ತೋರಿಸ್ಕೊಡೋದಕ್ಕೋಸ್ಕರ ಮಾಡಿದ್ರಿಂದ ಕ್ರೀಡಾ ಮಾತ್ರಂ ಪ್ರಬದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ. ಇಷ್ಟೆಲ್ಲ ಅರ್ಥ ಗೊತ್ತಿದ್ರೆ ದಿವಸ ವಾಯುಸ್ತುತಿ ಹೇಳಬೇಕಾದ್ರೆ ಏನೋ ಕನ್ಫ್ಯೂಷನ್ ಆಗುತ್ತೆ, ಏನೂ ಆಗದೆ ಆಯ್ತು ಬಿಡಿ. ಇದನ್ನೇನೋ ಹೇಳಿದ್ರಿ ನೀವು, ಯಕ್ಷ ಪ್ರಶ್ನೆ ಏನು ಹೇಳ್ತೀರಿ, ಅಜಗರ ಪ್ರಶ್ನೆ ಏನು ಹೇಳ್ತೀರಿ, ಶುರುವಾಯ್ತಲ್ಲ. ಅದಕ್ಕೆ ಹೇಳ್ತಾರೆ ದಡ್ಡ, ಹನುಮಂತ ಕ್ಲೈಮ್ಯಾಕ್ಸ್, ಯಾವ ಅಜಗರನೂ ಇಲ್ಲ, ಯಾವ ಯಕ್ಷರೂ ಇಲ್ಲ. ಅವ್ರ ಬಗ್ಗೆ ಉತ್ತರ ಕೊಟ್ಟ ಮೇಲೆ ನೀವು 1,000 ರೂಪಾಯಿ ತೋರಿಸ್ಬಿಟ್ಟು 10 ರೂಪಾಯಿ ತೋರಿಸಿ ಅಂತ ಕ್ಲಿಯರ್ ಮಾಡ್ಬೇಕಿದೀಗ. 1,000 ರೂಪಾಯಿ ತೋರಿಸಿ ಆಯ್ತು, ಇದು 10 ರೂಪಾಯಿ ತೋರಿಸಿ ಅಂತ ಕೇಳಿದ್ರೆ ಇಟ್ಟಿಲ್ಕೊಳ್ಳಿ ಎವೆರಿಥಿಂಗ್, ಎಷ್ಟೊತ್ತಿದೆ ಅದರೊಳಗೆ. ಸೊ ಭೀಮಸೇನ ಹನುಮಂತರ ಕೇಸ್ ಡೀಲ್ ಮಾಡಿದ ಮೇಲೆ ಇನ್ಯಾವ ಕೇಸು ಹೇಳಬೇಕಾಗಿಲ್ಲ. ಎಷ್ಟ ಪ್ರಶ್ನೆಯ ಕಾಲಕ್ಕೂ ನಾಟಕ, ಅಜಗರ ಪ್ರಸಂಗದಲ್ಲೂ ನಾಟಕ ಅಷ್ಟೇ. ಅದು ಕೂಡ ಪ್ರಪದದ ಸುದಿಯ ಮೋಹಕ ದ್ವೇಷಭಾಜ. ವಾಯುದೇವರಿಗೆ ಹೀಗಾಯಿತು ಅಂತ ಹೆಸರು ತಪ್ಪು ತಿಳ್ಕೋಬೇಕು ಅಂತಾನೆ ಮೋಹಕ, ಅವರಿಗೆ ಮೋಹಕ, ಇವರಿಗೆ ತಾರಕ. ಇಷ್ಟೇ. ಇದು ಇದು ಹೇಳಿದ್ದರಿಂದ ಎಷ್ಟೋ ಜನ ಕೆಲವು ಸಂಶಯ ಹೋಗ್ಬಿಡುತ್ತೆ. ಏನೋ ಒಂದು ಹೇಳಿಬಿಟ್ರು, ಇನ್ನೂದೆಲ್ಲ ಹೇಳೇ ಇಲ್ಲ ಅಂತಕ್ಕೆ. ಸಂಸ್ಕೃತದ ನಿಯಮ ಉಂಟು, ಲಕ್ಷ ರೂಪಾಯಿ ಇದ್ದ ಮೇಲೆ 10 ರೂಪಾಯಿ ಇದೆ ಅಂತ ಕೇಳಬೇಡಿ. ಅದು ಸಂಭವ ಅಂತದಕ್ಕೆ ಹೆಸರು, ಸಂಭವ ಅಂತ ಹೆಸರು. ಕೋಟ್ಯಾಧೀಶ ಆದರೆ ಲಕ್ಷಾಧೀಶರ ಆಗಬಹುದು ಅಂತ ಕೇಳಿದರೆ ನಿನ್ನ ಕೋಟಿ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ ಹೋಗು ಅಂತ ಹೇಳಿಬಿಡ್ತ. ಅದು ಅರ್ಥ ಗೊತ್ತಿದ್ರೆ ಆ ಪ್ರಶ್ನೆ ಕೇಳ್ತಿರಲಿಲ್ಲ ಅಂತ. ಹನುಮಂತ ಯಾರು ಅಂತ ಜಗತ್ತಿಗೆ ಗೊತ್ತು. ಧನುವ ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗಿ ಬುದ್ಧೌ ಚ ರಾಜ್ಯೋ ಹನುಮತ್ ಸಬಾದ ಪುಮಾನ್ ಕದಾಚಿತ್ ಕ್ವಚ ಕಶ್ಚ ದೈವ. ಅಜಗರ ದಹುಷ ಹೀಗಿಲ್ಲ, ಯಕ್ಷ ಹೀಗಿಲ್ಲ, ಧರ್ಮರಾಜ ಅಂತ ಹನುಮಂತ ಭೀಮಸೇನರ ವಿಷಯನೇ ಹೇಳಿದ ಮೇಲೆ ಇದನ್ನೇ ಹೇಳಬೇಕು ನಿಮಗೀಗ. ಎಲ್ಲ ಸೇರ್ಕೊಂಡೋಯ್ತು ಅಂತ ಹೇಳಿ ಬಿಟ್ಟುಬಿಟ್ಟಿದ್ದಾರೆ. ಅದಕ್ಕೆ ಊಹೆಯಿಂದ ತಿಳ್ಕೊಂಡ್ರೆ ಸಾಕು, ಸರಿ ಹೋಯ್ತು. ಎಲ್ಲ ಕೇಸುಗಳು ಹೇಳ್ತಾ ವಾಯುದೇವರಿಗೆ ದೋಷ ಇಲ್ಲ ಅಂತ ಪ್ರೂವ್ ಮಾಡಿದಾಗಾಯ್ತು. ವಾಯುದೇವರಿಗೆ ದೋಷ ಇಲ್ಲ ಅನ್ನೋದು ಗಚ್ಚನ್ ಸೌಗಂಧಿಕಾರ್ಥಂ ಪಥಿಸ ಹನುಮತಃ ಪುಚ್ಛಬಚ್ಚಸ್ಯ ಭೀಮಃ ಪ್ರೋದ್ಧರ್ತುಂ ನಾಚಕತ್ಸ ತೊಬು ಬುರು ಒಪುಷಾ ಭೀಷಯ ಭೀಷಯಾ ಭಾಸ ಚೇತಿ ಪೂರ್ಣ ಜ್ಞಾನ ಔಜ ಸೋಸ್ತೆ. ವೆರಿ ಇಂಪಾರ್ಟೆಂಟ್. ಅವತಾರದಲ್ಲೂ ಪೂರ್ಣ ಜ್ಞಾನ ಇದೆ, ಓಜಸ್ತದ್ರ ಬಲ ಪೂರ್ಣ ಬಲನೂ ಇದೆ. ಅದಕ್ಕೆ ಪೂರ್ಣ ಪ್ರಜ್ಞ ಅಂತ ಇವರು ಹೆಸರಿಟ್ಟಿದ್ದು ಮಧ್ವಾಚಾರ್ಯರು. ಪೂರ್ಣ ಬಲ ಆನಂದ ತೀರ್ಥರು ಹೌದು, ಪೂರ್ಣ ಪ್ರಜ್ಞರು ಹೌದು. ಅದು ವೇಳೆ ಬಿಹಾರ ಇನ್ನೇನು ಮಾಡಬೇಕೀಗ? ಶಕ್ತಿ ಇದ್ದವರು ಹಾಗೆ ಮಾಡ್ತಾರೆ ಅಂದರೆ ನಾಟಕ ಮಾಡ್ತಾರೆ ಅಂತ ಅಷ್ಟೇ ಅರ್ಥ. ಸಮರ್ಥರು ಹಾಗೆ ಮಾಡೋದರಲ್ಲಿ ಏನು ಆಶ್ಚರ್ಯನೇ ಇಲ್ಲ. ನಮ್ಮಲ್ಲೇ ಸ್ವಲ್ಪ ಯೋಚನೆ ಮಾಡಿ, ಕಾಲಾನುಕ್ರಮದಲ್ಲಿ ಶಕ್ತಿ ಹ್ರಾಸ ಆಗುತ್ತೆ ಅಂತ ಹೇಳಿದ್ರಲ್ಲ, ಸ್ವಲ್ಪ ಯೋಚನೆ ಮಾಡಿ. ನಮ್ಮದೇನೆ ತಾರುಣ್ಯದಲ್ಲಿದ್ದ ಶಕ್ತಿ ಆಮೇಲೆ ಇರೋದಿಲ್ಲ, ಕಡಿಮೆ ಆಗ್ತಾ ಬರುತ್ತೆ, ಕಾಲಕ್ಕೆ ತಕ್ಕಂತೆ ಕಡಿಮೆ ಆಗ್ತಾ ಬರುತ್ತೆ. ನಮ್ಮದೇ ಕೇಸಲ್ಲಿ ಗೊತ್ತಾಯ್ತು, ಈಗ ಶಕ್ತಿ ಬಿಟ್ಬಿಡಿ, ಶರ್ಟ್ ಚೇಂಜ್ ಆಗಿಬಿಡುತ್ತೆ, ಆ ಲೂಸ್ ಲೂಸ್ ಆಗಿ ಶುರುವಾಗ್ಬಿಡ್ತಾ ಇಲ್ಲ, ಟೈಟ್ ಆಗಿ ಎಲ್ಲ ಲೂಸ್ ಆಗಿ ಶುರುವಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಕೆಲವರು ಹೇಳ್ತಿರ್ತಾರೆ, ಸ್ವಲ್ಪ ಸ್ಟಡಿ ಮಧ್ವಾಚಾರ್ಯರ ಮಾತು ಎಷ್ಟು ಸೈಂಟಿಫಿಕ್ ಅಂತ ಅರ್ಥ ಆಗುತ್ತೆ ನಿಮಗೆ. ಇವತ್ತು 50 ವರ್ಷದ ಹಿಂದಿನ ಜನಾಂಗ ನೋಡಿ, ಇವತ್ತು ನೋಡ್ಕೋಬೇಡ. ಅವ್ರು ಎಷ್ಟು ಸ್ಟ್ರಾಂಗ್ ಇರ್ತಿದ್ರು ಗೊತ್ತಾ? ಅವರೆಲ್ಲ ಕೂಡ ಮೆಂಟಲಿ ಸ್ಟ್ರಾಂಗ್. ಅವ್ರು ಕಿಲೋಮೀಟರ್ ಲೆಕ್ಕ ಅಂದರೆ ಹೆಸರೇ ಇಲ್ಲ ಅವರಿಗೆ, ಚೂರ ಬಡವರದಾಗ ಹೋಗ್ಬಿಡ್ತಾ ಇದ್ರು. ಈಗ ಇಲ್ಲಿ ಒಂದು ಬಸ್ ಸ್ಟಾಪ್ ಮುಂಚೆ ಇಳಿದುಬಿಟ್ರೆ ಬೈ ಚಾನ್ಸ್ ರಿಕ್ಷಾ ಮಾಡಬೇಕಾಗ್ತದೆ. ಮುಂದಿನ ಬಸ್ ಸ್ಟಾಪ್ ಯಾರು ನಡ್ಕೊಂಡು ಹೋಗೋದು ನಾವೀಗ? ಇಲ್ಲ ರಸ್ತೆಗಾಗಿ ಬಸ್ ಕಾಯ್ಬೇಕು, ಶಕ್ತಿನೇ ಇಲ್ಲ. ಓಟ ಅದಕ್ಕೆ ಜಾಗ ಹೆಂಗೆ ಶುರು ಆಯ್ತಲ್ಲ, ಆ ಹೇಗೆ ಹಿಡ್ಕೊಂಡು ಹೋಗಿ ಅದನ್ನು ಶುರು ಮಾಡ್ಕೊಂಡು ನಾಯಿನ ಹಿಡ್ಕೊಂಡು ಹೋಗ್ರಿ. ಪರ ಪರ ಪಕ್ಷ ಆ ಸ್ಥಿತಿ ಬಂತು. ಇಲ್ಲದೆ ಹೋಗ್ರಿ ಪ್ರಸಂಗ ಇರ್ತಿರ್ಲಿಲ್ಲ. ಎಷ್ಟೋ ಜನ ವಯಸ್ಸಾದವ್ರನ್ನ 60-70 ವರ್ಷ ಈ ದಿಶೆಸಿ ಇದಕ್ಕೆ ಯಾಕೆ ರಿಕ್ಷಾ ಮಾಡ್ತಾರೆ, ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಹಳಬರು. ನಮ್ಮನೆ ಒಬ್ಬರು ಆಚಾರ ಬರ್ತಾರೆ ನೋಡಿರ್ಬೇಕು, ಯಾರೊಬ್ಬರು 92 ವರ್ಷ ಅವರಿಗೆ ನಡ್ಕೊಂಡು ಬಡ ಮಾಡೋ ನಡ್ಕೊಂಡು ಬಂದ್ಬಿಡ್ತಾರೆ ರೆಡಿ ಅಂತ. ಅವ್ರು ನೋಡ್ಲಿಕ್ಕೆ ಆಗಲ್ಲ ಬಂದ ಜನಗಳಿಗೆ, ಹತ್ತು ಮೇಲೆ ಆಗಿಬಿಡ್ತಾರೆ ಅಷ್ಟು. ಅಷ್ಟು ಎದಕ್ಕೆ ಆಗುತ್ತೆ? ನೀವ್ಯಾಳು ಬಾಡಿ ಓಡಾಡ್ತೀವಿ, ಅವ್ರು ಓಡಾಡ್ತಾರೆ ಗಾಬರಿ ಆಗಿಬಿಡುತ್ತಾರೆ. ನಂಬಲಿಕ್ಕೆ ಆಗೋದಿಲ್ಲ. ಆಕ್ಚುಯಲ್ ಫ್ಯಾಕ್ಟ್ ಆ ವ್ಯಕ್ತಿ ಎಷ್ಟು ಸ್ಟ್ರಾಂಗ್ ಅಂದರೆ ಬಿದ್ದು ಫ್ರಾಕ್ಚರ್ ಕೈ ಮುಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಒಂದು ಬಟ್ಟೆ ಕಟ್ಕೊಂಡ್ಬಿಟ್ಟು ಸೀದಾ ಅವ್ರ ಶಿಷ್ಯರೆಲ್ಲ 200 ಮೈಲ್ ದೂರದಲ್ಲಿ ಯಾರೊಬ್ಬ ಡಾಕ್ಟ್ರು ಅಲ್ಲಿ ಟ್ರೈನ್ ಹತ್ತಿರಬಿಟ್ಟಿದ್ದಾರೆ ರೆಡಿ ಅಂತೇಳಿ. ಊಟ ಇಲ್ಲ, ತಿಂಡಿ ಇಲ್ಲ, ಇದಿಲ್ಲಿ ಬರೀ ಬಟ್ಟೆ ಕಟ್ಕೊಂಡು ಅಲ್ಲೂ ಟ್ರೀಟ್ಮೆಂಟ್ ತೊಗೊಳೋದು, ಅಲ್ಲಿ ಉಪವಾಸ. ಮತ್ತೆ ಅವ್ರು ಬೇರೆ ಯಾರೋ ವಾಚಾಗೂ ಊಟ ಮಾಡಿಲ್ಲ, ಪುಣ್ಯಾತ್ಮ ಬೇರೆ ಹಣ್ತಿರು ವಾಸಿ ಮಾಡ್ಕೊಂಡ್ಬಂದೆ. 90-95-90 ವರ್ಷ ಸ್ಟ್ರಾಂಗ್ ಇರಬೇಕಾದ್ರೆ ನಂಬುತ್ತಾರೆ ಯಾರು ಕೂಡ? ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಾಲಕ್ಕೆ ತಕ್ಕಂತೆ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆಗಿನ ಪ್ರಾಣಿಗಳು ತಗೊಳ್ಳಿ, ಆಗಿನ ಮನುಷ್ಯರನ್ನು ತಗೊಳ್ಳಿ, ಅವ್ರ ಹಣ್ಣನ್ನು ಮುದುಕಿರನ್ನು ತಗೊಳ್ಳಿ, ಅವ್ರ ಕ್ವಾಲಿಟಿ ಇವತ್ತು ಬರೋದಿಲ್ಲ. ಅವ್ರು 80-90 ವರ್ಷದವ್ರು ಎಷ್ಟು ಆಕ್ಟಿವ್ ಆಗಿರ್ತಾರೋ 20 ವರ್ಷಕ್ಕೆ ಆ ಡಲ್ ಆಗಿಬಿಟ್ಟಿರ್ತಾರೆ, ಕ್ರಮೇಣ ಕಡಿಮೆ ಆಗುತ್ತೆ ಅಂತ ಹೇಳುತ್ತಾರೆ. ಮುಂದೆ ಭಾಗವತ ಪುರಾಣ ಹೇಳುತ್ತೆ ಆಯುಷ್ಯ ಎಷ್ಟು ಕಡಿಮೆ ಆಗುತ್ತೋ ಅಂತ ಮನುಷ್ಯನಂದು. ಕೊನೆಗೆ 15-20 ವರ್ಷ ಅಂತೆ ಫೈನಲಿ, ಅಷ್ಟೇ, ಅದ್ರ ಮೇಲೆ ಬದುಕೋದಿಲ್ಲ. 15-20 ವರ್ಷ ಅಷ್ಟೇ. ಎತ್ತರ ಎಷ್ಟಿರುತ್ತೆ ಅಂತ ಗೊತ್ತಾ? ಆಳ ಹಸುಗಳದು ಮೇಕೆ ಇದ್ದಾಗಿರ್ತಾವಂತೆ ಎಲ್ಲವೂ ಕೂಡ. ಮೇಕೆಗಳಿದ್ದಾಗ ಹಸುಗಳು ಇವರೆಲ್ಲ ಇಷ್ಟೇ ಇರ್ತಾರೆ, ಜನ ಲಿಲಿಪುಟ್ಸ್ ಆಗಿಬಿಡ್ತಾರೆ ಹೆಚ್ಚು ಕಡೆ, ಆ ಸ್ಥಿತಿ ಹೋಗಿಬಿಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಕ್ಚುಯಲ್ ಸೈನ್ಸ್ ಒಪ್ಪಿಕೊತ್ತೇ ಇದೆ ಅದನ್ನು. ಇನ್ನೂ ನಿಮಗೆ ಆಶ್ಚರ್ಯ ಅಂದರೆ ಹಳೇ ಸ್ಕೆಲಿಟನ್ ಸಿಗುತ್ತೆ ಎಕ್ಸ್ಕವೇಟ್ ಮಾಡಿದಾಗ. ಆ ಸ್ಕೆಲಿಟನ್ ಕಂಪೇರ್ ಮಾಡಿದರೆ ಎಲ್ಲ ಜಾಸ್ತಿ ಇರುತ್ತೆ, ಎತ್ತರಾಗಿತ್ತರ ಎಲ್ಲ ಜಾಸ್ತಿ ಇರುತ್ತೆ. ಅದನ್ನ ಹೇಳೋಕ್ಕೆ ಪಂಚಾಂಗ ಶ್ರವಣದ ಕಾಲಕ್ಕೆ ಕೃತಯುಗದಲ್ಲಿ 28 ಮೊಳ ಎತ್ತರ ಇರ್ತಾರೆ, ತ್ರೇತಾಯುಗದಲ್ಲಿ 14 ಮೊಳ ಆಗ್ತಾರೆ, ದ್ವಾಪರಯುಗದಲ್ಲಿ 7 ಆಗ್ತಾರೆ, ಕರುಗಳು 3.5 ಮ್ಯಾಕ್ಸಿಮಮ್ ಆಗ್ತಾರೆ. 3.5 ಗ್ಯಾರಂಟಿ ಇಲ್ಲ, 3.5 ಮ್ಯಾಕ್ಸಿಮಮ್ ಆಗ್ತಾರೆ, ಇನ್ನೂ ಕಡಿಮೆ ಇರ್ತಾರೆ. ಇದೆಲ್ಲ ಆಚಾರ್ಯ ಮಾತು ಎಷ್ಟು ಹೊಂದುತ್ತೆ ಅಂದರೆ ಯಾರು ಸ್ಟಡಿ ಮಾಡೋರಿಲ್ಲ ಇದನ್ನೆಲ್ಲ ಕೂಡ. ಈಗ ಮಧ್ವ ಸಿದ್ಧಾಂತನ ಸೈನ್ಸ್ಗೆ ಒಯ್ದುಬಿಟ್ರೆ ವಂಡರ್ಸ್ ಮಾಡ್ಬೋದು. ಇದೆಲ್ಲ ಯಾವ ಸೈಂಟಿಸ್ಟ್ನ ಯೋಚನೆ ಮಾಡೇ ಇಲ್ಲ, ಸುಮ್ಮನೆ ಗೆಸ್ ಮಾಡ್ತಿದ್ದಾರೆ ಅಷ್ಟೇನೆ. ಆಚಾರ್ಯ ಪ್ರೂವ್ ಮಾಡ್ತಾರೆ ಅದನ್ನೆಲ್ಲ ಕೂಡ. ಇಂಥ ವಿಷಯ ಎಷ್ಟೋ ಆಚಾರ ಸಿದ್ಧಾಂತದಲ್ಲಿ. ಆಗ ಯಾರೋ ಬರೀತಾರಲ್ಲ, ಮಧ್ವ ಇದ್ದೆ ಓನ್ಲಿ ವಂಡರ್ ಆಫ್ ದಿ ವರ್ಲ್ಡ್, ಇಡೀ ಜಗತ್ತಿನ ದೊಡ್ಡ ಆಶ್ಚರ್ಯ ಅಂದರೆ ಮಧ್ವಾಚಾರ್ಯ. ಅವರು ಹೆಚ್ಚು ಹೇಳೋದಿಲ್ಲ, ಆಚಾರ್ಯರು ಸೂಕ್ಷ್ಮವಾಗಿ ಹೇಳಿರ್ತಾರೆ, ಅರ್ಥ ಮಾಡ್ಕೋಬೇಕಷ್ಟೇ. ಇದೆಲ್ಲ ಮಾತುಗಳಿಗೆ ನಿರ್ದಿಷ್ಟ ನೋಟ್ಸ್ ಹೇಳೋದಕ್ಕೋಸ್ಕರ. ಪ್ರಮದದ ಸುದಿಯಾಂ ಮೋಹಕ ದ್ವೇಷಭಾಜಾಂ. ಇದು ಒಂದು ಕೇಸ್ ಆಯಿತು, ಮುಂದೇನು ಮಾಡಿದ್ರು ನೋಡಿ ಅಂತ ಹೇಳಿದ್ದಾರೆ. ಬಹ್ವಿ ಕೋಟಿರ ಟೀಕಾ ಕುಟೀರ ಕಟುಬತೀನ್ ಅಂತ ಹೇಳ್ತಾ, ಅದೆಲ್ಲ ದೊಡ್ಡ ಶ್ಲೋಕ ಇವತ್ತು ಬೇಡ, ಅದು ನಾಳೆ ದಿವಸ ಆ ಶ್ಲೋಕ ನೋಡ್ತಾ ಅಲ್ಲಿ ಏನೇನು ಮಾಡಿದ್ದಾರೆ ಸಮಪ್ ಮಾಡ್ತಾರೆ. ಇನ್ನು ಮುಂದೆ ಕಲಿಯುಗಕ್ಕೆ ಬರ್ತಾರೆ, ಭೀಮಾವತಾರ ಮುಗಿದು ಬಿಡುತ್ತೆ, ನಾಳೆ ಆಡಿದ್ರೆ ಭೀಮಾವತಾರ ಮುಗಿದು ಬಿಡುತ್ತೆ, ನಾಳೆನೇ ಮುಗಿಯುತ್ತೆ ಸಾಧ್ಯವಾದಷ್ಟು ಕೂಡ. ಆಮೇಲೆ ಬದ್ಧಾವತಾರ ಶುರು, ನಮಗಿರೋ ಟೈಮ್ ಅಷ್ಟೇ ಇದೆ, ನಾಲ್ಕು ದಿವಸದಲ್ಲಿ ಅದೆಲ್ಲ ಮುಗಿಬೇಕು. ಇಷ್ಟು ಗ್ಯಾರಂಟಿ ಮುಗಿಯುತ್ತೆ, ಯೋಚನೆ ಮಾಡೋ ಕಾರಣ ಇಲ್ಲ, ಮುಗಿಸೇ ಮುಗಿಸೋಣ. ಆಗ ವಾಯುದೇವರ ಅದು ಒಟ್ಟು ನಮಗೆ ಕೊನೆ ದಿವಸ ನಕಸ್ಥಿತಿನೂ ಮುಗಿಸ್ ಖಂಡಿತ ಮುಗಿಸೋಣ, ಕೊನೆ ದಿವಸನೂ ಆ ರೀತಿ ಪ್ಲಾನ್ ಮಾಡೋಣ ಅಂತ ಹೇಳುತ್ತಾ ಇವತ್ತು ಈ ಸಲ ಒಂದು ಹೇಳಿದೆ. ಸರ್ವಮೂಲ ಗ್ರಂಥಗಳು ಸಂಸ್ಕೃತದಲ್ಲೂ ಸಿಗೋದಿಲ್ಲ, ಈಗ ಕನ್ನಡದಲ್ಲೂ ಸಿಗೋದಿಲ್ಲ, ತೆಲುಗಿನಲ್ಲೂ ಸಿಗೋದಿಲ್ಲ, ಎಲ್ಲ ಔಟ್ ಆಫ್ ಪ್ರಿಂಟ್ ಆಗಿದೆ. ತುಂಬ ಜನ ಕೇಳ್ತಿರೋದ್ರಿಂದ ಕನ್ನಡ ಲಿಪಿಯಲ್ಲಿ ಪ್ರಿಂಟ್ ಮಾಡಿಸಿ ಡಿಸೆಂಬರ್ ತಿಂಗಳು ಕೊನೆಗೆ ಅದು ಬಿಡುಗಡೆ ಆಗುತ್ತೆ. ಆ ಜನಗಳಿಗೆ ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಬರೀ 1200 ರೂಪಾಯಿಗೆ ಇಡೀ ಸರ್ವಮೂಲ ಗ್ರಂಥ ಸಿಗುತ್ತೆ, ಬರೀ 1200ಕ್ಕೆ. ಅದು ನಮ್ಮ ವ್ಯಾಸಮಧ್ವ ಮಾಸಪತ್ರಿಕೆ ಯಾರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅವ್ರಿಗೆ ಬರೀ 1000 ರೂಪಾಯಿನೇ. ಎಷ್ಟು ಇಡೀ ಸಮಗ್ರ ಸರ್ವಮೂಲ ಪಡ್ಕೋಬಹುದು. ಅಕ್ಟೋಬರ್ 31 ಲಾಸ್ಟ್ ಡೇಟ್ ಅದಕ್ಕೆ, ಅಕ್ಟೋಬರ್ 31 ಕೊಟ್ಟರೆ ಅಷ್ಟು, ಆಮೇಲೆ ಮಾತ್ರ ಅದ್ರ ಪ್ರೈಸ್ ಡಬಲ್ಲೂ ಆಗಬಹುದು. ಎಷ್ಟಾಗುತ್ತೋ ಅಷ್ಟು ಹೇಳೋಕ್ಕಾಗೋದಿಲ್ಲ, ಅದಕ್ಕಿಂತ ಮುಂಚೆ ತಗೊಳ್ಬಹುದು. ಇನ್ನು ಯಾರು ತಗೊಳ್ಳೋ ತಮ್ಮಿ ಬೇಕಿಲ್ದ್ರು ತೊಗೊಂಡು ದಾನ ಮಾಡಿ, ಬೇಕಾದಷ್ಟು ಜನ ದಾನ ಕೊಡ್ಬೋದು. ಅಷ್ಟು ಸುಲಭವಾಗಿ ಆಮೇಲೆ ಸಿಗೋದಿಲ್ಲ ನಿಮಗೆ, ಡಬಲ್ ಆಗಿಬಿಡಿದ್ರೆ ದಾನ ತಗೊಳ್ಳೋರಿಗೂ ಒಳ್ಳೆ ಚಾನ್ಸ್ ಅದು, ದಾನ ಕೊಡೋರಿಗೂ ಕೂಡ. ಆ ರೀತಿ ಮಾಡಿ ವಿದ್ಯಾರ್ಥಿಗಳು ಕೊಡಬಹುದು, ವಿದ್ವಾಂಸರಿಗೆ ಕೊಡಬಹುದು, ಭಾಳ ಸುಲಭವಾಗಿ ಉಪಯೋಗ ಮಾಡ್ಕೊಳ್ಳೋಕೆ ಬರುತ್ತೆ. ಅದನ್ನು ಅಕ್ಟೋಬರ್ 31 ಅವಕಾಶ ಇದೆ. ಈ ಸರಿ ಬದಲಿಗಿಂತ ಹೆಚ್ಚು ಚೆನ್ನಾಗಿ ಒಳ್ಳೆ ಪೇಪರ್ ಹಾಕಿ ಇನ್ನೂ ಚೆನ್ನಾಗಿ ಪ್ರಿಂಟ್ ಆಗುತ್ತದು. ಬೆಲೆ ಮಾತ್ರ ಭಾರಿ ಕಡಿಮೆ, ಹೆಚ್ಚಾರ ತಗೊಳ್ಳಿ ಅನ್ನೋ ದೃಷ್ಟಿಯಿಂದ ತುಂಬ ಕಡಿಮೆ ಬೆಲೆ ಇಟ್ಟಿದೆ. ಅದು ಉಪಯೋಗ ಮಾಡ್ಕೋ, ಅಕ್ಟೋಬರ್ 31 ಆದಮೇಲೆ ಎಕ್ಸ್ಟೆಂಡ್ ಮಾಡೋದಿಲ್ಲ, ಡಿಸೆಂಬರ್ ತಿಂಗಳಲ್ಲಿ ಅದು ಬಿಡುಗಡೆಯಾಗುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚ ವಹಂತೇನ ಪ್ರಿಯತಾಂ ಕಮಲಾಲಯ.